ಯನ್ನು ಕೊಂದ, ಭ್ರಮೆಯಾಯಿತು. ದಶರಥ ರಾಜ ಹಾಗೆ ಮಾಡಿದ್ದ ಕಥೆಯೆಲ್ಲ ರಾಮಾಯಣ ಹೇಳುತ್ತೆ. ಇಲ್ಲಿ ಇದೇ ರೀತಿಯಾಗಿ ತಪ್ಪನ್ನು ಮಾಡಿದ, ಅದಕ್ಕಾಗಿ ತುಂಬ ಕೊರಗಿದ. ಜ್ಞಾತ ಪಾಪ ಕೆಲವು, ಅಜ್ಞಾತ ಪಾಪ ಕೆಲವು. ಅಜ್ಞಾತವಾದ ಬ್ರಹ್ಮಹತ್ಯಾ ದೋಷದ ದೊಡ್ಡ ಒಂದು ಪ್ರಸಂಗ ಒದಗಿತ್ತು. ಅದರ ಪರಿಹಾರಕ್ಕೋಸ್ಕರ ಭಾರಿ ಪ್ರಯತ್ನ ಪಟ್ಟ, ಅನೇಕ ವಿಧವಾದಂಥ ಸಂಕಷ್ಟಕ್ಕೆ ಒಳಗಾದ. ಕೊನೆಗೂ ಸಹ ಅವನಿಗೆ ಅಷ್ಟಮಸ್ಕಂಧ ಭಾಗವತವನ್ನು ಕೇಳ್ತಕ್ಕಂಥ ಯೋಗ ಬಂದಾಗ ಆ ಪಾಪದಿಂದ ಪರಿಹಾರವನ್ನು ಕಂಡ. ಇದರಲ್ಲಿ ಬ್ರಹ್ಮಹತ್ಯೆಯ ಪರಿಹಾರದ ಒಂದು ಮಾರ್ಗವನ್ನು ಅಷ್ಟಮಸ್ಕಂಧದ ಮೂಲಕ ತಿಳಿಸಿದ್ದ. ನಮಗೆಲ್ಲ ಏನನ್ನಿಸುತ್ತೆ, ನಾವೆಲ್ಲ ಬ್ರಹ್ಮಹತ್ಯೆ ಮಾಡಿಲ್ಲ ಆದ್ದರಿಂದ ಅದು ಬೇಕಿಲ್ಲ ಅಂತ ಭಾವನೆ ಬಂದರೆ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಹತ್ಯಾ ಶಬ್ದಕ್ಕೆ ಕೊಲ್ಲೋದೆಂತ ಅರ್ಥ ಆಗಬೇಕಾಗಿಲ್ಲ. ಹಾಗೆ ಹಿಂಸಾ ಅಗತ್ಯೋ ಅಂತ ಧಾತು ಇರೋದು. ಬ್ರಾಹ್ಮಣರನ್ನು ನೋಯಿಸಿದರೂ ಕೂಡ ಕೊಂದು ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ವಧೋ ಗುರುಣಾಂ ತೊಂಕಾರ ಪ್ರಶಂಸಾ ಸ್ವಸ್ಯ ಚಾತ್ಮನಃ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ದೊಡ್ಡವರನ್ನು ನೋಯಿಸೋದು ಕೂಡ ಹತ್ಯೆಯೇ, ಬ್ರಹ್ಮಹತ್ಯೆ ಅಂತ. ಬ್ರಹ್ಮಹತ್ಯೆ ಎರಡು ವಿಧವಾದದ್ದು. ಒಬ್ಬ ಬ್ರಹ್ಮ ಅಂದರೆ ಬ್ರಾಹ್ಮಣರು, ಅವರನ್ನು ಸಂಹಾರ ಮಾಡೋದು ಪ್ರಸಿದ್ಧವಾದ ಅರ್ಥ. ಇನ್ನು ಬ್ರಹ್ಮ ಅಂದರೆ ಸಾಕ್ಷಾತ್ ಭಗವಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮಶಬ್ದಶ್ಚ ವಿಷ್ಣುವೇವ. ದೇವರನ್ನು ಕೊಲ್ಲೋದು ಅಂದರೆ ಏನು? ಅದಕ್ಕೆ ಹೇಳ್ತಾರೆ ಚಾತುರ್ಮಾಸ್ಯ ವ್ರತ ಇದೆ. ಮೊದಲ ವ್ರತವನ್ನು ಯಾರು ಮಾಡೋದಿಲ್ಲ, ದೇವರ ಎದೆಗೆ ಈಟಿಯಿಂದ ಚುಚ್ಚಿದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಹತ್ಯೆಯ ಮುಖ ಆಯ್ತಾಗ ಅದು. ನಿತ್ಯ ದೇವರನ್ನು ಆರಾಧನೆ ಮಾಡೋದಿಲ್ಲ, ಅದು ಬ್ರಹ್ಮಹತ್ಯೆ ಇದ್ದಾಗ ಲೆಕ್ಕ. ಇದನ್ನು ಈಶಾವಾಸ್ಯ ಉಪನಿಷತ್ ಹೇಳುತ್ತೆ, ಅಂಧಂತಮ ಪ್ರವಿಶಂತಿ ಏಕೇಚ ಆತ್ಮಹನೋ ಜನಾಹ. ಆತ್ಮಹನಃ ಅದಕ್ಕೆ ಎರಡು ಅರ್ಥ, ತನ್ನನ್ನೇ ಕೊಂದ್ಕೊಳ್ಳೋರು ಆತ್ಮಹತ್ಯೆ ಅಂತ ಒಂದು ಅರ್ಥ. ಅದಕ್ಕಿಂತ ಮುಖ್ಯವಾದ ಅರ್ಥ ದೇವರನ್ನು ನೋಯಿಸಿದ ಪಾಪ, ದೇವರನ್ನು ಸಂಹಾರ ಮಾಡಿದ ಪಾಪ. ದೇವರಿಗೇನೋ ದೋಷ ಇಲ್ಲ, ಆ ಪಾಪ ನಮಗೆ ಬರುತ್ತೆ ಅಂತ ಅರ್ಥ. ಯಾರನ್ನು ಹೊಡಿಲಿಕ್ಕೆ ಅಂತ ಕಲ್ಲು ಹೊಡೆದ, ಅವನು ಏಟು ಬೀಳಲಿಲ್ಲ, ಅವನು ಬದುಕಿದ. ಅಂದ ಮಾತ್ರಕ್ಕೆ ನಾವು ತಪ್ಪಂತಲ್ಲ, ನಮ್ಮ ತಪ್ಪು ತಪ್ಪೇ. ಅಟೆಂಪ್ಟ್ ಮಾಡಿದ್ದೇ ಹೇಗೆ ತಪ್ಪು? ದೇವರನ್ನು ಕೊಲ್ಲೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವನು ಅನಾದಿ ನಿತ್ಯನಾದವನು. ಆದರೆ ಆತನ ಬಗ್ಗೆ ನಾವು ತಪ್ಪು ತಿಳಿಯೋದು, ದೋಷಾರೋಪಣೆ ಮಾಡೋದು, ಗುಣಗಳನ್ನು ಕಡಿಮೆ ಅಂತ ಭಾವಿಸೋದು, ಅಪೂರ್ಣ ಅಂತ ಭಾವಿಸೋದೆಲ್ಲ ಕೂಡ ಒಂದಂಥ ಪಾಪಕ್ಕೆ ಕಾರಣ. ಆದ್ದರಿಂದ ಅಂಥ ಹತ್ಯೆ ಕೂಡ ಹೋಗಬೇಕು. ನಿಜವಾದ ಬ್ರಹ್ಮಹತ್ಯೆ ಒಂದು, ಬ್ರಾಹ್ಮಣರು ನೋಯಿಸೋದೊಂದು, ಜ್ಞಾನಿಗಳನ್ನು ನೋಯಿಸೋದು ಅಂತ ಒಂದು, ದೇವರಿಗೆ ಅಪರಾಧ ಮಾಡೋದೊಂದು, ಮತ್ತು ದೇವರನ್ನು ತಪ್ಪು ತಿಳಿಯೋದು ರೀತಿಯಲ್ಲಿ ಮಾಡ್ತಕ್ಕಂಥ ಅನೇಕ ಅಪರಾಧಗಳು ಕೂಡ ಈ ಹತ್ಯೆಗೆ ಸೇರೋದ್ರಿಂದ ಅದು ಕೆಲವು ಜ್ಞಾತ ಅಜ್ಞಾತ. ಸಾಮಾನ್ಯರಿಗೆ ಎಷ್ಟೋ ಸಲ ತತ್ವಜ್ಞಾನ ಗೊತ್ತಿರೋದಿಲ್ಲ, ಅದು ದೇವರನ್ನು ಕಂಡೆ ತಮಾಷೆ ಮಾಡ್ತಿರ್ತಾರೆ, ಆಗ ದೇವರಂತೆ ಹಾಗೆಂತೆ ತಮಾಷೆ ಮಾಡ್ತಿರ್ತಾರೆ. ತಿಳಿದ ಮೇಲೆ ಅಂಥ ಭಕ್ತರಾಗ್ತಾರೆ. ಒಂದು ಅಜ್ಞಾನದ ಹಂತದಲ್ಲಿ ಮಗು ತಾಯಿ ಬಗ್ಗೆ ಗೊತ್ತಿಲ್ಲದೆ ಕಾಲಿಲ್ ಒದೆಯುತ್ತೆ ಚಿಕ್ಕ ವಯಸ್ಸಿನಲ್ಲಿ, ಆಗ ತಾಯಿ ಬೇಸರ ಪಟ್ಕೊಳ್ಳೋದಿಲ್ಲ, ತಿಳುವಳಿಕೆ ಇಲ್ಲ. ಅದು ದೊಡ್ಡವನಾದಾಗ ಮಾತ್ರ ಮನೆಯಲ್ಲಿರೋದಿಲ್ಲ, ಹೊರಟೋಗುತ್ತೆ. ಯಾಕೆ? ಅಲ್ಲಿ ತಿಳಿದು ಪಾಪ ಮಾಡ್ತಾ ಇದ್ದ. ನಮ್ಮ ಪಾಪಗಳು ಅನೇಕ ಜನ್ಮದಲ್ಲಿ ನಮ್ಮ ಅಜ್ಞಾನದ ಅವಸ್ಥೆಯೇ ನಮಗೆ ಜಾಸ್ತಿ. ನಮಗೆ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಜ್ಞಾನ ಇರೋದಿಲ್ಲ, ವಯಸ್ಸಾದಮೇಲೆ ಅರಳು ಮರಳು, ಮಧ್ಯ ರೋಗಾದಿಗಳು, ಇನ್ನು ಬೇರೆ ಬೇರೆ ಕೆಲಸಗಳು. ಈ ಮಧ್ಯೆ ದೇವರನ್ನು ಮರೆಯುವ ಸಂಭವ ತುಂಬ ಹೆಚ್ಚು. ದೇವರ ಬಗ್ಗೆ ಮರೆಯೋದಕ್ಕಿಂತ ದೊಡ್ಡ ಅಪರಾಧ ಇಲ್ಲ ಅಂತ ಹೇಳಿದ್ದಾರೆ. ದೇವರನ್ನು ಮರೆಯೋದೇ ದೊಡ್ಡ ಪಾಪ. ಉಪಕಾರ ಮಾಡಿದವರನ್ನು ಮರೆಯೋದು ಕೃತಜ್ಞತೆ ಎಂದ ಮೇಲೆ, ಒಂದು ಸಲ ಒಂದು ಉಪಕಾರ ಮಾಡಿದವರನ್ನು ಮರೆಯೋದೇ ಕೃತಜ್ಞತೆಯಾದರೆ, ಕಲ್ಪ ಕಲ್ಪಗಳಲ್ಲಿ ವಿಶ್ವ ಜೀವರಿಗನ್ನ ಕಲ್ಪಕನು ನೀನಿರಲು ಭ್ರಾಂತಿಯಿಂದ, ಪ್ರತಿ ಕ್ಷಣದಲ್ಲಿ ಅನ್ನ ಕೊಡೋನು ಭಗವಂತ, ನಮ್ಮ ರಕ್ಷಣೆ ಮಾಡೋನು ಭಗವಂತ, ಅವನ ಬಗ್ಗೆ ಮಾಡ್ತಕ್ಕಂಥ ಅನಾದರ ನಮ್ಮನ್ನು ಅತ್ಯಂತ ಹೆಚ್ಚಿನ ಪಾಪಕ್ಕೆ ಗುರಿ ಮಾಡುತ್ತೆ. ಆಚಾರ್ಯ ಮಾತನ್ನೆಲ್ಲ ಹೇಳ್ತಾ, ನಾವು ಬ್ರಹ್ಮಹತ್ಯೆ ಅಂದರೆ ಈ ಬ್ರಹ್ಮಹತ್ಯೆ ಎಂಬುದು ಒಂದರ್ಥ. ನಿಜವಾದ ಬ್ರಹ್ಮಹತ್ಯೆ ದೇವರನ್ನು ನಾವು ತಪ್ಪು ತಿಳಿಯೋದು. ಸುರಾಪಾನ ಅಂದರೆ ಈ ಸುರಾಪಾನ ಅಲ್ಲ, ಇದಕ್ಕಿಂತ ದೊಡ್ಡ ಸುರಾಪಾನ ಇದೆ. ಸುರಾ ಹರೇರ್ಗುಣ ಪ್ರೋಕ್ತಾ ತೇ ಮೇ ಶುರಿತಿ ಚಿಂತನ ಸುರಾಪಾನ ಮಿತಿ ಪ್ರೋಕ್ತಂ ತನ್ನ ಕುರಿಯಾನ್ನ ಕಥಂಚನ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸುರಾಹ ಹರೇರ್ಗುಣ ಪ್ರೋಕ್ತಾ. ಸುರ ಅಂದರೆ ಭಗವಂತನ ಗುಣಗಳು. ಅದು ತೇ ಮೇ ಶುರಿತಿ ಚಿಂತನ, ಅದು ನಮಗೆ ಬೇಕು ಅಂತ ಅಂದ್ಕೋತಾನಲ್ಲ ಅದಕ್ಕೆ ಸುರಾಪಾನ ಅಂತ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಚಿಂತನೆ ಸುರಾಪಾನ. ನಮಗಿಂತ ದೊಡ್ಡವರು ನಾವಾಗಿದ್ದೇವೆ ಅಂತ ತಿಳ್ಕೊಳ್ಳೋದೇ ಸುರಾಪಾನ. ಅದು ಮಹಾಪಾಪಗಳು. ಅಂತ ಎಲ್ಲ ಪಾಪಗಳಿಗೂ ಪರಿಹಾರ ಅಂದರೆ ಅಷ್ಟಮಸ್ಕಂಧ ಭಾಗವತದಲ್ಲಿ ಉತ್ತರ ಸಿಗುತ್ತೆ ಅಂತ ಅರ್ಥ. ಬಲಿಚಕ್ರವರ್ತಿಯ ಕಥೆ ಇದೆ. ಸಾಕ್ಷಾತ್ ಭಗವಂತ ಬಂದಿರೋದು ವಾಮನ ರೂಪದಿಂದ ತಿಳ್ಕೊಂಡು ಯಾರೋ ಒಬ್ಬ ಒಟು ಬಂದಿದ್ದಾನೆ ಅಂತ ತಿಳ್ಕೊಂಡ. ನೋಡಿದ್ರೆ ಒಬ್ಬ ಮುನಿಯನ್ನು ಹುಲಿ ಅಂತ ತಿಳ್ಕೊಂಡ ಹಾಗೆ ಭಗವಂತನನ್ನು ಸಾಮಾನ್ಯ ಒಟು ಅಂತ ತಿಳ್ಕೊಂಡ. ಏನು ಬೇಕು ಅಂತ ಕೇಳಿದ. ದೇವ್ರ ನಾವು ಕೇಳೋದ, ಎಲ್ಲ ಕೊಡೋ ದೇವ್ರನ್ನ ನಾವು ಕೇಳೋದೇ ಇಲ್ಲ. ಆ ದೇವರದ್ದು ಗೊತ್ತಿದ್ರೆ ಕೇಳ್ತಿರಲಿಲ್ಲ, ಗೊತ್ತಿಲ್ಲ. ಆಗ ಭಗವಂತ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ ಅಂತ ಕೇಳಿದ. ಆಗ ಬಲಿಚಕ್ರವರ್ತಿ ಆ ಮಾತನ್ನು ಅರ್ಥ ಮಾಡಿಕೊಳ್ಳದೆ ತಮಾಷೆ ಮಾಡಿದ, ಓ ನೀನು ಹುಡುಗನು ಗೊತ್ತೇ ಆಗೋದಿಲ್ಲ ಅಂತ ಹೇಳಿ. ನನ್ನಂಥವ್ನು ಹ್ಯಾಕ್ ಕೇಳಬೇಕು ಗೊತ್ತಾ, ಎಷ್ಟು ಅಹಂಕಾರ. ನನ್ನಂಥವ್ನು ಹ್ಯಾಕ್ ಕೇಳಬೇಕು ಗೊತ್ತಾ, ನನ್ನ ಕೇಳಿದ ಮೇಲೆ ಜನ್ಮದಲ್ಲಿ ಇನ್ನೊಬ್ಬರ ಮುಂದೆ ಕೈ ಚಾಚಬಾರ, ಆ ರೀತಿ ಕೇಳಬೇಕು ಅಂತ ಹೇಳಿಕೊಂಡ. ನೋಡೋದಕ್ಕೆಲ್ಲ ಕೂಡ ಅಹಂಕಾರದ ಒಂದು ಒಳ್ಳೆ ಉದಾರಿ, ಆದರೆ ಅಹಂಕಾರ ಸೇರಿಕೊಂಡಿದೆ. ದಾನ ಮಾಡ್ತಾನೆ ನಾನು ಮಾಡಿದೆ ಅಂತ ಹೇಳ್ಕೊಂಡ್ರೆ ಹೇಗೋ ಹಾಗೆ, ನನ್ನ ಹಾಗೆಲ್ಲ ಕೇಳಬಾರ್ದು. ಮೂರು ಹೆಜ್ಜೆ ಭೂಮಿನ ನನ್ನ ಹತ್ರ ಬಂದು ಕೇಳೋದ, ಯಾರು ನೀನು, ಹೀಗೆಲ್ಲ ಮಾಡಬಾರ್ದು. ನೀನು ಚಿಕ್ಕ ಹುಡುಗ, ಗೊತ್ತಾಗೋದಿಲ್ಲ ನನಗೆ, ದೇವರಿಗೆ ಅಜ್ಞಾನ ಆರೋಪ, ನಿನಗೆ ಗೊತ್ತಾಗೋದಿಲ್ಲ ಇದೆಲ್ಲ ಹೇಳಿದ. ಮೊದಲಂತೆ ಬ್ರಹ್ಮಹತ್ಯಾ ಕಾನ್ಸೆಪ್ಟ್ ಇದ್ದ. ಆಗ ಹೇಳ್ತಾನೆ, ಹೋಗು ಯೋಚನೆ ಮಾಡು, ನೀ ಚಿಕ್ಕವನು, ನೀ ಮನೆಗೆ ಹೋಗು, ದೊಡ್ಡವ್ರನ್ನ ಕೇಳು, ಅವ್ರು ಏನು ಕೇಳಬೇಕು ಅಂತ ಹೇಳಿಕೊಡ್ತಾರೆ, ಅದು ನಾನು ಬಂದು ಕೇಳು, ಅದನ್ನು ನಾನು ಕೊಡ್ತೇನೆ. ಅಂದರೆ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ, ಎಲ್ಲ ಕೊಡೋ ಶಕ್ತಿ ದೇವರಿಗೆ ಒಂದೇ ಇರೋದು, ನೆನಪಿರಬೇಕು. ನಾವೆಲ್ಲ ಕೊಡ್ತೀವಿ ಅಂದರೆ ಸಾಧ್ಯವೇ ಇಲ್ಲ. ಎಂಥ ಎಕ್ಸ್ಪರ್ಟ್ ಡಾಕ್ಟರ್ ಆಗಿರ್ತಾನೆ, ನಂಬರ್ ಒನ್ ಇರ್ತಾನೆ, ಯಾವುದೋ ಒಂದು ಪೇಷಂಟ್ ತೋರಿಸ್ತಾರೆ, ಸೀರಿಯಸ್ ಇರ್ತಾರೆ, ಡಾಕ್ಟ್ರೇ ಖಂಡಿತ ವಾಸಿ ಮಾಡಬೇಕು ಅಂದರೆ ಪ್ರಯತ್ನ ಮಾಡೋಣ ಅಂತಾನೆ ಹೊರತು ನೂರಕ್ಕೆ ನೂರು ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಅವನಿಗೆ ಗೊತ್ತು, ನೂರಕ್ಕೆ ನೂರು ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದರೆ ನಿಜವಾದ ವೈದ್ಯ ಅವರು. ನಾವೇನು ದೇವರು, ಕೊನೆಗೂ ಬಂದರೆ ನಾವು ದೇವರ ಅಂತ ಹೇಳ್ತಾರೆ, ನಾವೇನು ದೇವರಲ್ಲ. ಇಷ್ಟು ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವು ಏನು ಕೊಟ್ಟರು ಕೂಡ ನಾವು ಕೊಟ್ವಿ ಅನ್ನೋ ಭಾವನೆ ಬಂದ್ರೇ ಅಪರಾಧ. ನಾಹಂಕರ್ತ ಹರಿಕರ್ತ ಅಂತ ಭಾವನೆ ಬರದೇ ಹೋದರೆ ನಾವು 10 ರೂಪಾಯಿ ಕೊಟ್ಟರು ಅಷ್ಟೇ, 1 ಕೋಟಿ ರೂಪಾಯಿ ಕೊಟ್ಟರು ಅಷ್ಟೇ, ಅಹಂಕಾರ ಅಹಂಕಾರನೇ. ಬಲಿಚಕ್ರವರ್ತಿ ಅಹಂಕಾರವನ್ನು ಪಟ್ಟ. ಭಗವಂತ ಆ ಕಾಲಕ್ಕೆ ಕ್ಷಮಿಸಿದ್ದಾನೆ, ಎಷ್ಟು ಕ್ಷಮೆ ಪರಮಾತ್ಮನು. ಏನು ನೀ ಕೊಡಕ್ಕೆ ನೀನಾವನಯ್ಯ ಅಂತ ಹೇಳಿ ಕತೆ ಮುಗಿದೋಗ್ತಿತ್ತು. ಆದರೆ ಪರಮಾತ್ಮ ಅತ್ಯಂತ ಸಹನೆಯಿಂದ ಕೇಳ್ತಾನೆ. ಅದಕ್ಕೆ ದಾಸರು ಹೇಳೋದು, ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡಬಡಂತೆ ಲಕ್ಷ್ಮೀ ಲೋಲ, ತನ್ನವರು ಮಾಡುತ್ತೆ ಸಂಸ್ತುತಿಗೆ ಹಿಗ್ಗುವರು. ದೇವರ ಕರುಣ್ಯ ಭಾರಿ ದೊಡ್ಡದು. ಆಗ ಆಯಿತು ನಾನು ಕೊಡು ಅಂತ ಹೇಳಿದ ತಕ್ಷಣ ಶುಕ್ರಾಚಾರ್ಯ ಹೇಳ್ತಾರೆ, ಹಾಗೆಲ್ಲ ಇಲ್ಲ, ಇನ್ಯಾರು ಗೊತ್ತಾ, ಮಾಯಾ ಮಾನವಕೋ ಹರಿಹಿ, ಸಾಕ್ಷಾತ್ ಹರಿ ಇವರು ಅಂತ ಅರ್ಥ ಮಾಡಿಕೊಂಡ್ರು. ಅವರು ತಪ್ಪು ಮಾಡ್ತಾರೆ, ಮತ್ತೆ ಹರಿ ಅಂತ ಹೇಳಿದ್ರು ಸುಮ್ಮನೆ ಕೊಡು ಅಂತ ಹೇಳಬೇಕೋ ಬೇಡ, ಹರಿ ಅದಕ್ಕೆ ಕೊಡಬೇಡ ಅಂತ ಹೇಳ್ತಾರೆ. ಏನು ಮಾಡಬೇಕಿತ್ತು, ಹರಿ ಅದಕ್ಕೆ ಕೊಡಬೇಡ. ಯಾಕೆ ಗೊತ್ತಾ, ಇವನು 3 ಹೆಜ್ಜೆ ಕೇಳಿಕೊಂಡು 3 ಲೋಕನೇ ತೊಗೊಂಡ್ಬಿಡ್ತಾನೆ. ಅಂದರೆ ದೇವರನ್ನು ತಿಳಿದು ಅವ್ನು ಮೋಸ ಮಾಡ್ತಾನೆ ತಿಳ್ಕೊಂಡು ಏನರ್ಥ, ನಾಶ ಮಾಡ್ತಾನೆ ಏನರ್ಥ. ದೇವರು ಕೊಟ್ಟರೆ ನಾಶ ಆಗುತ್ತಾ, ಅದು ಬ್ಯಾಂಕಿಗೆ ಕೊಟ್ಟರೆ ನಾಶ ಆಗುತ್ತೆ ಅಂತ ಕರೆಯೋದಿಲ್ಲ, ಅಂಥದ್ದು ದೇವರು ಕೊಟ್ಟರೆ ನಾಶ ಆಗುತ್ತಾ. ಶುಕ್ರಾಚಾರ್ಯಗೆ ಒಂದು ಮುಖ ಗೊತ್ತಿದೆ ನಾರಾಯಣ, ಇನ್ನೊಂದು ಗೊತ್ತಿದೆ ಇವನ್ನೆಲ್ಲ ತೊಗೊಂಡ್ಬಿಡ್ತಾರೆ. ಹೀಗೆ ಹೇಳ ಈ ರೀತಿ ಹೇಳ, ಅವರಿಗೂ ಅಜ್ಞಾನ. ಶುಕ್ರಾಚಾರ್ಯರು ತಪ್ಪು ಮಾಡ್ತಿದ್ದಾರೆ, ಅವರು ಬ್ರಾಹ್ಮಣರು. ಶುಕ್ರಾಚಾರ್ಯರು ಅಂದರೆ ಭಾಳ ದೊಡ್ಡ ಜ್ಞಾನಿಗಳು, ಅಂಥವರು ತಪ್ಪು ಮಾಡ್ತಿದ್ದಾರೆ. ಅವರು ಗುರುಗಳು, ಬಲಿಚಕ್ರವರ್ತಿ ಶಿಷ್ಯ, ಇಬ್ಬರೂ ತಪ್ಪು ಮಾಡ್ತಾರೆ. ಆಗ ಬಲಿಚಕ್ರವರ್ತಿ ಇಲ್ಲ ಕೊಟ್ಟೇ ಕೊಡ್ತೇನೆ ಅಂತ ಹಠ ಹಿಡಿತಾರೆ. ಆಮೇಲೆ ನಮಗೆ ಕಥೆ ಗೊತ್ತಿದೆ, ಒಂದು ಹೆಜ್ಜೆಗೆ ಭಗವಂತ ಇಡೀ ಎಲ್ಲ ಮೇಲಿನ ಲೋಕ ಅಳದಾಕಿ, ಇನ್ನೊಂದು ಎಲ್ಲ ಕಡೆಗಿನ ಲೋಕ ಅಳದಾಕಿ, 3ನೇ ಹೆಜ್ಜೆಗೆ ಜಾಗ ಎಲ್ಲಿ ಅಂತ ಕೇಳಿದೆ. ನಮಗೆ ಆಗ ಸಂಶಯ ಬರುತ್ತೆ, ದೇವ್ರು ಹೀಗೆ ಮಾಡೋದ, ಪಾಪ ಏನೋ ಎಲ್ಲ ಕೊಡಲಿಕ್ಕೆ ಅಂತ ಬಂದರೆ ಎಲ್ಲ ಕೊಟ್ಟ ಮೇಲೆ ಅವನು ವರ್ಣಪಾಶದಿಂದ ಪರ್ವತ ಬಿಗಿದುಬಿಟ್ಟನು, 3ನೇ ಹೆಜ್ಜೆ ಕೊಡ್ತೀವಿಲ್ಲೋ ನೀನೀಗ, ಇದರೊಳ್ಳೆ ಸಾಲ ಕೊಟ್ಟವ್ರು ಕೇಳಿದಾಗ ಕೇಳ್ತಾರಲ್ಲ ಅಂತಿಸ್ತಾನೆ, 3ನೇ ಹೆಜ್ಜೆ ಕೊಡ್ತೀವಿಲ್ಲೋ ನೀನು ಕಟ್ಟಿಬಿಡ್ತೇನೆ. ಈ ರೀತಿ ಮಾಡಿದಾಗ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಏನಿದು ಬಲ ಪರಮಾತ್ಮ ಹೀಗೆ ಮಾಡ್ತಾನೆ, ಅಷ್ಟು ಕೊಟ್ಟವನ್ನೇ ಹಾಗೆ ಕಟ್ಟಬೇಕಾದ್ರೆ ನಾವು ಸೊಸೊಡು ಕೊಟ್ಟವ್ರ ಗತಿ ಏನಾಗಬೇಕು. ಈಗ ಸರ್ವಸ್ವ ದಾನ ಮಾಡಿದ ಅವನು ಪರಮಾತ್ಮ ಜೋರು ಮಾಡ್ತಾನೆ ಕೊಡ್ತೀವಿಲ್ಲೋ ಅಂತ ಕೇಳಿದರೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಬಲಿಚಕ್ರವರ್ತಿ ಕೊಟ್ಟಿದ್ರ ಬಗ್ಗೆ ಸಮಸ್ಯೆ ಅಲ್ಲ, ಅಂದರೆ ಅಹಂಕಾರದ ಬಗ್ಗೆ ಸಮಸ್ಯೆ. ನಾನು ಕೊಟ್ಟೆ ಅಂತ ಜೋರು ಮಾಡ್ತಿದ್ದೇನೆ, ಅದಕ್ಕೆ ಪರಮಾತ್ಮ ಕಟ್ಟೆಯಾಗಿ ಕೊಡ್ತೀಯಾ ಕೊಡು, ಹಾಗಿದ್ರೆ ಇನ್ನೊಂದು ಜಾಗ ಎಲ್ಲಿಂದ ಕೊಡ್ತೀಯಾ ಕೊಡು. ಆಗ ಅರ್ಥ ಆಯ್ತು ಅವನಿಗೆ ಎಲ್ಲಿ ತಪ್ಪು ಅಂತ ಗೊತ್ತಾಗಬೇಕಾದ್ರೆ ಹೆಂಡತಿ ಬಂದು ಪ್ರಾರ್ಥನೆ ಮಾಡ್ತಾಳೆ. ಸಾಮಾನ್ಯವಾಗಿ ಹೆಂಡಂದ್ರೆ ಗಂಡಂದ್ರೆ ಪರ ವಾದ ಮಾಡೋದೇ ಜಾಸ್ತಿ, ಸಾಮಾನ್ಯವಾಗಿ ಇವತ್ತಲ್ಲ, ಇವತ್ತು ವಿರೋಧ ಕೋರ್ಟಿಗೆ ಹೋಗ್ತಾರೆ, ಆದ್ದರಿಂದ ಅದು ಹೇಳಕ್ಕೆ ಬರಲ್ಲ. ಸಾಮಾನ್ಯವಾಗಿ ಗಂಡನ ತಪ್ಪಿಲ್ಲ ಅಂತ ಹೇಳೋ ಪದ್ಧತಿ, ಕಳ್ಳನ ಹೆಂಡತಿನೂ ಕಳ್ಳನ ಬಿಟ್ಕೊಡೋದಿಲ್ಲ ಸಾಮಾನ್ಯ. ಅದೇ ರೀತಿ ಆ ಇಲ್ಲಿ ಮಾತ್ರ ಹಾಗಾಗೋದಿಲ್ಲ, ವಿಂಧ್ಯಾವಳಿ ಎಂಥವಳು ಗೊತ್ತಾ, ಹೇಳ್ತಾಳೆ ಏನಿದು ನನ್ನ ಯಜಮಾನ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ತಿ ಪರಮಾತ್ಮ ಅಂತ ಹೇಳ್ತಾರೆ. ಇದು ವಿಂಧ್ಯಾವಳಿಯಿಂದ ಕಲಿಬೇಕಾದ ಪಾಠ. ಭಾರಿ ಅಹಂಕಾರ ಆಯಿತು, ಕೊಡ್ತೇನೆ ಕೊಡ್ತೇನೆ ಅಂಥೇಳಿ ಅವನ ಅಹಂಕಾರ ಮುರಿಯಿತು. ಹಾಗೇ ಆಗಬೇಕಾಗಿ ತಕ್ಕ ಶಾಸ್ತಿ ಮಾಡಿದೆ ಅಂತ ಹೇಳ್ತಾರೆ. ಯಾಕೆ ದೇವರ ಮುಂದೆ ಸೋಲೋದು ಅಂದರೆ ದೊಡ್ಡ ಗುಣ, ಅದು ಒಂದು ಕಂಡವ್ರ ಮುಂದೆ ಸೋತಿದ್ದಲ್ಲ, ತನ್ನ ಗಂಡನ ತ್ಯಾಗದ ಬಗ್ಗೆ ಹೆಮ್ಮೆ ಇದೆ ಆಕೆಗೆ, ಅದರ ಅಹಂಕಾರದ ಬಗ್ಗೆ ಅತೃಪ್ತಿ ಇತ್ತು. ನೀನು ಒಳ್ಳೆ ಕೆಲಸ ಮಾಡಿದ್ದಿ, ನಿಜವಾಗ್ಲೂ ಗಂಡನಿಗೆ ಬುದ್ಧಿ ಬಂತು ಅಂತ ಹೇಳಿದ. ಅಲ್ಲಿರೋರೆಲ್ಲ ಅದೇ ಮಾತಾಡೋರೇನೆ, ನೀನು ಬಂಧಿಸಬಾರ್ದಾಗಿತ್ತು, ಒಬ್ಬರು ಒಂದು ಮಾತಾಡೋದಿಲ್ಲ. ಪ್ರಹ್ಲಾದ ರಾಜ ಬರ್ತಾನೆ ಅಲ್ಲಿಗೆ, ಪ್ರಹ್ಲಾದನ ಮಗನೇ ವಿರೋಚನ, ಆತನ ಮಗನೇ ಬಲಿಚಕ್ರವರ್ತಿ, ಮೊಮ್ಮಗ, ಮೊಮ್ಮಗನ ಮೇಲೆ ಒಂದು ಆಚಾರ ಒಂದು ಮಾತಾಡ್ತಾರೆ. ಈ ತಂದೆ ತಾಯಿಗಳ ಸೈಕಾಲಜಿ ಹೇಗೆ ಅಂದರೆ, ಮಕ್ಕಳು ತಮ್ಮನ್ನು ದ್ವೇಷ ಮಾಡಿದರೂ ಕೂಡ ಮಕ್ಕಳಲ್ಲಿ ಇವರು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ. ಮೊಮ್ಮಕ್ಕಳನ್ನ ಇನ್ನೂ ಹೆಚ್ಚು ಪ್ರೀತಿಯಿಂದ ನೋಡ್ತಾರಂತೆ. ಅದು ವಿಶೇಷವಾಗಿ ತಂದೆ ತಾಯಿಗಳ ಸೈಕಾಲಜಿ. ಪ್ರಹ್ಲಾದರಾಜರು ಹಾಗಲ್ಲ, ಒಳ್ಳೆ ಗೆದ್ದ ಮಹಾನುಭಾವ, ಅಭಿಮಾನ ಗೆದ್ದಂಥ ಪುಣ್ಯಾತ್ಮ ಪರಮಾತ್ಮ, ಭಾರಿ ಒಳ್ಳೆ ಕೆಲಸ ಮಾಡಿದೆ. ನೀನು ಭಾರಿ ಅಹಂಕಾರ ಇತ್ತು, ಅಹಂಕಾರ ಮುರಿದಿದ್ದಿ ನೀನು. ಇದು ಹೇಳ್ತಾ ಹೇಳ್ತಾ ಹೋದಂತೆ ಬಲಿಚಕ್ರವರ್ತಿ ತಪ್ಪನ್ನೆಲ್ಲ ಒಪ್ತಾರು. ಆಗ ಬಲಿಚಕ್ರವರ್ತಿಗೆ ಅರ್ಥ ಆಯ್ತು ಏನು ಮಾಡಿದೆ ಅಂಥೇಳಿ. ಆಗ ತನ್ನ ತಲೆಯನ್ನು ಒಪ್ಪಿಸ್ತಾನೆ, ತಲೆಗೆ ಇಲ್ಲಿ ಜಾಗ ಇನ್ನು ಕೊಡ್ತೇನೆ ಅಂಥೇಳಿ. ತಷ್ಟ ಪರಮಾತ್ಮ ತಲೆ ತುಡಿದ. ಇದು ತಲೆ ತುಡಿದ ಕಥೆಯಾಗಿ ಕಾಣಿಸ್ತದೆ. ತಲೆ ತುಡಿದ ಕಥೆಯಲ್ಲ, ತಲೆಯಲ್ಲಿ ಅಹಂಕಾರ ತುಡಿದಂಥ ಕಥೆ. ಅವನು ಮುಟುಕ್ತೇನೆ ಅಂತಾರಲ್ಲ, ಹಾಗೆ ಅವನು ಹೊಡಿತೇನೆ ಅಂತ ಏನರ್ಥ, ಅಹಂಕಾರ ಮುರಿತೇನೆ ಅಂತ ಅರ್ಥ. ಭಗವಂತ ಅಹಂಕಾರವನ್ನು ದಮನ ಮಾಡಿಬಿಟ್ಟು ಆಗ ಸರೆಂಡರ್ ಆಗೋದು ಅಂದ್ರೆ ಹಾಗೆ. ತಲೆ ಕೊಟ್ಟ ಅಂದರೆ ಇನ್ನೇನೂ ಅಲ್ಲ, ಸರೆಂಡರ್ ಆಗೋದು ಅಂತ ಅರ್ಥ. ಆಗ ನೀನೇ ಭವ ಮಮ ಶರಣಂ ಮತ್ತು ಶರಣ ಹೊಕ್ಕಾಗ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಬಲಿಚಕ್ರವರ್ತಿಯ ದಾನ ನಿಜವಾಗಲೂ ಭಾರಿ ದೊಡ್ಡ ಅನ್ನೋ ಸಂಶಯನೇ ಇಲ್ಲ, ಅಂತ ದಾನ ಮಾಡೋದು ಸಾಧ್ಯ ಇಲ್ಲ. ಆದರೆ ಅಹಂಕಾರದಿಂದ ದಾನ ಹಾಳಾಗ್ತಾ ಇತ್ತು ಅಂತ ಅನುಸಂಧಾನ ಬರಲಿ ಅಂತ ಮಾಡಿದ ಕಥೆ ಇದು. ಅದಕ್ಕೆ ನಾಹಂಕರ್ತ ಹರಿಹಕರ್ತ ತತ್ಪೂಜಾ ಕರ್ಮ ಚಾಖಿಲಂ ಅಂತ ಆಚಾರ್ಯ ವರ್ಣನೆ ಮಾಡ್ತಾ, ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ. ಇದು ಬಹಳ ಸ್ಪಷ್ಟವಾಗಿ ನಾವು ಪ್ರತಿ ಹಂತದಲ್ಲಿ ಅನುಸಂಧಾನಕ್ಕೆ ಬರಬೇಕಾದ ಭಾಗ. ಮಾಡದೇ ಇರೋದೇ ಭಾರಿ ತಪ್ಪು, ಮಾಡಿ ಅಹಂಕಾರ ಪಡೋದು ಇನ್ನೊಂದು ತಪ್ಪು. ಆ ಎರಡು ತಪ್ಪನ್ನು ತಿದ್ದಲಿಕ್ಕೋಸ್ಕರ ಅಷ್ಟಮಸ್ಕಂದ ಭಾಗವತದ ಕಥೆ. ಆತ ಏನೋ ಮಾಡಿ ಏನೋ ಮಾಡಿದ ಕಥೆ ಅದು. ಹುಲಿನ ಹೊಡಿತೆ ಅಂತ ಹೇಳಿ ಮುನಿನ ಹೊಡೆದು ಎಷ್ಟು ವಿಚಿತ್ರವಾದಂತಹ ಆಪತ್ತಿಗೆ ಗುರಿಯಾದ ಅವನು. ಅವನಿಂದ ಪಾರಾಗಬೇಕು ಅಂತಿದ್ರೆ, ಅಂಥ ದೋಷದಿಂದ ಪಾರಾಗಬೇಕು ಅಂತಿದ್ರೆ ಅಷ್ಟಮಸ್ಕಂದ ಭಾಗವತ ಕೇಳಿದರೆ ನಮ್ಮ ಅಹಂಕಾರ ದಮನ ಆಗೋದ್ರಿಂದ ಇನ್ನೊಮ್ಮೆ ಅಂಥ ತಪ್ಪನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಕಥೆಯ ಮುಖ್ಯವಾದ ಸಾರಾಂಶ. ಅನಂತರ ಅದರಿಂದ ಅಷ್ಟಮಸ್ಕಂದದ ಕಥೆಗೂ ಅಷ್ಟಮಸ್ಕಂದದ ತತ್ವಕ್ಕೂ ಏನು ಸಂಬಂಧ ಅಂತಕ್ಕಂಥ ಪರಿಕಲ್ಪನೆ ಬಂದಂತೆ ಆಯಿತು. ಅದಕ್ಕೆ ಗೀತಾ ಮಹಾತ್ಮೆಯೇ ಆಗಲಿ, ಭಾಗವತ ಮಹಾತ್ಮೆ ಆಗಲಿ, ಯಾವುದೇ ಏಕಾದಶಿ ಮಹಾತ್ಮೆ ಆಗಲಿ, ಆ ಸಂಬಂಧಪಟ್ಟಂತೆ ಕಥೆ ಇರುತ್ತೆ ಹೊರತು ಏನೋ ಕಥೆ ಏನೋ ಅಲ್ಲ. ಆ ತತ್ವಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೇನು ಪರಿಕರಗಳು ಬೇಕೋ ಆ ರೀತಿಯಲ್ಲಿ ಹೇಳ್ತಾರೆ ಹೊರತು ಯಾವ ಇರ್ರೆಲೆವೆಂಟಾಗಿ ಕಥೆ ಹೇಳಿದ್ರೆ ಶಾಸ್ತ್ರ ಅಲ್ಲ. ಪ್ರತಿ ಅರ್ಥದಲ್ಲಿ ಶಾಸ್ತ್ರಾದಿ ಸಂಗತಿ, ಟೀಕರಾರು ಮಾತೆತ್ತಿದ್ರೆ ಸಂಗತಿ ತೋರಿಸ್ತಾರೆ. ಸಂಗತಿ ರೆಲೆವೆನ್ಸ್ ಇಲ್ಲದೆ ಹೋದರೆ ಅರ್ಥ ಇರೋದಿಲ್ಲ. ವೇದವ್ಯಾಸರು ಅಂತ ದೊಡ್ಡ ಉಪಕಾರವನ್ನು ಈ ಮೂಲಕ ಮಾಡಿ ಮುಂದೆ ನವಮಸ್ಕಂದದ ಕಥೆ ಹೇಳ್ತಾರೆ. ಒಬ್ಬ ಶೂದ್ರ ಭಾರಿ ಒಳ್ಳೆಯವನು, ವಿಶ್ರಾಮ ಅಂತ ಅವನ ಹೆಸರು. ಒಳ್ಳೆ ಭಾರಿ ಪುಣ್ಯವಂತ, ರಥ ಉಪವಾಸಗಳು ಕಂಡ್ರೆ ಆಧಾರ, ಬ್ರಾಹ್ಮಣರಲ್ಲಿ ಆಧಾರ, ಹರಿಕಥಾಶ್ರವಣದಲ್ಲಿ ರಥನಾದವನು. ಆಶ್ಚರ್ಯ ಆಗುತ್ತೆ, ಬ್ರಾಹ್ಮಣರು ಹೀಗಿರೋದೇ ಕಷ್ಟ, ಅವನು ಹಾಗಿದ್ದ ಅಂತ ಹೇಳ್ತಾರೆ. ಇವತ್ತು ಕೆಲವರಿದ್ದಾರೆ, ಎಷ್ಟ ಜನ ಶೂದ್ರ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ, ಒಬ್ಬ ಅಂಥ ಅಧಿಕಾರಿಗಳಾಗಿರ್ತಾರೆ, ಒಳ್ಳೆ ಏಕಾದಶಿ ವ್ರತ ಮಾಡ್ಕೊಂಡಿರ್ತಾರೆ ಅಂದ್ಬಿಟ್ಕೋಬೇಕು. ನಮ್ಮಲ್ಲಿ ಎಸ್ ಎಲ್ ಸಿ ಓದಿರೋದಿಲ್ಲ, ರಾಮ ಬ್ರಹ್ಮಾಶ್ರಮ ಕೂತಿರ್ತಾರೆ ನಿಮಗೆ ಅಂದರೆ ಹೇಳ್ತಾರೆ. ಜಾತಿ ಬಹಳ ಮುಖ್ಯ ಇಲ್ಲ ಅಂತ ಹೇಳೋದಿಲ್ಲ, ಅದಕ್ಕಿಂತ ಮುಖ್ಯವಾದದ್ದು ಗುಣ. ಗುಣ ಇಲ್ಲದೆ ಹೋದರೆ ಯಾವ ವರ್ಣ ಆದರೆ ಏನಂತೆ. ಇವತ್ತು ಗಂಡು ಎಷ್ಟೋ ಜನ ನಿರಾಹಾರ ಎರಡು ಏಕಾದಶಿ ಮಾಡ್ತಕ್ಕಂತಹ ಶೂದ್ರನ ಬೇಕಾಶನ ಕಾಣ್ಬೋದು. ಮಾನ್ವಿ ಪ್ರಾಂತಕ್ಕೆ ಹೋಗಿಬಿಟ್ರೆ ಆ ಕಡೆಗೆ ಹೋದರು ಅಂತ ರಾಯಚೂರು ಕಡೆ ಎಷ್ಟೋ ಜನ ಶೂದ್ರರು ಹರಿಕಥಾನುಸಾರಾದಿ ಗ್ರಂಥಗಳನ್ನು ಪೂರ್ತಿ ಬಾಯಿ ಹೇಳ್ತಾರೆ, ಅಷ್ಟು ನಿಷ್ಠೆ ಅವರು. ಆದ್ದರಿಂದ ಪುರಾಣದ ಕಥೆ ಏನೂ ಹೇಳುತ್ತೆ ಅಲ್ಲ, ಸತ್ಯವಾದ ಕಥೆ. ವಿಶ್ರಾಮ ಅಂದರೆ ವಿಶ್ರಾಮನೇ, ಪಾಪಗಳಿಗೆ ವಿಶ್ರಾಂತಿ ಕೊಟ್ಟು ವಿಶೇಷ ರೀತಿಯಲ್ಲಿ ಸಾಧನೆ ಮಾಡ್ತಿದ್ದ ಮಹಾನುಭಾವ. ಅನೇಕ ದಿವಸಗಳ ಕಳೀತು. ಅವನು ಕೃಷಿ ವಲ ಅಂತ ಕರೀತಾನೆ. ಕೃಷಿ ವಲ ಅಂದರೆ ಬೇಸಾಯ ಮಾಡಿಕೊಂಡಿರೋ, ಬೇಸಾಯ ಮಾಡಿಕೊಂಡು ಕಾಲ ಕಳೀತಾ ಇದ್ದ. ಅಂಥ ಸ್ಥಿತಿಯಲ್ಲಿ ಒಮ್ಮೆ ಏನಾಯಿತು, ಬೇಸಾಯ ಮಾಡಿಕೊಂಡಿದ್ದಾಗ ತುಂಬ ಒಳ್ಳೆ ಹೊಲ ಗದ್ದೆ ಎಲ್ಲ ಇತ್ತು. ಅವನು ಸಾತ್ವಿಕ, ಬೆಳೆದಿದ್ದೆಲ್ಲ ದೇವರಿಗೆ ಅರ್ಪಿಸಬೇಕು, ಬ್ರಾಹ್ಮಣರ ಮೂಲಕ ಅರ್ಪಿಸಬೇಕು ಅಂತಕ್ಕಂಥ ವಿಶಿಷ್ಟವಾದಂಥ ಇದು. ಬಿಸಿನೆಸ್ ಇತ್ಯಾದಿ ಮಾಡ್ತಾರೆ, ಬಂದ ಲಾಭನ ದೈವ ಕಾರ್ಯಕ್ಕೆ ಉಪಯೋಗಿಸ್ಬೇಕು ಅಂತ ಮಾಡೋದಿಲ್ಲ, ಅದು ದುಂದು ವೆಚ್ಚವಾಗ್ತದೆ. ಎಷ್ಟೋ ಸಲ ಮಾಡಬಾರ ಕೆಲಸಕ್ಕೆ ಉಪಯೋಗಿಸ್ತಾರೆ. ಎಷ್ಟೋ ಸತ್ಯ ಬಡವರಾಗಿರೋದು ಭಾರಿ ಕ್ಷೇಮ, ಈಗ ದುಂದು ವೆಚ್ಚಕ್ಕೆ ದುಡ್ಡಿಲ್ಲದೆ ಅಟ್ಲೀಸ್ಟ್ ಅನೇಕ ಪಾಪ ಕಡಿಮೆ ಆಗ್ತವೆ. ಅನೇಕ ಜನ ಶ್ರೀಮಂತರಾದವರೇ ಅನ್ನೋ ಅಕಸ್ಮಾತ್ ದಾರಿ ತಪ್ಪಿಟ್ಬಿಟ್ರೆ ಬಡವ ಮಾಡ್ತಕ್ಕಂಥ ಪಾಪಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು ಪಾಪವನ್ನು ಮಾಡ್ತಾನೆ, ಮತ್ತು ನಡ್ಕೊಂಡು ಹೋಗ್ತಿರ್ತಾನೆ. ಎಷ್ಟು ವೇಗವಾಗಿ ಓಡಿದರೂ ಕೂಡ ಅವನು ಸಾಯೋ ಸಂಭವ ಇಲ್ಲ, ಬರೀ ಓಡಿದರೆ. ವೆಹಿಕಲಲ್ಲಿ ಹೋಗ್ತಾನೆ, ಓವರ್ ಸ್ಪೀಡ್ ಆದರೆ ಆಕ್ಸಿಡೆಂಟ್ ಆಗ್ತಾನೆ, ನೆನಪಿರಬೇಕು. ನಡ್ಕೊಂಡು ಹೋದವನು ಎಷ್ಟೇ ಓಡಿದರೂ ಅವನಲ್ಲಿ ಒಂದು ಸೇಫ್ಟಿ ಇದೆ, ಆದರೆ ವೆಹಿಕಲಲ್ಲಿ ಹೋಗುವವನಿಗೆ ಓವರ್ ಸ್ಪೀಡ್ ಕೊಂದು ಹಾಕಿಬಿಡುತ್ತೆ. ಯಾಕೆ? ಅವನು ಮಾಡೋ ತಪ್ಪು ಅವನನ್ನು ಕೊಲ್ಲುತ್ತೆ. ಆದ್ದರಿಂದ ದೇವರನ್ನು ಕೇಳಬೇಕಾದ್ರೆ ಹಣಕಾಸು ಕೊಡುವಂತ ಕೇಳಿದರೆ ಪ್ರಯೋಜನ ಇಲ್ಲ, ಸದ್ವಿನಿಯೋಗ ಮಾಡೋ ಬುದ್ಧಿ ಕೊಡುವಂತ ಕೇಳದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಇವತ್ತು ಈ ಕೃಷಿ ವಲನಾಗಿದ್ದರೂ ಒಳ್ಳೆ ಸಾತ್ವಿಕನಾದವು, ಒಳ್ಳೆಯದಕ್ಕೆ ಉಪಯೋಗಿಸ್ಬೇಕು ಅಂತ ಬಹಳ ಶ್ರದ್ಧೆಯಿಂದ ಆ ರೀತಿ ಮಾಡಿಕೊಂಡಿದ್ದ. ಅನೇಕ ದಿವಸ ಕಳೀತು. ಒಂದು ದಿವಸ ಅವನ ಹೊಲಗದ್ದೆಗಳಿಗೆ ಹಸುಗಳೆಲ್ಲ ನುಗ್ಗಿದ್ವು, ನೂರಾರು ಹಸುಗಳು ನುಗ್ಗಿದ್ವು. ಆಗ ಅವನು ಯೋಚನೆ ಮಾಡಿದೆ, ಸಾಮಾನ್ಯವಾಗಿ ಹಸುಗಳು ಬಂದಾಗ ಓಡಿಸ್ಬಾರ್ದು, ನಿಯಮವು ಹಸುಗಳು ಬಂದಾಗ ಓಡಿಸ್ಬಾರ್ದು, ಯಾಕೆಂದರೆ ಅವು ಏನು ತಿಂದರೂ ಕೂಡ ಅದು ನಮಗೆ ವಾಪಸ್ ಬರೋದೇ, ಅದು ಹಾಲಾಗಿ ವಾಪಸ್ ಕೊಡುತ್ತೆ, ಗೋಮೂತ್ರವಾಗಿ ಬರುತ್ತೆ, ಗೋಮಯವಾಗಿ ಬರುತ್ತೆ, ಬಂದಿದ್ದೆಲ್ಲ ಸಾರ್ಥಕ. ಮತ್ತೆ ಬಹುಶಃ ಒಂದು ಪ್ರಾಣಿ ಅಂತ ಜಗತ್ತಿನಲ್ಲಿದ್ದು ಅದರ ಪ್ರತಿಯೊಂದು ಭಾಗವೂ ಸಾರ್ಥಕ ಅಂದರೆ ಗೋ ಬಂದೆ. ಮನುಷ್ಯನಿಗೂ ಅಷ್ಟು ಮಹತ್ವ ಇಲ್ಲ, ನೆನ್ಪಿಟ್ಕೋಬೇಕು. ಮನುಷ್ಯನ ಮಲಮೂತ್ರಗಳನ್ನು ಯಾರೂ ಪವಿತ್ರ ಅಂತ ಕರೆದಿಲ್ಲ, ಆದರೆ ಗೋಮೂತ್ರದಲ್ಲಿ ಎಲ್ಲವೂ ಪವಿತ್ರ. ಗೋಮೂತ್ರ ಅಂತ ಹೇಳಿದರೆ ಮುಟ್ಟಿದರೆ ಕೈ ತೊಳ್ಕೋಬೇಕಾಗಿಲ್ಲ ಅಂಥದ್ದು, ಗೋಮಯ ಮುಟ್ಟಿದರೆ ಕೈ ತೊಳ್ಕೋಬೇಕಾಗಿಲ್ಲ. ನಮ್ಮಿಂದ ಕೈ ಹಾಗೂ ತೊಳ್ಕೊಳ್ಳೋದಿಲ್ಲ ಅಂದರೆ ಯೋಚನೆ ಇಲ್ಲ, ಆದರೆ ಕೈ ಅಷ್ಟು ಪವಿತ್ರ ಮುಟ್ಟಿದರೆ ಸಾಕು. ಅದು ಗೋಮ ಹಚ್ಚಿಬಿಟ್ರೆ ಹೇಳ್ತಾರೆ ಚಿನ್ನ ತಿನ್ನದ ಫ್ಲೋರಿಂಗ್ ಮಾಡಿಸಿರಿ, ಹೇಳಬೇಕಾದ್ರೆ ನೀವು ಎಂಥೆಂಥ ಗ್ರಾನೈಟ್ ಬೇಕಾದ್ರೂ ಹಾಕ್ಸಿರಿ, ಏನೇನೋ ಮಾರ್ಬಲ್ ಹಾಕ್ಸಿರಿ, ಗೋಮಯದಿಂದ ಸಾರಸ್ತೆ ಹೋದರೆ ಅದು ಮೈಲಿಗೆ ಅಂತ ಕರೀತಾರೆ, ಅದು ಮಡಿ ಬರೋದೇ ಇಲ್ಲ, ಅದು ಎಲ್ಲ ಭೂಮಿಯ ಭಾಗ ಕೂಡ ಮೈಲಿಗೆ. ಗೋಮ ಹಚ್ಚಿದಷ್ಟು ಪವಿತ್ರವಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಶಕ್ತಿ ಗೋವುಗಳಿಗೆ. ನಾವು ಗೋವುಗಳನ್ನು ನೋಡೋ ರೀತಿಯನ್ನು ಕಲಿಸ್ತಕ್ಕಂಥ ಭಾಗ ಭಾಗವತದ್ದು. ಗೋವುಗಳನ್ನು ಎಷ್ಟು ಶ್ರದ್ಧೆಯಿಂದ ನೋಡ್ತೀವಿ ಅಷ್ಟು ಪ್ರಗತಿ ನಿಮಗೆ ಬರುತ್ತೆ ಅಂತ ಹೇಳ್ತಾರೆ. ಸರಿಯಾಗಿ ಗೋವುಗಳನ್ನು ಸಂರಕ್ಷಣೆ ಮಾಡೋನಿಗೆ ಗೋ ಶಾಸ್ತ್ರ ಓದೋ ಯೋಗ ಬರುತ್ತೆ, ಶಾಸ್ತ್ರ ಕೇಳೋ ಯೋಗ ಬರುತ್ತೆ, ಮುಂದೆ ಗೋಪಾಲಕೃಷ್ಣ ಅನುಗ್ರಹ ಮಾಡಿಯೇ ಮಾಡ್ತಾನಾದ್ರಿಂದ ಗೋವುಗಳ ಆರಾಧನೆ ಅನ್ನೋದು ಅದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಯಾವಾಗಲೂ ಮಾಡೋದಲ್ಲ, ಪ್ರತಿನಿತ್ಯ ಮಾಡಬೇಕು. ಯಾರೋ ಮಾಡೋದಲ್ಲ, ಎಲ್ಲರೂ ಮಾಡಬೇಕು. ಆದರೆ ಇವತ್ತು ಯಾರೂ ಮಾಡತಕ್ಕಂಥ ಸ್ಥಿತಿಯಲ್ಲಿಲ್ಲ. ಗೋವಿನ ಹಾಲು ಬೇಡ ಅಂಬೋರೇ ಇಲ್ಲ, ಗೋ ಬೇಕೊಂಬೋರೇ ಇಲ್ಲ, ಎರಡು ಉಲ್ಟ ಪಲ್ಟ. ಆದರೆ ನಾಯಿ ಹಾಲು ಕುಡಿಯೋದಿಲ್ಲ, ನಾಯಿ ಮಾತ್ರ ಬೇಕು ಅವನು, ಉಲ್ಟ ಪಲ್ಟ. ಮತ್ತು ನಾಯಿ ಎಷ್ಟು ಶ್ರದ್ಧೆಯಿಂದ ಸಾಕ್ತಾನೆ ಅಂದರೆ ಅದರ ಒಂದು ಚೂರು ಪ್ರಯೋಜನ ಕೂಡ ಇಲ್ಲ, ವಾಸ್ತವವಾಗಿ ಏನೇನೂ ಪ್ರಯೋಜನ ಇಲ್ಲ ಅದರಿಂದ. ಆ ರೀತಿ ಅಂಥ ನಾಯಿಗಳನ್ನು ಸಾಕ್ತಾರೆ. ಮಹಾಭಾರತದಲ್ಲಿ ಹೇಳ್ತಾರೆ ಕೆಲವು ಪ್ರಾಣಿಗಳು ಮುಟ್ಟಿದರೆ ಮೈಲಿಗೆ, ಕೆಲವು ಪ್ರಾಣಿಗಳು ಹಾರಿದರೆ ಮೈಲಿಗೆ. ಈ ಕೋಳಿ ಹಾರಿದರೆ ಮೈಲಿಗೆ, ಅದು ಕೋಳಿ ನೋಡಿದವರಿಗೆ ಗೊತ್ತು, ಹಾರಿದರೆ ಅದು ಕೋಳಿ ಪುಚ್ಚ ಸುತ್ತ ಹಾರಿಬಿಡುತ್ತೆ, ಅದು ತುಂಬ ಅದು ವಿಷ. ಅದಕ್ಕೆ ಕೋಳಿ ಹಾರಿದ್ರು ಅಂದರೆ ನೂರಾರು ಪುಚ್ಚೆ ಕೆಳಗೆ ಹಾಕಿ ಹಾರುತ್ತೆ, ವಿಚಿತ್ರ ಸ್ವಭಾವ ಅದು. ಕೆಲವು ಮುಟ್ಟಿದರೆ, ಕೆಲವು ನಾಯಿ ಹಾಗಲ್ಲ, ನೋಡಿದರೆ ಸಾಕು ಮೈಲಿಗೆ. ಅದನ್ನು ನಾವು ಎಲ್ಲೋ ಅಲ್ಲೆಲ್ಲೋ ಆಹಾರ ಪದಾರ್ಥ ಇರುತ್ತೆ, ಇಲ್ಲಿಂದ ನಾಯಿ ನೋಡುತ್ತೆ ಎಷ್ಟು ಪವರ್ಫುಲ್ ಅದ್ರ ಕಣ್ಣು ಅಂದರೆ, ಇಲ್ಲಿಂದ ಅದ್ರ ವೈಬ್ರೇಷನ್ ಅಲೆ ಬಿಡುತ್ತಂತೇಳಿ, ಶೂಟ್ ಮಾಡದೆ ಮಾಡಿದ ಮೈಲಿಗೆ ಮಾಡಿಬಿಡುತ್ತಂತ, ಅಷ್ಟು ಶಕ್ತಿ ಇದೆ ನಾಯಿಗೆ. ಅದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ಧರ್ಮರಾಜ ಹೊರಟಿರ್ತಾನೆ ಸ್ವರ್ಗಾರೋಹಣ ಮಾಡಿಕೊಂಡು, ಆಗ ಹಿಂದೆ ನಾಯಿ ಬಂದಿರುತ್ತೆ, ಆಗ ದೇವರಥ ಬರುತ್ತೆ, ಮುಂದೆ ಇಂದ್ರದೇವರೇ ಬಂದಿರ್ತಾರೆ. ಹತ್ತು, ಧರ್ಮರಾಜ ನಿನಗೆ ಯೋಗ ಬಂದಿದೆ, ಬಾ ಸ್ವರ್ಗಕ್ಕೆ ಹೋಗೋಣ ಅಂತ ಕರೆದ್ರೆ ನಾನು ಬರ್ತೇನೆ, ಆದರೆ ನಾರುಹೇಯಂ ವಿನಾಶ್ವಾನಂ, ಈ ನಾಯಿ ಜೊತೆ ಬಂದಿದೆ ನನ್ನ ಹಿಂದೆ, ಇನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ನಾಯಿನ ಬಿಟ್ಟು ನಾನು ಬರೋದಿಲ್ಲ. ಈ ಕಥೆ ನಿಮಗೆ ಭಾರಿ ಖುಷಿ ಕೊಡುತ್ತಂತೂ, ಧರ್ಮರಾದರೂ ನಾಯಿ ಮೇಲೆ ಅಷ್ಟಿಟ್ಟಿದ್ದ ಅಂದಮೇಲೆ ನಾವ್ಯಾಕೆ ಇಡಬಾರದು ಅನಿಸ್ಬಿಡ, ಅದು ನಾಯಿನ ಬಿಟ್ಟು ಬರೋದಿಲ್ಲ. ಕಥೆ ಹೇಳ್ತಾರೆ ಧರ್ಮರಾಜ ನಾಯಿನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದರೆ, ನಾಯಿನೂ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ, ನಾವು ನಾಯಿನ ಮಾತ್ರ ಬಿಟ್ಟು ಬರೋದಿಲ್ಲ ಅಂತ ಹೇಳಿದ, ಅಷ್ಟೇ ಡಿಫರೆನ್ಸ್. ನನ್ನ ಹಿಂದೆ ಬಂದರೆ ನಾಯಿನೂ ಕೈ ಬಿಡೋದಿಲ್ಲ, ಧರ್ಮೋ ರಕ್ಷತಿ ರಕ್ಷಿತ, ಅದರ ಅರ್ಥ ಅದು, ಅದು ಯಮಧರ್ಮ. ನನ್ನ ನಂಬಿದ ನಾಯಿನೂ ಕೈ ಬಿಡೋದಿಲ್ಲ ಅಂತ ಹೇಳಿದ ಹೊರತು, ನಮ್ಮಂತೆ ನಾಯಿನ ಮಾತ್ರ ಕೈ ಬಿಡೋದಿಲ್ಲ, ತಾಯಿನ ಬೇಕಾದ್ರೆ ಬಿಡ್ತೇವೆ ಅನ್ನೋದಲ್ಲ. ಆತ ಯಾರನ್ನೂ ಬಿಡದವನು ಧರ್ಮರಾಜ, ಮಹಾನುಭಾವ. ಆಗ ಹೇಳ್ತಾರೆ ಹಾಗೆಲ್ಲ ಹಾಗಿದ್ರೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆ ಮಾತು ಕೇಳಿದ್ರೆ ಬಹುಶಃ ಯಾರು ನಾಯಿ ಸಾಕೋದೇ ಇಲ್ಲ. ಅವ್ರು ಹೇಳ್ತಾರೆ ಯಾರು ನಾಯಿ ಇಟ್ಕೊಂಡಿರ್ತಾರೋ ಅವರು ಸ್ವರ್ಗದಲ್ಲಿ ವಾಸ ಇಲ್ಲ ಅಂತ ಹೇಳ್ತಾರೆ. ಮುದುವೆ ನಾಯಿ ಜೊತೆಗೆ ಇಟ್ಕೊಂಡು ಸ್ವರ್ಗಲೋಕ ನೋ ಎಂಟ್ರಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವರ್ಗಲೋಕ ಖಾಲಿ, ಎಲ್ಲ ಅರ್ಧವ್ರು ಆಗಿಬಿಟ್ಟಿರೋದ್ರಿಂದ ಓವರೇ ಇಲ್ಲ. ಎಲ್ಲೋದ್ರೂ ನಾಯಿಗಳು, ನಾಯಿ ಇಲ್ಲದೋದ್ರೆ ಮನುಷ್ಯ ಬದುಕಲಾರಾಮ ಸ್ಥಿತಿ ಬಂದುಬಿಟ್ಟಿದ್ದಾರೆ. ಒಳಗೆ ಟಿವಿ, ಹೊರಗೆ ನಾಯಿ, ಇನ್ನೇನು ಬೇಕು ಅವನಿಗೆ, ಯೋಚನೆ ಇಲ್ಲ. ಅಂದರೆ ಆಹಾರದಿಂದ ಎಲ್ಲವೂ ಕಲುಷಿತವಾಗತಕ್ಕಂಥ ವಾತಾವರಣ. ಅಂದರೆ ಅರ್ಥ ನಾಯಿನ ಕೊಲ್ಲಬೇಕು ಅಂತ ಅರ್ಥ ಅಲ್ಲ, ನಾಯಿನ ನಾಶ ಮಾಡಬೇಕು ಅಂತ ಅರ್ಥ ಅಲ್ಲ, ನಾಯಿನ ಹೇಗೋ ಹಾಗೆ ನೋಡಬೇಕಷ್ಟೇ. ನಾಯಿ ಒಂದು ಪ್ರಾಣಿ, ಉಳಿದ ಪ್ರಾಣಿಗಳನ್ನ ಹೇಗೆ ನೋಡಬೇಕು ಹಾಗೆ ನೋಡಬೇಕೇ ಹೊರತು ದ್ವೇಷ ಮಾಡಬೇಕಾಗಿಲ್ಲ. ಆದರೆ ಪೂಜಾರ್ಹವಾದ ವಸ್ತು ಅಲ್ಲ, ಪೂಜೆಗೆ ಮಾತ್ರ ಗೋವೇ ಆಗಬೇಕು, ಗೋವಿನ ಮಹತ್ವನೇ ಮಹತ್ವ. ಅಂಥ ಗೋವನ್ನು ಆ ಧರ್ಮರಾಜ ಬಿಟ್ಟು ಬರೋದು ಮಾತ್ರ ಸೇರಿಸೋದಿಲ್ಲ ಅಂತ ಹೇಳಿದ್ರೆ ಆಗ ಹೇಳ್ತಾರೆ ಶುನಾ ದುಷ್ಟಂ ಕ್ರೋಧವಶಾಹರಂತಿ. ಇಂದ್ರದೇವರ ಮಾತು ಮಹಾಭಾರತದಲ್ಲಿ ವೇದವ್ಯಾಸರು ಬರೀತಾರೆ, ಶುನಾ ದುಷ್ಟಂ ಕ್ರೋಧವಶಾಹರಂತಿ, ನಾಯಿ ನೋಡಿದರೆ ಸಾಕು ಅದನ್ನು ಕ್ರೋಧವಶ ಅನ್ನೋ ದೈತ್ಯರು ತೊಗೊಂಡ್ಬಿಡ್ತಾರಂತ ಕ್ಷಣಕ್ಕೆ. ಆ ಅನ್ನ ದೈತ್ಯರ ಪಾಲಾಗುತ್ತೆ, ಆ ವಸ್ತು ದೈತ್ಯರ ಪಾಲಾಗುತ್ತೆ, ಅದನ್ನು ತಿನ್ನಬಾರದು. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಅನೇಕ ರೋಗ ರುಜಿನಗಳು ಅದೇ ಮೂಲ, ಮನೆಯಲ್ಲಿ ನಾಯಿ ಸಾಕಿರ್ತಾರೆ, ಡಾಕ್ಟರ್ ಹೋಗ್ತಾರೆ, ಏನು ಉಪಯೋಗ ಅದರಿಂದ? ಅವನು ಏನು ಔಷಧಿ ತೊಗೊಂಡ್ರು ನ್ಯೂಟ್ರಲೈಸ್ ಮಾಡೋ ಶಕ್ತಿ ಅದಕ್ಕಿದೆ, ರೋಗಗಳು ಬರ್ತಾನೆ ಇರುತ್ತೆ, ಉದ್ಧಾರ ಆಗೋ ಚಾನ್ಸೇ ಇಲ್ಲ. ಅದು ಮನೇಲಿ ಗೋವನ್ನು ಇಟ್ಕೊಳ್ಳಿ, ರೋಗಗಳೇ ಬರೋದಿಲ್ಲ, ಉಲ್ಟ ಪಲ್ಟ. ಗೋವನ್ನು ಇಟ್ಕೊಂಡ್ರೆ ಗೋ ವಾಸ ಮಾಡೋ ಜಾಗದಲ್ಲೇ ರೋಗಾಣು ಬದುಕೋದಿಲ್ಲ, ಅಷ್ಟು ಶಕ್ತಿ ಗೋವಿಗಿದೆ. ಆದರೆ ನಾಯಿ ಇದ್ದಲ್ಲಿ ರೋಗಾಣುಗಳು ಫುಲ್ ಪ್ಯಾಕ್ಡ್ ಆಗಿ ಬರುತ್ತೆ. ಆದ್ದರಿಂದ ಅದಿದ್ದರೆ ಕ್ರೋಧವಶಾಹರಂತಿ, ಇವತ್ತು ಚಿಕ್ಕ ವಯಸ್ಸಿಗೆ ನೂರಾರು ರೋಗ ಬರಲಿಕ್ಕೆ ಕಾರಣ. ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಇತ್ಯಾದಿ ಕಾರಣದಲ್ಲಿ ನೂರಾರು ಕಾರಣ, ಇದೊಂದು ಕೂಡ ಕಾರಣ ಮರಿಬಾರದು. ನಾಯಿಯನ್ನು ಹತ್ತಿರದಲ್ಲಿಟ್ಟುಕೊಳ್ಳಲು ಭಾರಿ ಅಪಾಯಕರವಾದದ್ದು ಅಂತ ಹೇಳ್ತಾರೆ. ಅದು ಬೆಂಕಿ ಎಷ್ಟೇ ಶ್ರೇಷ್ಠವಾದ ಕೈಲಿ ಮುಟ್ತೇವೆ ನಾವು, ಹಾರ್ಟಿಗೆ ಕರೆಂಟಿದ್ದು ಎಷ್ಟೇ ಉಪಯೋಗಗಳು ಕೈ ಮುಟ್ಟಿ ಅದನ್ನು ಉಪಯೋಗಿಸೋದಿಲ್ಲ, ಉಪಯೋಗಿಸಿದ್ರೆ ನಾವು ಬದುಕೋದಿಲ್ಲ. ಆ ರೀತಿ ನಾಯಿಯನ್ನು ನಾಯಿಯನ್ನಾಗಿ ನೋಡೋದು ತಪ್ಪಿಲ್ಲ, ಆದರೆ ಗೋವಿನ ಸ್ಥಾನ ಕೊಡಲಿಕ್ಕೆ ಬರೋದಿಲ್ಲ. ಗೋವಿನ ಸ್ಥಾನ ಊಹಾತೀತವಾದ ಸ್ಥಾನ, ಮನುಷ್ಯನಲ್ಲಿ ಇಲ್ಲದೆ ಇರತಕ್ಕಂಥ ದೇವತೆಗಳಿಗಿಂತ ಗೋವಿನಲ್ಲಿ ಜಾಸ್ತಿ ಇದ್ದಾರಂತ ಅದು ಆಶ್ಚರ್ಯ. ಗೋವಿನ ಕೋಡುಗಳಿಂದ ಹಿಡಿದು ಅದರ ಗೊರಸಗಳವರೆಗೆ ದೇವತೆಗಳ ಸನ್ನಿಧಾನ, ಒಂದು ಜಾಗ ಖಾಲಿ ಇಲ್ಲಂತ. ಅಂಥದ್ದು ಗೋವು ಅಂದರೆ ಖಾಲಿ ಇಲ್ಲ, ಒಂದು ಫುಲ್ ಆಫ್ ಇದು ಹೌಸ್ಫುಲ್ ಅಂದರೆ ಗೋವು ಒಂದೇ, ದೇವತೆಗಳಿಂದ ಹೌಸ್ಫುಲ್ ಮತ್ತೆ ಸಿನಿಮಾ ಹೌಸ್ಫುಲ್ ಅಂತ ಕಥೆಯೆಲ್ಲ ಫುಲ್ ಆಫ್ ಗಾಡ್ಸ್. ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ ಮಹಾಲಕ್ಷ್ಮಿ ಬಂದ್ರಂತೆ, ಅಮ್ಮ ನನಗೊಂದಿಷ್ಟು ಜಾಗ ಕೊಡೋದಿಲ್ಲ ಅಂತ ಕೇಳ್ತಾರೆ ಮಹಾಲಕ್ಷ್ಮಿ. ಜಗತ್ತಿನ ಒಡತಿಯು ಈಶಾವಾಸ್ಯ ವೇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಜಗತಿ ಮಹಾಲಕ್ಷ್ಮಿ ಅಂತ ಲೋಕಕ್ಕೆ ಧರ್ಮ ತೋರಿಸ್ಬೇಕಾಗಿದೆ. ಅಮ್ಮ ನನಗೊಂದಿಷ್ಟು ಜಾಗ ಕೊಡು ಅಂದರೆ ಇಲ್ಲ ಜಾಗ ಇಲ್ಲ ಖಾಲಿ ಇಲ್ಲ ಅಂತ ಹೇಳಿದ್ರಂತ. ಖಾಲಿ ಇಲ್ಲ, ಇಲ್ಲಿ ಹೇಗಾದರೂ ಮಾಡಿಕೊಡು ಅಂದರೆ ಹಾಗಿದ್ದರೆ ಒಂದು ಜಾಗ ಇದೆ ನಿರ್ವರದ ಇರಬಹುದು, ಯಾವುದು ಅಂದರೆ ಗೋಮಯ, ಗೋಮಯದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳಿದಂತೆ ಗೋ ಮಹಾಲಕ್ಷ್ಮಿ. ಗೋಮಯದಲ್ಲಿ ಲಕ್ಷ್ಮೀ ಸನ್ನಿಧಾನ ಅಂತ ಅರ್ಥ, ಗೋಮಯದ ಲಕ್ಷ್ಮೀ ಸನ್ನಿಧಾನ ಅಂತ ತಾತ್ಪರ್ಯ. ಗೋಮೂತ್ರದಲ್ಲಿ ಗಂಗಾ ಸನ್ನಿಧಾನ. ಇದು ತಮಾಷೆ ಅಂದರೆ ಸುಮ್ಮನೆ ಕಥೆ ಹೇಳೋದು ದೊಡ್ಡದಲ್ಲ, ಸೈಂಟಿಫಿಕಲಿ ಪ್ರೂವ್ಡ್ ಅದು. ಗೋಮೂತ್ರದ ಶಕ್ತಿ ಎಷ್ಟು, ಗೋಮಯದ ಶಕ್ತಿ ಎಷ್ಟು, ಮತ್ತು ಕ್ಯಾನ್ಸರ್ನಂಥ ಭಯಂಕರವಾದ ರೋಗ ವಾಸಿ ಮಾಡೋ ಶಕ್ತಿ ಗೋಮೂತ್ರಕ್ಕಿದೆ. ಮದ್ರಾಸ್ನಲ್ಲಿ ಅಪೋಲೋ ಹಾಸ್ಪಿಟಲ್ ಭಾರಿ ಪ್ರಸಿದ್ಧವಾದ, ಎಲ್ಲರೂ ಕೇಳಿರ್ತಾರೆ, ಅಲ್ಲಿ ಡಾಕ್ಟರ್ಸ್ ಹೇಳ್ತಾರೆ, ಅಲ್ಲಿ ಗೋಮಯ ಗೋಮೂತ್ರವನ್ನು ಇದಕ್ಕೆ ರೆಕಮೆಂಡ್ ಮಾಡ್ತಾರಂತ ವಾಸಿ ಮಾಡೋದಕ್ಕೋಸ್ಕರ. ಇಷ್ಟು ಮುಂದುವರೆದಿದ್ದರೂ ನಾವು ಯೋಚನೆ ಮಾಡದೇನೆ, ಗೋವುಗಳಂದರೆ ಮನುಷ್ಯ ಅದನ್ನು ಅಸಹ್ಯದಿಂದ ನೋಡ್ತಾನೆ, ಅಸಡ್ಡೆಯಿಂದ ನೋಡ್ತಾನೆ. ಗೋವು ಮನೆಗೆ ಬಂದರೆ ಅದನ್ನು ಒಳ್ಳೆ ಶತ್ರುವಿನಿಂದ ನೋಡ್ತಾನೆ. ಓಡಿಸಿ ಜೋರ ಹೊಡಿತಾರೆ, ಜೋರ ಹೊಡೆದು ಖುಷಿ ಪಡ್ತಾರೆ, ಹೊಡೆದು ಬಿಟ್ಟೆ ಹೇಗೆ ಹೊಡೆದೆ ಗೊತ್ತಾ, ಇನ್ನೊಮ್ಮೆ ಬರಬಾರ್ದು ಹಾಗೆ ಹೊಡೆದೆ ಅಂತ ಹೇಳ್ತಾರೆ. ಎಷ್ಟು ಮೂರ್ಖರಿದ್ದ, ಅಷ್ಟು ದೇವತೆಗಳನ್ನ ಹೊಡೆದ ಪಾಪ ಬರುತ್ತೆ. ದೇವತೆಗಳ ಸನ್ನಿಧಾನ ಪ್ಯಾಕ್ಡ್ ಆದ್ದರಿಂದ ಅದು ಅದಿಲ್ಲದವರು ಮನೆಯೊಳಗೆ ಪ್ರವೇಶ ಮಾಡೋ ಹಾಗೆ ಇಲ್ಲ, ನೆನಪಿರಬೇಕು. ಗೋ ಜೊತೆಗಿಲ್ಲದ ಹೋದರೆ ಗೃಹ ಪ್ರವೇಶನೇ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಅಂಥ ಗೋವನ್ನು ಅವ್ರು ಹೊಡೆಯೋ ಪ್ರವೃತ್ತಿಯವನು ಅಲ್ಲ ಪಾಪ, ಆದರೆ ಅವನು ಯೋಚನೆ ಮಾಡಿದ ಆ ಉದ್ದೇಶ ಏನಿತ್ತು ಗೊತ್ತಾ ಅವನಿಗೆ, ಅದೆಲ್ಲ ಬೆಳೆ ಬರಬೇಕು ಪೂರ್ತಿ, ಅದನ್ನೆಲ್ಲ ದೇವರಿಗೆ ಅರ್ಪಿಸಬೇಕು, ಯಜ್ಞೆಯಾಗೂ ಉಪಯೋಗಿಸ್ಬೇಕು, ಬ್ರಾಹ್ಮಣ ಭೋಜನ ಮಾಡಿಸ್ಬೇಕು ಸಂಕಲ್ಪ ಮಾಡಿದ್ದ ಪಾಪ. ಆದರೆ ಅಷ್ಟು ಗೋವುಗಳು ಬಂದಿದೆ, ಬೆಳೆಯೆಲ್ಲ ಹಾಳಾಗುತ್ತೆ, ಬೇರೆ ಪೇಪರ್ ಹೋಗುತ್ತೆ, ಕಾಡಾನೆಗಳಿಂದ ಬೆಳೆ ಹಾಳಿ ಬರ್ತಾ ಇರ್ತದೆ, ಬೆಳೆಗಳೆಲ್ಲ ತುಳಿದು ಪುಡಿ ಮಾಡುತ್ತೆ ಅಂತ. ಅದಕ್ಕೆ ಅವನು ಗಾಬರಿಯಾದ, ಓಡಿಸ್ಬೇಕು ಅಂತ ಹೇಳಿ ಓಡಿಸಕ್ಕೆ ಶುರು ಮಾಡಿದೆ. ಅವು ಒಳ್ಳೆ ಉದ್ದೇಶಕ್ಕೆ ಓಡಿಸ್ತೆ ಪಾಪ, ಎಲ್ಲ ಗೋವು ಓಡೋದು. ಒಂದು ಗೋವು ಕೆಸರು ಸಿಕ್ಕಾಕೊಂಡು ಓಡೋಕ್ಕಾಗ್ತಾ ಇಲ್ಲ ಅದಕ್ಕೆ, ಅಲ್ಲಿ ಕೆಸರು ಇತ್ತು ಸಿಕ್ಕಾಕೊಂಡಿದ್ದೆ, ಇವನಿಗೆ ಅದು ಗಮನಿಸಲಿಲ್ಲ, ಕತ್ತಲಲ್ಲಿ ಗಮನಿಸಲಿಲ್ಲ, ಓಡ್ತಾ ಜೋರ ಹೊಡಿತಾನೆ ಅದು ಸತ್ಯ ಹೋಗಿಬಿಡುತ್ತೆ ಪಾಪ. ಆ ಜೋರಾಗಿ ಹೊಡೆದಾಗ ಗೋವು ಸತ್ತೋಯ್ತು. ಆಮೇಲೆ ನೋಡ್ತಾನೆ ಆತ ಅನಾಹುತ, ಭಾರಿ ದುಃಖ ಆಯಿತು, ಏನು ಮಾಡಬೇಕು, ಭಾರಿ ವ್ಯಥೆಯಾಯಿತು, ಎಂಥ ತಪ್ಪು ಮಾಡಿದೆ ತಾನು ಅಂತ ಗುರುಗಳ ಹತ್ರ ಹಿಡ್ಕೋತಾನೆ ಹೋಗಿ, ಸ್ವಾಮಿ ಅಪರಾಧವನ್ನು ಮಾಡಿದೆ, ನಮ್ಮಲ್ಲಿ ಇನ್ನೊಂದು ತಪ್ಪು ಯೋಚನೆ ಮಾಡಬೇಕು, ನಮ್ಮಲ್ಲಿ ತಪ್ಪಾದ ಕಷ್ಟ ದೊಡ್ಡವರು ಅಂತ ಹಿಡ್ಕೊಂಬಿಡೋದು, ಮುಚ್ಚಿಟ್ಕೋಬಾರ್ದು ಪಾಪಗಳನ್ನು, ರೋಗ ಮುಚ್ಚಿಟ್ಕೊಂಡ್ರೆ ಹೇಗೆ ಅಂತ ಹೇಳಿದೆ. ರೋಗವನ್ನು ಹೇಗೆ ಧೈರ್ಯವಾಗಿ ಹೇಳ್ಕೊಂಡ್ರೆ, ನಾಚಿಕೆ ಬಿಟ್ಟು ಹೇಳ್ಕೊಂಡ್ರೆ ರೋಗ ವಾಸಿ ಆಗುತ್ತೆ, ಇಲ್ಲದೆ ಹೋದರೆ ಅವನೇ ಸಾಯ್ತಾನೆ. ಆಮೇಲೆ ರೋಗದಲ್ಲಿ ಮುಚ್ಚುಮರೆ ಹೇಗೆ ಮಾಡಬಾರ್ದು, ಆ ರೀತಿಯಲ್ಲಿ ಪಾಪಗಳಲ್ಲಿ ಮುಚ್ಚುಮರೆ ಮಾಡಬಾರದು. ನಾವು ಮುಚ್ಚುಮರೆ ಮಾಡೋದೇ ಪಾಪದ್ದು, ನಾವು ಹೇಳ್ಕೊಂಡ್ರೆ ಪರೀತಿ ಆಗುತ್ತೆ ಅಂತ ಮುಚ್ಚಿಟ್ಕೊಂಡ್ಬಿಡ್ತೀವಿ. ಪುಣ್ಯ ಮಾತ್ರ ಮಾಡಿಲ್ಲದೆ ಹೇಳ್ಕೊಂಡ್ಬಿಡ್ತಾನೆ ಜೋರಾಗಿ, ಮಾಡಿದ ಪುಣ್ಯ ಸ್ವಲ್ಪ ಇದ್ದರೂ ಜಾಸ್ತಿ ಹೇಳ್ಕೊತಾನೆ, ಮಾಡದ ಪುಣ್ಯನೂ ಹೇಳ್ಕೊಂಡ್ಬಿಡ್ತಾನೆ, ಆದರೆ ಮಾಡಿದ ಪಾಪ ಹೇಳ್ಕೊಡೋದೇ ಇಲ್ಲ. ಸೊ ಪಾಪಗಳು ಹಾಗೆ ಉಳಿಯುತ್ತೆ, ಪುಣ್ಯಗಳು ಹಾಳಾಗುತ್ತೆ, ನರಕದ ಬಾಗಿಲು ಯಾವಾಗಲೂ ತೆಗೆದಿರುತ್ತೆ, ಹಾಗಾಗಬಾರದು. ಅದಕ್ಕೆ ಪಾಪವನ್ನು ಮೊದಲು ಹೇಳ್ಕೊಂಡು ಬಿಡಿ ಅಂತ ಹೇಳ್ತಾರೆ. ಅದು ಯಾರ ಮುಂದೆ ಹೇಳಬಾರದು, ಕಂಡವ್ರ ಮುಂದೆ ರೋಗ ಹೇಳ್ಕೊತಾರ, ಡಾಕ್ಟರ್ ಮುಂದೆ ಮಾತ್ರ ಹೇಳ್ತಾರೆ. ಕಂಡವ್ರ ಮುಂದೆ ಪಾಪ ಹೇಳ್ಕೋಬಾರ್ದು, ಪಾಪ ಪರಿಹಾರ ಮಾಡೋ ಉಪಾಯ ಹೇಳ್ತಾರಲ್ಲ ಅಂಥವ್ರ ಹತ್ರ ಹೇಳ್ಕೋಬೇಕು, ಇಂಥ ಪಾಪ ಮಾಡಿದ್ದೆ ನಾನು, ಪರಿಹಾರ ಏನು. ಅದು ಪುಸ್ತಕಗಳೇ ಉಂಟು ಪ್ರಾಯಶ್ಚಿತ್ತ ಬಗ್ಗೆ, ವೇದವ್ಯಾಸ ಎಷ್ಟು ಬರೀತಾರೆ, ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ ಲಿಸ್ಟ್ ಇದೆ, ಅದ್ರ ಪ್ರಕಾರ ತಿಳಿದವರು ಅದಕ್ಕೆ ನೋಡಿರ್ತಾರೋ ನೋಡಿ ಹೇಳ್ತಾರೆ. ರೋಗಕ್ಕೆ ಮದ್ದು ಹೇಗದ್ದು ವೈದ್ಯನಿಗೆ ಗೊತ್ತೋ, ಪಾಪಕ್ಕೆ ಪ್ರಾಯಶ್ಚಿತ್ತ ಜ್ಞಾನಿಗಳಿಗೆ ಗೊತ್ತಿರುತ್ತೆ. ಅಂತಂಥ ಪಾಪಕ್ಕಿಂತಿಂಥ ಪ್ರಾಯಶ್ಚಿತ್ತ ಇರೋದರಿಂದ ಕೇಳಿದ ಪಾಪ. ಅವ್ರು ಹೇಳಿದರು, ಎಷ್ಟು ಹೇಳಿದರೂ ಕೂಡ ಗೋಹತ್ಯೆ ಗೋಹತ್ಯೆನೇ ನೆನಪಿರಲಿ, ಗೋಹತ್ಯೆ ಗೋಹತ್ಯೆ, ಬ್ರಹ್ಮಹತ್ಯೆ ಬ್ರಹ್ಮಹತ್ಯೆನೇ ಹೊರತು ಅದು ಸುಟ್ಕೊಂಡ ಮೇಲೆ ಎಷ್ಟು ಅಯ್ಯೋ ಹಳದು ಹತ್ರ ಕೂಡ ಅದು ತಕ್ಷಣ ಹೋಗೋದಿಲ್ಲ, ಅದಕ್ಕೊಂದು ಟೈಮ್ ಬೇಕೇ ಬೇಕಾಗುತ್ತೆ. ಅದರ ಪರಿಣಾಮವಾಗಿ ಅವನಿಗೆ ತುಂಬ ದುಃಖ ಆಯಿತು, ಕೊನೆಗೂ ಹಾಗೆ ನರಳಿ ನರಳಿ ಸತ್ತ ಕೊನೆಗೆ. ಅಲ್ಲಿ ಕಥೆ ಮುಗಿಲಿಲ್ಲ, ಮುಂದಿನ ಜನ್ಮದಲ್ಲಿ ಒಬ್ಬ ಚಂಡಾಲನ ಮನೆಯಲ್ಲಿ ಹುಟ್ಟಿದ ಕುಲಕ್ಕೆ ತಾಯಿ ಸತ್ತೋದು, ಸ್ವಲ್ಪ ದಿವಸಕ್ಕೆ ತಂದೆಯೂ ಸತ್ತೋದ, ತಾತ್ಪರ್ಯ ಗೋ ಹತ್ಯೆ ಮಾಡಿದ ಪವ ಗೋ ತಾಯಿ ಗೋ ಮಾತೆ ಅಂತ ಹೇಳ್ತಾರಲ್ಲ, ತಾಯಿ ಸಂರಕ್ಷಣೆ ಇಲ್ದಾಗಾಯ್ತು ಅಂತರ್ಥ. ಅದಕ್ಕೆ ಹೇಳಿದೆ ಜನ್ಮ ಜನ್ಮಕ್ಕೆ ಕಾಡ್ತಕ್ಕಂಥ ಪಾಪಗಳು ಅಂದರೆ ಹೀಗೆ ಕೆಲವಿರ್ತವೆ. ಆ ಉಪಯೋಗ ಬಿಟ್ಬಿಟ್ರೆ ಕತೆ ಮುಗೀತು, ಮತ್ತೆ ಯೋಚನೆ ಇಲ್ಲ. ಕೆಲವು ಹಾಗಲ್ಲ, ಯಾವಾಗಲೂ ಕಾಡ್ತಾ ಇರುತ್ತೆ. ಪಾಪಗಳಲ್ಲೂ ವೆರೈಟಿ ಉಂಟು. ತತ್ಕಾಲದ ಪಾಪಗಳು ಬೇರೆ, ತಿಂಗಳುಗಟ್ಟಲೆ ಕಾಡೋ ಪಾಪ ಬೇರೆ, ವರ್ಷಗಟ್ಟಲೆ ಕಾಡೋ ಪಾಪ ಬೇರೆ, ಜನ್ಮಗಟ್ಟಲೆ ಕಾಡೋ ಪಾಪಗಳು ಬೇರೆ. ಅಂಥ ಪಾಪ ಇದೆ. ಅದರಿಂದಾಗಿ ಇದರಿಂದ ಅರ್ಥ ಮಾಡಿಕೊಂಡು ಎಷ್ಟೋ ಅನಾಥರಾಗಿ ಹುಟ್ಟುತ್ತಾರಲ್ಲ, ಇಂಥ ಪಾಪ ಕಾರಣವಾಗಿರುತ್ತೆ ಅಂತ ಅರ್ಥ. ಇಂಥ ಪಾಪ ಹುಟ್ಟಿದಿರಲಿಕ್ಕೆ ತಂದೆನ ಕಳ್ಕೊಳ್ಳೋದು, ತಾಯಿನ ಕಳ್ಕೊಳ್ಳೋದು, ಅನಾಥನಾಗೋದು, ಬೀದಿ ಬೀಳೋದು ಮಾಡಬೇಕಾದ್ರೆ ಇದೇನೋ ಅನುಕಂಪ ಕಾರಣ. ಹಿಂದಿನ ಪಾಪಕ್ಕೆ ಸೂಚಕ ಅಂತ ಕರೀತಾರೆ. ಇಲ್ಲದ್ರೆ ಎಲ್ಲರೂ ಒಂದೇ ರೀತಿ ಇದ್ದಿದ್ದರೆ ಎಲ್ಲರೂ ಕೂಡ ಒಂದು ರಾಮದೇವರ ಕಾಲಕ್ಕೆ ಆಗಿತ್ತು. ತಂದೆ ಇರ್ತಿದ್ರು, ತಾಯಿ ಇರ್ತಿದ್ರು, ಅವರು ಇರ್ತಿದ್ರು, ಪೂರ್ತಿ ಜೀವನ ಪೂರ್ಣಾಯುಷ್ಯವನ್ನು ಎಲ್ಲರೂ ಬಾಯಿಗೊಳ್ಳುತ್ತಿದ್ರು. ಅಂಥ ಕಾಲ ಇತ್ತು, ಎಲ್ಲರಿಗೂ ಪೂರ್ಣಾಯುಷ್ಯನೇ. ಭೀಮಸೇನ ದೇವರ ನೇತೃತ್ವದಲ್ಲಿ ಪಾಂಡವರು ರಾಜ್ಯಭಾರ ಮಾಡಿದ್ರಲ್ಲ, ಅದು ಹಾಗೇ ಇತ್ತು. ಒಂದು ನಾ ವಿಪರ್ಯಯಾನ್ಮೃತಿ ಆಚಾರ್ಯ ಹೇಳ್ತಾರೆ. ಸಾವಿಗೂ ಒಂದು ನಿಯಮ ಇತ್ತಂತಾಗ, ಸಿಕ್ಕಾಪಟ್ಟೆ ಸಾಯಾಗಿಲ್ಲ, ಆ ತಕ್ಕಂತೆ ಸಾಯ್ಬೇಕಾಗಿ. ಪ್ರೈವೇಟ್ನಲ್ಲಿ ಯಾವ ಬೇಕಾದ್ರೂ ತೆಗೆದಾಗ್ತಾನೆ, ಸರ್ಕಾರದಲ್ಲಿ ತೆಗಲಿಕ್ಕಿಲ್ಲ. ಹಾಗೆಲ್ಲ ಕೂಡ ನಿಯಮಗಳು ಉಂಟದ ಕೆಲವು ಕೂಡ. ಇದಕ್ಕೆ ರಿಟೈರ್ಮೆಂಟ್ ಹೇಳಕ್ಕೆ ಬರಲ್ಲ, ಇದಕ್ಕೆ ಸಸ್ಪೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದೆಲ್ಲ ನಿಯಮಗಳುಂಟು ಸರ್ಕಾರದಲ್ಲಿ, ಭಗವಂತನ ಸರ್ಕಾರ ಹಾಕಿ. ಅದಕ್ಕೆ ತನ್ನ ಮಗ ಸತ್ತಾಗ ಬ್ರಾಹ್ಮಣ ಬಂದು ಶವವನ್ನು ರಾಮದೇವರ ಮುಂದೆ ಹಾಕಿ, ಅಪ್ಪ ನಾನು ಬದುಕಿದ್ದೇನೆ, ಮಗ ಹೇಗೆ ಸತ್ತ ಅಂತ ಡಿಮ್ಯಾಂಡ್ ಮಾಡಿ ಕೇಳ್ತಾನೆ. ಯಾಕಿದು ಇದರಿಂದ ಅಲ್ಲ, ರಾಮದೇವರು ವಿಶ್ವಾಸದಿಂದ ಕೇಳ್ತಾನೆ. ನಿನ್ನ ರಾಜ್ಯದಲ್ಲಿ ನಾವು ಯಾರೂ ತಪ್ಪು ಮಾಡಿಲ್ಲ ಅಂದಮೇಲೆ ನನಗಿಂಥ ಮಗನಿಗೆ ಯಾವ ಸಾವು ಬಂತೀಗ, ಅಪ್ಪನಾದ ನಾನು ಬದುಕಿದ್ದೇನೆ, ಮಗ ಹೇಗೆ ಸತ್ತ ಅಂತ ಕೇಳ್ತಾನೆ. ಅದಕ್ಕೆ ರಾಮದೇವರು ಸರಿ ಮಾಡಿದ ಕಥೆ ನಮಗೆ ಗೊತ್ತು. ಅದೇ ರೀತಿ ಇಲ್ಲಿ ನಮಗೇನೋ ಅನರ್ಥವಾದರೆ ಅದು ಸಂಬಂಧಪಟ್ಟ ಪಾಪ ನಾವು ಮಾಡಿರ್ತೇವೆ ಅಂತ ಅರ್ಥ. ಇವನು ತಂದೆಯನ್ನು ಕಳ್ಕೊಂಡ, ತಾಯಿನ ಕಳ್ಕೊಂಡ, ಬಂಧುಗಳನ್ನು ಕಳ್ಕೊಂಡ, ತೀರ ಅನಾಥನಾದ. ಅಲ್ಲಿಗೆ ಅನೇಕ ದಿವಸಗಳ ನರಕದ ಅನುಭವದ ಅನಂತರ ಬಂದಂತಿದ್ದು. ಅಜ್ಞಾತವಾದ ಪಾಪನೇ ಇಷ್ಟು ನಮ್ಮನ್ನು ಕಾಡಿಸ್ಬೇಕಾದ್ರೆ ಹೊತ್ತು ಗೋ ಹತ್ಯೆ ಮಾಡ್ತಾರಲ್ಲ, ಎಂಥ ಪಾಪಿಗಳಿದ್ದಾರೆ ಯೋಚನೆ ಮಾಡಿ. ಕಂಡು ಕಂಡು ಗೋವುಗಳನ್ನು ಕೊಲ್ಲೋದು, ಎತ್ಕೊಂಡು ಹೋಗೋದು ಗೋವುಗಳನ್ನು, ಹಟ್ಟಿಗಳಿಂದ ಎತ್ಕೊಂಡು ಹೋಗ್ಬಿಡೋದು, ಅವುಗಳನ್ನ ಚಿತ್ರಹಿಂಸೆ ಮಾಡಿಕೊಳ್ಳೋದು, ಮತ್ತೆ ಚಿತ್ರಹಿಂಸೆಯಿಂದ ಹೊಡೆಯೋದು, ಆಹಾರ ಹಾಕೋದಿಲ್ಲ ಅಂತ ಮೊದಲು ಅದು ಕೆಲವು ದಿವಸ ಉಪವಾಸ ಸಾಯ್ಬೇಕು. ಆಮೇಲೆ ಹೊಡೆಯೋದು, ರಕ್ತ ಬರೋಷ್ಟು ಹೊಡೆಯೋದು, ನೂರಾರು ಗೋವುಗಳಿಗೆ ಒಂದೇ ಭೋಗಲ್ಲಿ ಎಲ್ಲ ಥರ ಒಟ್ಟಿಗೆ ಪೋಡಿಸೋದು, ಬಿದ್ದರೆ ಎಲ್ಲ ಒಟ್ಟಿಗೆ ಬಿಡಬೇಕು, ರಕ್ತ ಬೂ ಕಿತ್ತಿರಬೇಕು, ರಕ್ತ ಸುರಿತಿರಬೇಕು. ಹೋಗೋದು ರಾಕ್ಷಸರ ಕಡೆದ ಕಡಿತಾರೆ. ಕಲಿಯುಗದಲ್ಲಿ ರಾಕ್ಷಸರಂತೆ ಆಗ್ತಿಕ್ಕಿಲ್ಲ ಗೊತ್ತಾ, ರಾಕ್ಷಸರಿಗಿಂತ ದೊಡ್ಡ ಕೆಲಸ ಇವರೇ ಮಾಡ್ತಿದ್ದಾರೆ, ಮತ್ತೆ ಯಾಕೆ ರಾಕ್ಷಸರು ಬೇಕು ಅಂತ ಕೇಳ್ತಾರೆ. ಬೇರೆ ಯುಗದಲ್ಲಿ ಕೆಲಸ ರಾಕ್ಷಸರು ಮಾತ್ರ ಮಾಡ್ತಿದ್ದರು, ಕಲಿಯುಗದಲ್ಲಿ ಮನುಷ್ಯರಿಂದ ಕೆಲಸ ಮಾಡ್ತಿರೋದ್ರಿಂದ ಅವ್ರು ಹೇಗಿರ್ತಾರೆ, ರಾಕ್ಷಸರಿದ್ದಾಗೆ ಇರ್ತಾರೆ. ಎಲ್ಲ ಟಿ ವಿಯಲ್ಲಿ ತೋರಿಸ್ತಿರ್ತಾರೆ, ಕೋಳಿಗಳನ್ನ ಕತ್ತರಿಸ್ತಾರೆ, ಕುರಿಗಳನ್ನ ಕತ್ತರಿಸ್ತಾರೆ, ಕೋಣ ಕತ್ತರಿಸ್ತಾರೆ, ಹೆಮ್ಮೆಯಿಂದ ಇರ್ತವೆ, ಮೈಮೇಲೆ ರಕ್ತ ಸಿಡಿತಾ ಇರುತ್ತೆ. ರಾಕ್ಷಸರು ಅಂದರೆ ಇನ್ನು ಹೇಗಿರಬೇಕು, ಗೋವುಗಳನ್ನ ಕೊಲ್ಲೋ ರಾಕ್ಷಸ ಹೇಗಿರಬಹುದು? ಇದು ಅರ್ಥ ಮಾಡ್ಕೋತಾ ಹೊರಟ್ರೆ, ಗೋವನ್ನು ಯಾವಾಗ ದೂರ ಮಾಡ್ತಾನೋ ಆಗ ತಂದೆ ತಾಯಿಗಳೆಲ್ಲ ದೂರ ಆಗ್ತಾರೆ, ದ್ವೇಷ ಕೊಡ್ತಾನೆ ಪರಮಾತ್ಮ, ಪಾಪವನ್ನು ಬೆಳೆಸ್ತಾನೆ, ಸಶಕ್ತಿಯವರನ್ನ ತಳ್ತಾನೆ. ಆದ್ದರಿಂದ ಧರ್ಮ ಉಳಿಸೋದು ಅಂದರೆ ಬಾಯಲ್ಲಿ ಧರ್ಮ ಉಳಿಸಿದರೆ ಸಾಲದು, ಕೃತಿಯಲ್ಲಿ ಧರ್ಮ ಉಳಿಸಬೇಕು. ಗೋವುಗಳಿಗೆ ಸಲ್ಲತಕ್ಕಂಥ ಗೌರವ ಎಲ್ಲಿವರೆಗೂ ನಾವು ಕೊಡೋದಿಲ್ಲ, ಅಲ್ಲಿವರೆಗೂ ನಮ್ಮ ಮಾತು ಮಾತೇ ಆಗುತ್ತೆ ಹೊರತು ಅರ್ಥ ಇರೋದಿಲ್ಲ, ನಮಗೇನು ಕಡಿಮೆ ಆಗಿರೋದಿಲ್ಲ. ಆದರೆ ಗೋದಾನ ಮಾಡಬೇಕಾ 100 ರೂಪಾಯಿ, ಯಾವ 100 ರೂಪಾಯಿಗೆ ಯಾವ ಗೋದಾನ, ತಾನು ಕಾಫಿ ಕುಡ್ಲಿಕ್ಕಾಗಲ್ಲ, 100 ರೂಪಾಯಿ ಸಿನಿಮಾ ನೋಡ್ಬೇಕಾದ್ರೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ಗೋವುಗಳಿಗೆ 100 ರೂಪಾಯಿ ನಂಬ್ತಾರೆ ಯಾರಾದರೂ ಕೂಡ, 500 ರೂಪಾಯಿ ಸಾಧ್ಯನೋ ಗೋವುಗಳಿಗೆ? ಗೋದಾನ ನೀವು 20,000 ಕೊಟ್ಟು ಗೋದಾನ ಮಾಡಿದರೂ ಕೂಡ ಗೋ ಕೊಟ್ಟಾಯ್ತು ಅಷ್ಟೇ, ಆದರೆ ಸಾಕೋರು ಯಾರು ಆಮೇಲೆ ತೊಗೊಂಡು ನಾವು ಎಷ್ಟು ಸಾಕ್ಲಿಕ್ಕೆ ಸಾಧ್ಯ? ಆ ವ್ಯವಸ್ಥೆನ ಹೊರಬೇಕು ನಾವು. ಇಲ್ಲದ ಹೋದರೆ ಪೂರ್ತಿ ಗೋದಾನ ಮಾಡಿದ ಫಲ ಬರೋದಿಲ್ಲ. 5-6 ಮಕ್ಕಳು ಇರ್ತಾರೆ ಒಂದು ಮನೆಯೊಳಗೆ, ಎಲ್ಲರೂ ಸೇರಿ ಒಂದು ಗೋದಾನ ಮಾಡಿದರೆ ಸಾಲದು, ಒಬ್ಬೊಬ್ಬರು ಒಂದು ಗೋದಾನ ಮಾಡಬೇಕು. ಆ ರಕ್ಷಣೆ ಹೊರೆ ಹೊರಬೇಕು. ಯಾಕೆ? ಮುಂದಿನ ಆಸ್ತಿ ಕ್ರಿಯೇಟ್ ಆಗಬೇಕು ನಮಗೆ. ಸಂಬಳದಲ್ಲಿ ಯಾತಕ್ಕೆ ಸೇವೆ ಮಾಡ್ತಾನೆ, ನಾಳೆ ನಮಗೆ ಬೇಕು ಅಂತೇಳಿ. ಇದೆಲ್ಲ ಸೇವೆ ಮಾಡಿದಾಗೆಲ್ಲ ಗೋವಿ ಕೊಡೋದೆಲ್ಲ ಕೂಡ ಉಳಿಯುತ್ತೆ ಹೊರತು ಎಂದು ಅಳಿಯೋದೇ ಇಲ್ಲ. ಬಿಟ್ಟರೆ ಏನಾಗುತ್ತೆ ಅಂತ ಕತೆ ಹೇಳುತ್ತಾ ಇದೆ. ಇದೆಲ್ಲ ನೋಡಿದ ಕೊನೆಗೆ ಅವನು ಭಾರಿ ದುಃಖಪಟ್ಟು ಸಂಚಾರ ಮಾಡ್ತಿದ್ದಾಗ ನವಮಸ್ಕಂದ ಭಾಗವತ ಕೇಳೋ ಯೋಗ ಬಂತು. ಅದರಿಂದ ಅವನಿಗೆಲ್ಲ ಪಾಪ ಕಡಿತು, ಆಗ ಸದ್ಗತಿ ಹೋದ. ಯಾವುದೇ ಇಷ್ಟು ಸ್ಕಂದ ಕೇಳಿದ್ದೇವೆ ನಾವು, ಯಾವ ಸ್ಕಂದದಲ್ಲೂ ಕೂಡ ಕೇಳಿದ ತಕ್ಷಣ ಹೋಯ್ತು ಅಂತ ಹೇಳಿಲ್ಲ ಅವರು. ಕೇಳೋ ಯೋಗ ಬರಲಿಕ್ಕಿಂತ ಮುಂಚೆ ಎಷ್ಟು ಸಫರ್ ಆಗಿರ್ತಾರೆ ಫಸ್ಟ್ ಅವರು. ಕೇಳೋ ಯೋಗ ಬರೋದಕ್ಕಿಂತ ಮುಂಚೆ ಅನುಭವಿಸಿದ ಮೇಲೆ ಇದೊಂದು ಹಿಂದಿನ ಪುಣ್ಯದಿಂದ ಬಂದ ಯೋಗ. ಅವನು ಮಾಡಿದ ತಪ್ಪಿ ಶಿಕ್ಷೆ. ಮೊದಲೇನು ಮಾಡಿದ್ದ? ಸಾತ್ವಿಕನಾಗಿದ್ದ, ಪಾಠ ಪ್ರವಚನ ಕೇಳ್ತಿದ್ದ, ಆಮೇಲೆ ದಾನ ಧರ್ಮ ಮಾಡ್ತಿದ್ದ. ಆ ಪುಣ್ಯದಿಂದಾಗಿ ನವಸ್ಕಂದ ಭಾಗವತ ಕೇಳೋ ಯೋಗ ಬಂತು. ತಪ್ಪಿಗೆ ತಕ್ಕ ಶಿಕ್ಷೆ, ಅದೇ ರೀತಿ ಒಡಿತಿಗೆ ತಕ್ಕ ಒಂದು ಅನುಗ್ರಹ. ಎರಡನ್ನೂ ದೇವರು ಮಾಡುತ್ತಾನೆ. ಸಮಹ ಅನ್ನೋದಕ್ಕೆ ಸರಿಯಾದ ಅರ್ಥ. ಇದು ಸಂಬಂಧಪಟ್ಟಂತೆ ನವಮಸ್ಕಂದಲ್ಲಿ ಏನು ಬರುತ್ತೆ ಅಂದರೆ, ಇಂಥದ್ದೇ ಕಥೆ ನವಮಸ್ಕಂದಲ್ಲಿ ಬರುತ್ತೆ. ಶುರುವಾಗ ಕಥೆ ಆರಂಭದಲ್ಲೇ ಬರುತ್ತೆ, 2ನೇ ಅಧ್ಯಾಯದಲ್ಲೇ ಬರುತ್ತೆ. ವಯೋಸ್ವತ ಬರು. ಆತನಿಗೆ ಮೊದಲೊಬ್ಬ ಮಗ ಹುಟ್ಟಿದ, ಸುದ್ಯುಮ್ನ ಅಂತ ಹೆಸರು. ಅವನ ಕಥೆ ವಿಚಿತ್ರ. ಅನೇಕ ಕಾರಣಗಳಿಂದ ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣಾಗಿರ್ತಿದ್ದ. ಅಂಥ ಕಥೆ ಎಲ್ಲೂ ಕೇಳ, ಅವನೊಬ್ಬಂದೇ ಕಥೆ ಅದು. ಒಂದು ತಿಂಗಳು ಗಂಡು, ಒಂದು ತಿಂಗಳು ಹೆಣ್ಣು ಅಷ್ಟೇ. ಗಂಡಾಗಿದ್ದಾಗಲೂ ಮದುವೆಯಾದ, ಮಕ್ಕಳನ್ನು ಪಡೆದ. ಹೆಣ್ಣಾಗಿದ್ದ ಮದುವೆ ಅಲ್ಲೂ ಮಕ್ಕಳನ್ನು ಪಡೆದ. ಇಡೀ ಜಗತ್ತಿನ ಇತಿಹಾಸದಲ್ಲಿ ಅದೊಂದೇ ಅಂತ ಕಥೆ ಇರೋದು. ಅಂಥ ಮಹಾನುಭಾವ. ಜನಗಳು ನೋಡಿದರು ಆತ ವಯಸ್ಸುತವನಿವನ ಮಗ ಬೇರೆ, ಜೊತೆಗೆ ನಾಭ್ಯನಂದನ್ಸ್ಮ ತಂ ಪ್ರಜಾಹ. ಪ್ರಜೆಗಳಿಗೆ ಖುಷಿ ಆಗಲಿಲ್ಲ. ರಾಜನ ಕೇಳಿಕೊಂಡ್ರು, ನಮಗೆ ಅವನು ಗಂಡಾಗಿದ್ದಾಗ ರಾಜ್ಯ ಆಡ್ತಿದ್ದ, ಹೆಣ್ಣಾಗಿದ್ದ ಒಂದು ತಿಂಗಳು ಕಾತಿರಲಿಲ್ಲ. ಅಂದರೆ ಪಾರ್ಟ್ ಟೈಮ್ ರಾಜ ಆದಾಗಾಯ್ತು. ಪಾರ್ಟ್ ಟೈಮ್ ರಾಜ ಬೇಡ, ಫುಲ್ ಟೈಮ್ ರಾಜ ಬೇಕಾಗ್ತದೆ, ಬೇರೆ ಮಕ್ಕಳು ಬೇಕು ಅಂತ ಕೇಳಿ ಕೃಷ್ಣ ಆತ ದೊಡ್ಡ ತಪಸ್ಸು ಮಾಡಿ ವಯೋಸ್ವತವನು 10 ಮಕ್ಕಳನ್ನು ಪಡೀತಾನೆ. ಅದರಲ್ಲಿ ಒಬ್ಬನ ಹೆಸರು ಇಕ್ಷ್ವಾಕು ರಾಜ, ಆತನ ಮಗ ಇಕ್ಷ್ವಾಕು ರಾಜ. ಆ ವಂಶದಲ್ಲಿ ಸಾಕ್ಷಾತ್ ರಾಮದೇವರ ಅವತಾರವನ್ನು ಮಾಡ್ತಾರೆ. ಇನ್ನೊಬ್ಬ ಪುಷಧ್ರ ಅಂತ ಒಬ್ಬ ಇದ್ದ, ವೃಷಧ್ರ ಪುಷಧ್ರ ಅಂತ ಎರಡನೇ ಇನ್ನೊಬ್ಬ ಮಗ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಮೊದಲು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ತಾ ಇದ್ರು. ಓದೋದು ಅಂದರೆ ಲೌಕಿಕ ಅಲ್ಲ, ಅಧ್ಯಾತ್ಮ ವಿದ್ಯೆಯನ್ನು ಓದಿಸ್ಬಿಟ್ಟು ಆಮೇಲೆ ರಾಜ್ಯಕ್ಕೆ ತರ್ತಾ ಇದ್ರು ಅವರು. ಇವತ್ತು ಗುಂಡಾಗಿರಿ ಮಾಡಿಸಿ ಆಮೇಲೆ ಎಮ್ ಎಲ್ ಎ ಮಾಡ್ತಾರೆ ಅಂತ ಕಾಲ ಇತ್ತು. ಅವ್ರು ಗುಂಡಾನ ತಯಾರು ಮಾಡಿ ಆಮೇಲೆ ಎಲೆಕ್ಟ್ರಾನೆ ಮಾಡಿಬಿಡ್ತಾರೆ. ನಿಜವಾದ ರಾಜಕಾರಣ ಆಗಲಿ ಏನು ತಪ್ಪಲ್ಲ, ಎಜುಕೇಷನ್ ಬೇಕು ಅದಕ್ಕೆ ಮೊದಲು. ರಾಜಕಾರಣ ಮಾಡೋದಕ್ಕಿಂತ ಮುಂಚೆ ಬಂದು ಪ್ರಜೆಗಳನ್ನು ಹೇಗೆ ನೋಡಬೇಕು ಅಲ್ಲಿಂದ ಶುರುವಾಗಬೇಕು. ಪ್ರಜೆಗಳ ರಕ್ಷಣೆಯಲ್ಲಿ ತಮ್ಮ ಬದುಕಿದೆ ಅನ್ನೋ ದೀಕ್ಷೆ ಯಾರಿಗಿಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಡ್ರೈವರ್ ಆದವನು ಇಲ್ಲ ಕೂತ್ಕೊಂಡು ಡ್ರೈವರ್ ಆಗ್ತಾನೆ, ಬಸ್ಸಲ್ಲಿ ಕೂತು ಡ್ರೈವ್ ಮಾಡಿದರೆ ಮಾತ್ರ ಡ್ರೈವರ್ ಆಗ್ತಾನೆ, ಬರೀ ಸಂಬಳ ತೊಗೊಂಡ್ರೆ ಡ್ರೈವರ್ ಆಗೋದಿಲ್ಲ. ರಾಜರು ಹಾಗಿರಬೇಕು. ಅದಕ್ಕೆ ಒಳ್ಳೆ ಶಿಕ್ಷಣ ಕೊಡಿಸ್ತಾ ಇದ್ರು ಅವರು. ವಶಿಷ್ಠರು ಗುರುಗಳು ಅಲ್ಲಿ ಕಳಿಸ್ಕೊಡು. ಆಗಿನ ಕಾಲದಲ್ಲಿ ಇನ್ನೊಂದಿತ್ತು, ಯಾರೇ ಬಂದರೂ ಕೂಡ ಇವ ಸಮಾನತೆ ಅಂತ ಗಲಾಟೆ ಮಾಡ್ತಾರಲ್ಲ, ನಿಜವಾದ ಸಮಾನತೆ ಆಗಿತ್ತು. ಇವತ್ತು ನಮ್ಮಲ್ಲಿ ಕೆಲವು ಪದ್ಧತಿಗಳಿದೆ. ಯಾರ ಮಗನಾಗಿದ್ದರೂ ಕೂಡ ಅಲ್ಲಿ ಡೆಸ್ಕ್ ಇದ್ದರೆ ಡೆಸ್ಕಲ್ಲೇ ಕೊಡಬೇಕು. ಹಿಂದೆಲ್ಲ ನೆಲದ ಮೇಲೆ ಕೂತ್ಕೊಡೋ ಕಾಲ ಇತ್ತು ಚಿಕ್ಕವರು ಇದ್ದಾಗ. ನೆಲ ಮೇಲೆ ಅಲ್ಲೇ ಕೊಡಬೇಕು, ಇವನು ಬೇರೆ ಚೇರಾಗಿ ಪಾಠ ಮಾಡ್ತಿದ್ದಿಲ್ಲ ಅವನು. ಅದೇ ರೀತಿಯೇ ಹಿಂದಿನ ಕಾಲದಲ್ಲಿ ಕೂಡ ವ್ಯವಸ್ಥೆ ಹೇಗಿತ್ತು ಅಂದರೆ, ಎಂದು ರಾಜನ ಮಗನಾಗಿದ್ದರೂ ಕೂಡ ಗುರುಗಳಲ್ಲಿ ಸೇವೆ ಮಾಡಿಕೊಂಡೇ ಓದಬೇಕು. ಗುರುಗಳು ಏನು ಕೆಲಸ ಹೇಳಿದ್ರು ಮಾಡಬೇಕು. ನಾ ರಾಜಕುಮಾರ ಅಂತ ಏನು ಮಾಡಾಗಿಲ್ಲ, ಪ್ರತಿಷ್ಠೆ ತೋರಿಸಾಗಿಲ್ಲ. ಸಾಮಾನ್ಯವರು ಏನು ಕೆಲಸ ಕೊಡ್ತಿದ್ರು ಗೊತ್ತಾ, ಗೋಗಳ ಸಂರಕ್ಷಣೆ ಕೆಲಸನೇ ಕೊಡ್ತಿದ್ರು. ಗೋವನ್ನು ಸರಿಯಾಗಿ ನೋಡಿಕೊಂಡ್ರೆ ಅವನು ಮುಂದೆ ವಿದ್ಯೆಗೆ ಅರ್ಹನಾಗ್ತಾನೆ ಅಂತ ಅರ್ಥ. ಈ ಪುಸ್ತಕ ನೋಡೋದು ಕಲಿತ್ರೆ ಪುಸ್ತಕ ಸಂರಕ್ಷಣೆ ಮಾಡಿದ ಮೇಲೆ ಮಾತ್ರ ಮುಂದೆ ಓದೋ ಅರ್ಹತೆ ಬರೋದು. ಪುಸ್ತಕ ಇಟ್ಕೊಳ್ಳೋದೊಂದು ಹೇಗೆ ಕಲೆನೋ, ಸರಸ್ವತಿ ಸೇವೆನೋ, ವೇದವ್ಯಾಸರ ದೇವರ ಸೇವೆನೋ, ಹಾಗೆ ಗೋ ಸೇವೆ ಮಾಡಿಸೇನೆ ಪಾಠ ಹೇಳ್ತಾ ಇದ್ರು. ಅವನಿಗೂ ಹೇಳಿದರು ಗೋಗಳನ್ನು ಸೇವೆ ಮಾಡಬೇಕೇನೋ ಅಂತ ಹೇಳಿದರು. ಆ ಗೋ ಸೇವೆ ಅಂದರೆ ಫುಲ್ ಟೈಮ್ ಗೋ ಸೇವೆ, ಬಿಟ್ವೀನ್ 10 and 5 ಹಾಗೆಲ್ಲ ಮಾಡೋದಲ್ಲ. ಗೋಗಳ ಜೊತೆಗೆ ಮಲಗಬೇಕು ಅವನು. ಗೋವ್ರತ ಅಂತ ಒಂದು ವ್ರತ ಇದೆ. ವಾದಿರಾಜ ಸ್ವಾಮಿಗಳು ತಮ್ಮ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ ತಾತ್ಪರ್ಯದಲ್ಲಿ, ಗೋ ಸೇವೆ ಹೇಗೆ ಗೊತ್ತ ಮಾಡೋದು, ಗೋಳ ಜೊತೆ ಮಲಗೋದು, ಅಲ್ಲೇ ಇರೋದು, ಅಲ್ಲೇ ಆಹಾರ, ಅಲ್ಲೇ ಪೂರ್ತಿ ಅದ್ರ ಜೊತೆಗೆ ವಾಸ ಮಾಡೋದು, ಗೋಗಳ ಹಟ್ಟೆಯಲ್ಲೇ ಮಲಗೋದು. ಅದು 100 ಗೋವ್ರತ ಅಂದರೆ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ದೊಡ್ಡ ತಮಿಳುಗಳ ಜೊತೆಗೆ ಹೋದಾಗ ರೆಸಿಡೆನ್ಸಿ ಸ್ಕೂಲ್ನಲ್ಲಿ ಹೇಗೆ ತಮ್ಮ ಅಧ್ಯಾಪಕರ ಜೊತೆಗೇ ವಾಸ ಮಾಡ್ತಾರೋ ಹಾಗೆ, ಅಂಥ ಗೋ ಸೇವೆ ಮಾಡೋ ಪುಣ್ಯಾತ್ಮ ಅವರು ಬಹಳ ಚೆನ್ನಾಗಿ ಮಾಡಿಕೊಂಡಿದ್ದ. ಅನೇಕ ದಿವಸ ಕಳೀತು, ಅದನ್ನು ವಿದ್ಯೆ ಬೇಕಾಗಿತ್ತು, ಅದಕ್ಕಂತ ತ್ಯಾಗ ಮಾಡೋದು ಅನಿವಾರ್ಯ ಮಾಡಿದ. ಒಂದು ದಿವಸ ರಾತ್ರಿ, ಮಧ್ಯರಾತ್ರಿಯ ಸಮಯ, ಮಳೆಗಾಲ ಬೇರೆ, ಆಕಾಶ ತುಂಬ ಮೋಡಗಳು, ಮಳೆನೂ ಸುರಿತಾ ಇದೆ, ಎಲ್ಲೋ ಒಂದೊಂದು ಮಿಂಚು ಅಷ್ಟೇ. ಅಂಥ ಒಂದು ಭಯಂಕರವಾದ ರಾತ್ರಿ, ಒಂದು ಹುಲಿ ಬಂದು ಗೋಹಟ್ಟಿಯೊಳಗೆ ಪ್ರವೇಶ ಮಾಡುತ್ತೆ. ಗೋವನ್ನು ತಿನ್ನಬೇಕು ಅಂಥೇಳಿ ಹಟ್ಟಿಯೊಳಗೆ ಬರುತ್ತೆ. ಗೋವುಗಳೆಲ್ಲ ಕೂಕೊಳ್ಳುತ್ತೆ, ಒಂದು ಗೋವನ್ನು ಹಿಡಿದು ಬಿಡುತ್ತೆ ಅದು ತಿನ್ನಬೇಕು ಅಂಥೇಳಿ. ಆಗ ಅವನು ಅಂಬಾ ಅಂತ ಕೇಳಿದ ತಕ್ಷಣ ನೋಡ್ತಾನೆ, ಕೈಯಲ್ಲಿ ಖಡ್ಗ ಇರುತ್ತೆ, ಕೈಯಲ್ಲಿ ರಕ್ಷಣೆ ಮಾಡೋಕ್ಕೆ ಅಂತ ಇರ್ತಾನೆ ಪಾಪ. ಹೋಗ್ತಾನೆ, ಜೋರಾಗಿ ಹೊಡೆದೇ ಬಿಡ್ತಾನೆ ಹುಲಿನ ಹೊಡಿತೇನೆ ಅಂತೇಳಿ. ಬೆಳಿಗ್ಗೆ ಅದು ನೋಡ್ತಾನೆ ಹುಲಿನ ಹೊಡೆದಿಲ್ಲ, ಗೋವನ್ನು ಹೊಡೆದು ಬಿಟ್ಟಿದ್ದಾನೆ ಪಾಪ. ಹೊಡೆಯೋರು ಇದು ಇದೇ ಕಥೆ ಆಯ್ತಾ, ಯಾವಾಗ ಗೋವನ್ನು ಹೊಡೆಯಲಿಕ್ಕೋ ಸತ್ಯ ಹೋಯಿತು ಆ ರೀತಿಯಲ್ಲಿ ನೋಡಿದರೆ ಹುಲಿನ ಬಿಟ್ಟ, ಗೋವನ್ನೇ ಹೊಡೆದ. ಗೋವಿನ ತಲೆ ತುಂಡಾಗಿ ಬಿದ್ದಿತ್ತು, ಹುಲಿ ಓಡೋಗಿತ್ತು. ಎಷ್ಟು ದುಃಖ ಆಯಿತು ಗೊತ್ತಾ ಅವನಿಗೆ, ಎಂಥ ಕೆಲಸ ಮಾಡಿದ್ದು ನಾವೇ ಎಷ್ಟು ನಾವೇ ಮಾಡ್ಕೊಂಡ್ಬಿಡ್ತೇವೆ, ಗೊತ್ತಿಲ್ಲ ಬಿಡು ಪರವಾಗಿಲ್ಲ ಅಂದ್ಕೊಂಡ್ಬಿಡ್ತೇವೆ, ನಾವೇ ಗೊತ್ತಿಲ್ಲ ಪರವಾಗಿಲ್ಲ ಅಂತ ನಾವೇ ತಪ್ಪಿಸ್ಕೊಂಡ್ಬಿಡೋದು. ಆದರೆ ಯಾರು ತಪ್ಪಿನ ಬಗ್ಗೆ ಎಚ್ಚರ ವಹಿಸ್ತಾರೆ ಅವ್ರು ದೊಡ್ಡ ಸಾಧನೆ ಮಾಡ್ತಾನೆ. ಪುಣ್ಯದ ಬಗ್ಗೆ ಎಚ್ಚರ ವಹಿಸಿದರೆ ಹೇಗೆ ಮಾರ್ಕ್ಸ್ ತೊಗೋಬೇಕಾದ್ರೆ ಹೇಗೆ ನೋಡ್ತಾನೆ ಒಳ್ಳೆ ಹುಡುಗ ಒಂದು ಮಾರ್ಕ್ ಬಿಟ್ಬಂದುಬಿಟ್ಟಿರ್ತಾನೆ ಮ್ಯಾಥಮೆಟಿಕ್ಸ್ನಲ್ಲಿ. ಅವನು ಬಂದು ಮನೆಗೆ ಯೋಚನೆ ಮಾಡಿ ನಿದ್ದೆನೇ ಬರೋದಿಲ್ಲ ಅವನಿಗೆ, ಅಯ್ಯೋ ಒಂದು ಮಾರ್ಕ್ ಹೋಯ್ತಲ್ಲ, ಮಾರ್ಕ್ ಹೋಯ್ತಲ್ಲ, ಗೋಳಾಡ್ತಿರ್ತಾನೆ. ಅದಕ್ಕೆ ನನ್ನ ಭವಿಷ್ಯದ ಪ್ರಶ್ನೆ ಒಂದು ಮಾರ್ಕ್ನೇ, ಅಷ್ಟು ಸೀರಿಯಸ್ ಆಗಿದ್ದವ್ರು ಮಾತ್ರ ಓದಲಿಕ್ಕೆ ಸಾಧ್ಯ. ಒಂದು ಮಾರ್ಕ್ ಪರವಾಗಿ ಅಂದ್ರೆ ಇರುತ್ತೆ, 65 ಹೋದರೂ ಪರವಾಗಿಲ್ಲ, 35 ಅಂದರೆ ಸಾಕು ಅಂತ ಹೇಳ್ತಾನಲ್ಲ. ಆ ಗುಂಪು ಪ್ರಯೋಜನ ಇಲ್ಲ. ವಿದ್ಯಾರ್ಥಿ ಆದವನು ಹೇಗೆ ಒಂದು ಮಾರ್ಕು ಕಳ್ಕೊಳ್ಳದೆ ಬದುಕಬೇಕು ಅಂತಿರ್ತಾವೆ, ಮಾರ್ಕ್ಸ್ ತೊಗೊಳಕ್ಕೆ ಇಷ್ಟಪಡ್ತಾನಲ್ಲ. ನಮ್ಮ ಜೀವನದಲ್ಲಿ ಒಂದು ಅವಕಾಶವನ್ನು ಕಳ್ಕೊಳ್ಳದೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರು. ಎಲ್ಲ ಅವಕಾಶವೂ ಉಪಯೋಗಿಸ್ಬೇಕು ನಾವು. ಅದನ್ನೇ ಆಚಾರ ಕೃಷ್ಣಾಮೃತ ಮಹಾನದಲ್ಲಿ ಹೇಳ್ತಾರೆ, ದಿನ ಬೆಳಗಾದ 100 ಅವಕಾಶ ಇರುತ್ತೆ ನಮಗೆ, ಎಲ್ಲ ಕಳ್ಕೊಂಡು ಬಿಡ್ತೇವೆ. ಸರಿಯಾಗಿ ಹೇಳೋದ್ರಿಂದ ಹಿಡಿದು ಮಲಗೋದ್ರಿಗೂ ಬರೀ ಪಾಪವೃದ್ಧಿನೇ ಮಾಡ್ಕೋತೇವೆ. ಸಾಹಾನಿಹಿ ತನ್ ಮಹಚ್ಚಿತ್ರಂ ಸಾಚಾಂಧ ಜನ ಮೂಕತ ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ. ಕೃಷ್ಣಾಮೃತ ಭಾಣದಲ್ಲಿ ಎಂಥ ಮಾತಾಡ್ತಾರೆ ಆಚಾರ್ಯರು, ನಮ್ಮ ಜೀವನದ ಒಂದು ದಿನದ 24 ಗಂಟೆಗಳಲ್ಲಿ 23 ಗಂಟೆ 59 ನಿಮಿಷ 59 ಸೆಕೆಂಡು ದೇವರ ಧ್ಯಾನ ಮಾಡಿ ಒಂದು ಕ್ಷಣ ಬಿಟ್ಟರೆ ದೇವತೆಗಳಂತಾರಂತೆ, ಅಯ್ಯೋ ಕಳ್ಕೊಂಬಿಟ್ಟ ಚಾನ್ಸ್ ಅಂತಾರಂತೆ. ಒಂದು ಎಂಥ ಆಶ್ಚರ್ಯ! ಎಕ್ಸಾಮ್ ಆದಲ್ಲಿ ಗೊತ್ತಾಗುತ್ತೆ ನಮಗೆ. ನಾವು ಸ್ವಲ್ಪ ಆ ಕಡೆ ನೋಡಿಬಿಟ್ರೆ ಅಯ್ಯೋ ದಡ್ಡ ಬರೀ ಯಾಕೆ ನೋಡ್ತೀವಿ ಅಂತ ಹೇಳ್ತಾರೆ. ಆ ಕಡೆ ನೋಡಿದ್ರೆ ಟೈಮ್ ಎಷ್ಟಾಯಿತು ನೋಡಿದೆ ಅಂತ ಟೈಮ್ ಎಕ್ಸ್ಟೆಂಡ್ ಮಾಡೋದಿಲ್ಲ, ಟೈಮ್ ಹೋಯ್ತದೆ ನೋಡಿ. ಅಲ್ಲಿ 3 ತಾಸು ಹೇಗೆ ನಮ್ಮ 100 ವರ್ಷಗಳ ಹಾಗೆ ಒಂದು ಚೂರು ಕಳ್ಕೋಬಾರ್ದು ನಾವು. ಆಚಾರ್ಯರ ಮಾತು ಅಂದ್ರೆ ಅರ್ಥ ಆಗ್ತದೆ. 23 ಗಂಟೆ 59 ನಿಮಿಷ 59 ಸೆಕೆಂಡು ನಾಡಿ ಒಂದು ಸೆಕೆಂಡ್ ಬಿಟ್ಟರೆ ಬೈತಾರಲ್ಲ, 24 ಗಂಟೆನೂ ಬಿಟ್ಟರೆ ಏನು ಹೇಳಬೇಕು ಈ ಮಧ್ಯೆ, ಏನು ಸಾಧನೆ ಮಾಡಲಿಕ್ಕೆ ಬರುತ್ತೆ? ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಪುಣ್ಯಾತ್ಮರ ಕಥೆಗಳು ಮಾರ್ಗದರ್ಶನ ಮಾಡುತ್ತೆ. ಕೊನೆಗೆ ಗುರುಗಳ ಮುಂದೆ ಹೇಳ್ಕೊತಾನೆ, ಸ್ವಾಮಿ ಹೀಗಾಯಿತು ಅಂತ ಹೇಳ್ತಾನೆ. ತನ್ನ ತಪ್ಪನ್ನು ಬಹಳ 8 ದಿವಸ ಕಾಪಾಡಿದ್ದೆ ಅಂತ ಆ ಕಾರಣ ಕೊಡೋಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಇರ್ತಾ ಇಷ್ಟು ಸರಿ ಮಾಡಿಲ್ಲ ನಾವು ಇಂಥ ವಾದ ಮಾಡ್ತಾನೆ. ವಾದ ಉಪಯೋಗ ಇಲ್ಲ. ಎಕ್ಸಾಮ್ ಫೈನಲ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರೆದಿದ್ದಾನೆ, ಆರ್ ಪಿ ಮಾಡೋದು. ನಾನು ಫಸ್ಟ್ ಟರ್ಮ್ ಎಷ್ಟು ತೊಗೊಂಡಿದ್ದೆ ಗೊತ್ತಾ, ಬಿಟ್ಟು ಎಷ್ಟು ತೊಗೊಂಡಿದ್ದೆ ಗೊತ್ತಾ, ಅಲ್ಲ ಇಲ್ಲಿ ಫೇಲ್ ಆಗಿದ್ದೆ ತೊಗೊಂಡು ಏನು ಮಾಡಿದ್ದೆ ಅದರಿಂದ. ಹಿಂದಿನ ಕಥೆ ಹೇಳಿ ಉಪಯೋಗ ಇಲ್ಲ. ಆಕ್ಸಿಡೆಂಟ್ ಮಾಡಿದವನು ಇಷ್ಟು ಸರಿಯಾಗಿ ಡ್ರೈವ್ ಮಾಡಿದ್ದಿಲ್ಲ ಅಂದರೆ ಈ ಆಕ್ಸಿಡೆಂಟ್ ಮಾಡಿದ್ದಿಲ್ಲ ಅದಕ್ಕೆ ಉತ್ತರ ಕೊಡು ಅಂತ ಕೇಳಿದ್ದೆ. ನಾವು ನಮ್ಮಲ್ಲಿ ದೊಡ್ಡ ಸ್ವಭಾವ ತಪ್ಪು ಅಂತ ಕೇಳಿದರೆ ತಪ್ಪು ಮಾಡೋದು ತಪ್ಪೇ ಅಲ್ಲ ಅಂತ ನಾವೇ ತಿಳ್ಕೊಂಡ್ಬಿಡೋದು ಈ ಮತ್ತೆ, ಅದು ಸರಿಯಲ್ಲ. ಅವ್ನು ನೋಡಿ ಕಲಿಬೇಕು ನಾವು. ಪುಣ್ಯಾತ್ಮ ಸ್ವಾಮಿ ಹೀಗಾಯಿತು, ಇವು ಗೋವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೇಳಿದ್ರೆ ಗೋವನ್ನೇ ನಾನು ಕೊಂದುಬಿಟ್ಟೆ, ತುಂಬ ತಪ್ಪು ಮಾಡಿದೆ, ಕ್ಷಮಿಸಬೇಕು ಅಂತ ಕೇಳಿದಾಗ ವಶಿಷ್ಠರು ಹೇಳ್ತಾರೆ, ಕ್ಷಮಿಸೋಕ್ಕೆ ನಾನ್ಯಾರು? ನ್ಯಾಯಾಧೀಶ ನೋಡಿರ್ಬೋದು ಕೊಲೆ ಮಾಡಿದ್ದನ್ನು, ಅವನು ಕ್ಷಮಿಸೋ ಹಕ್ಕು ಅವನಿಗಿಲ್ಲ. ನ್ಯಾಯ ಕೊಂಡ ಕೂಡಿಸಿದ್ದಾರೆ ಹೊರತು ಕ್ಷಮಿಸುವಂತ ಕೂಡಿಸಿಲ್ಲ ಅವನನ್ನು. ತಪ್ಪಿಗೆ ಶಿಕ್ಷೆ ಕೊಡಬೇಕು, ಒಳ್ಳೆಯದಕ್ಕೆ ಒಳ್ಳೇದು ಕೊಡಬೇಕು, ಬೇರೆ ದಾರಿನೇ ಇಲ್ಲ. ನಾವು ಪರವಾಗಿಲ್ಲ, ನಾವೇ ಹೇಳಬೇಕು, ಏಕಾಶ ಉಪವಾಸ ಮಾಡಿಲ್ಲ ತಾನೆ ಬಿಡು, ನಾನು ಮಾಡಿಲ್ಲ ನೀನು ಮಾಡಿಲ್ಲ ಸರಿ ಅಂತ ಹೇಳಿಬಿಡಿದ. ಇದು ಹೇಳ ಲಕ್ಷಣನ, ಹೌದಾ ತಪ್ಪು ಯೋಚನೆ ಮಾಡು ಅಂತ ಹೇಳಬೇಕು. ತಪ್ಪದು ಎಷ್ಟು ಆಚಾರ ಹೇಳುತ್ತಾರೆ, ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮ ಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೇ ಹರಿವಾಸರೆ. ಎಲ್ಲ ಪಾಪದ ರಾಶಿಯಲ್ಲಿ ಕೂತಿರುತ್ತೆ ಅಂತ ಹೇಳಿದ ಮೇಲೆ ಆ ತಿಂದವನ್ನು ಪರವಾಗಿಲ್ಲ ಅಂತ ಹೇಳೋದಕ್ಕೆ ನಾವ್ಯಾರು ಈ ಮಧ್ಯೆ? ಶಿಕ್ಷೆ ಕೊಡದೆ ಶಿಕ್ಷೆನೇ ಬೇರೆ ದಾರಿ ಇಲ್ಲ ಅದಕ್ಕೆ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ, ತಪ್ಪಿಗೆ ಶಿಕ್ಷೆ ಇದೆ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಏನು ಶಿಕ್ಷೆ ಸ್ವಾಮಿ ಅಂತ ಕೇಳ್ತಾರೆ. ರಾಜನ ಮಗ ಮತ್ತೆ ಅಡಚಿಸಿ ಗೋವನ್ನು ಸಾಕಿದವನು, ಅಂತಿಂಥ ರಾಜ ಅಲ್ಲ, ವಯಸ್ಸೋತ ಮನುವಿನ ಮಗ, ಎಂಥ ಸ್ಟೇಟಸ್ ಇದೆ ಲೆಕ್ಕ ಇಟ್ಕೊಳ್ಳಿ. ಯಾರು MLA ಮಗ, ವಿಲೇಜ್ ಪಂಚಾಯತ್ ಸದಸ್ಯನ ಮಗ ಅಂತ ಹಾರಾಡ್ತಿರ್ತಾರೆ. ಜಗತ್ತಿನ ದೊಡ್ಡ ರಾಜ ವೈವಸ್ವತವನು, ಸೂರ್ಯವಂಶದ ಪ್ರವರ್ತಕ ಪುಣ್ಯಾತ್ಮವನು, ವಿವಸ್ವಾನ್ ಸೂರ್ಯ, ಆತನ ಮಗನೇ ವೈವಸ್ವತ, ಆತನ ಮಗ ಈತ. ಅವನು ಹೇಳುತ್ತಾರೆ, ದಯವಿಟ್ಟು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಹೇಳಿ ಅಂತ ಕೇಳಿದ್ರೆ ಹೇಳ್ತಾರೆ, ಮೊದಲನೇ ಪ್ರಾಯಶ್ಚಿತ್ತ, ನೀನಿನ್ನು ರಾಜನಲ್ಲ ಅಂತ ಹೇಳ್ತಾರೆ. ರಾಜಾಧಿಕಾರ ಇಲ್ಲ ನಿನಗೆ, ಜೀವನ ಪೂರ್ತಿ ಬಹಿಷ್ಕೃತನಾಗಿ ಬದುಕುತ್ತೆ, ಊರು ಹೊರಗೆ ವಾಸ ಮಾಡಬೇಕು, ನಿನಗೆ ಊರೊಳಗೆ ಪ್ರವೇಶ ಇಲ್ಲ, ರಾಜ್ಯಾಧಿಕಾರ ಇಲ್ಲ, ವಿವಾಹ ಇಲ್ಲ, ಏನೂ ಇಲ್ಲ. ಆ ರೀತಿ ಮಾಡಿ ಬದುಕಿದರೆ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದರು. ಎಂಥ ಪನಿಷ್ಮೆಂಟ್ ಗೊತ್ತಾಯಿತು, ಒಂದು ಗೋವನ್ನು ತಿಳಿದು ಬಂದಿದ್ದಕ್ಕೆ ಈ ಲೂಸಸ್ ಎವರಿಥಿಂಗ್, ಐಶ್ವರ್ಯ ಹೋಯಿತು, ರಾಜ್ಯ ಹೋಯಿತು, ಜೀವನ ಹೋಯಿತು, ಮದುವೆ ಇಲ್ಲ, ಏನೂ ಇಲ್ಲ. ಈಗ ನಮಗೆ ಗೋವುಗಳ ಸೇವೆ ಮಾಡಿದ್ರೆ ಎಷ್ಟು ಉಪಯೋಗ, ಅಕಸ್ಮಾತ್ ಮಾಡಿದ್ರೆ ಎಷ್ಟು ತಪ್ಪು ಅಂತ ಹೇಳಿದ್ರೆ, ತಿಳಿದು ತಪ್ಪು ಮಾಡಿದವ್ರಿಗೆ ಎಷ್ಟು ಶಿಕ್ಷೆ ಕೊಡ್ಬೋದು ಯೋಚನೆ ಮಾಡಿ ಅಂತ ಹೇಳ್ತಾನೆ ಸ್ವಾಮಿ. ಒಪ್ತೇನೆ ನನ್ನ ಪಾಪ ಹೋಗುತ್ತೆ ತಾನೇ, ಇದು ಭಾರಿ ಮುಖ್ಯ. ಡಾಕ್ಟ್ರ್ ಮುಂದೆ ಒಂದೇ ಪ್ರಶ್ನೆ, ಡಾಕ್ಟ್ರೇ ವಾಸಿ ಆಗುತ್ತಾ ಅಂತ ಕೇಳ್ತೀವಲ್ಲ, ಹಾಗೆ ಏನು ಹೇಳ್ತಾರೆ, ವಾಸಿ ಆಗುತ್ತಾ ವಾಸಿ ಆಗುತ್ತಾ ಒಂದೇ ಪ್ರಶ್ನೆ. ಬಂದಾಗೆಲ್ಲ ಡಾಕ್ಟ್ರೇ ಹೇಗಿದ್ದಾರೆ, ಎಲ್ಲರೂ ಕೇಳೋದೆ ಅವ್ರನ್ನ ಹೇಗೆ ಹೇಗಿದ್ದಾನೆ ಪೇಷೆಂಟು ಅಂತ ಹೇಳಿ. ಅವರು ಕೇಳ್ತಾರೆ, ಅವನು ಕೇಳ್ತಾರೆ, ಇಲ್ಲಿ ಮಾತ್ರ ಕೇಳೋರೇ ಇಲ್ಲ. ಹಾಗಾಗ್ತದೆ ನನ್ನ ವಾಸಿ ಆಗ್ತದೆ, ಖಂಡಿತ ವಾಸಿ ಆಗ್ತದೆ, ಪಾಪ ರೋಗ ಹೋಗ್ತದೆ, ಅಷ್ಟು ಮಾಡಲೇಬೇಕು ಅಂತ. ಆಗಲೇ ಹಾಗೆ ಇದ್ದಾನೆ ಅಂತ ಪಾಪ ಕೊರಗುತ್ತಾನೆ, ತಪ್ಪಿಗೆ ಕಳ್ಕೊಂಬಿಟ್ಟೆ ಅಂತ ಕೊರಗೋದಿಲ್ಲ. ಇಷ್ಟೆಲ್ಲ ಆದರೂ ಪಾಪ ಒಂದು ಗೋ ಹೋಯ್ತಲ್ಲ, ಎಷ್ಟು ಹಿಟ್ ಅಂಡ್ ರನ್ ಕೇಸ್ ನೋಡ್ಬೇಕು. ಜನಗಳು ಬಿಡ್ತಾರೆ, ಗೋವುಗಳನ್ನೇ ಹೊಡೆದು ಮುಂದೆ ಹೋಗ್ಬಿಡ್ತಾರೆ, ಜನಗಳನ್ನ ಹೊಡಿತಾರೆ ಮುಂದೆ ಹೋಗ್ತಾ ಇರ್ತಾರೆ, ಅವರಿಗೆಲ್ಲ ಪಾಠ ಇದು. ಆಗ ಆತ ಒಪ್ಪಿಕೊಂಡು ಕಾಲ ಕಳೆದು ಕೊನೆ ದೇಹ ಬಿಟ್ಟು ಒಳ್ಳೆ ಲೋಕ ಹೋಗ್ತಾನೆ, ವೈಕುಂಠಕ್ಕೆ ಹೋದ ಅಂತ ಹೇಳ್ತಾರೆ. ಇಷ್ಟು ಅನುಭವಿಸಿದ ಮೇಲೆ ಆದ ಶಿಕ್ಷೆಯ ಪರಿಹಾರವಾದ್ದರಿಂದ ಗೋವುಗಳನ್ನು ಹೇಗೆ ನೋಡಬೇಕು ಅನ್ನೋದು ನಿದರ್ಶನ. ಇನ್ನೊಂದು ಚಿಕ್ಕದ ಹೇಳೋದಾದರೆ, ಒಂದು ಗೋದಾನವನ್ನು ಮಾಡ್ತಾನೆ, ಗೋ ಸೇವೆಯನ್ನು ಮಾಡ್ತಾನೆ, ಪೂರ್ಣ ರಕ್ಷಣೆ ಮಾಡ್ತಾನೆ, ಅವನು ಎಷ್ಟು ಪುಣ್ಯ ಬರುತ್ತೆ ಅಂದರೆ, ಆ ಗೋವಿನ ಮೈ ಮೇಲೆ ಎಷ್ಟು ರೋಮ ಇರುತ್ತಲ್ಲ, ಒಂದೊಂದು ರೋಮಕ್ಕೆ 1,000 ವರ್ಷ ಸ್ವರ್ಗದಲ್ಲಿ ವಾಸ, ಒಂದೊಂದು ರೋಮಕ್ಕೆ 1,000 ವರ್ಷ, ಎಷ್ಟು ರೋಮ ಇರುತ್ತೆ ಗೊತ್ತಲ್ಲ. ಅಂದರೆ 8,000 ವರ್ಷಗಳ ಕಾಲ ಒಂದು ಗೋದಾನ ಮಾಡೋದನ್ನು ಸುಖ ಪಡಬೇಕಾದ್ರೆ, 100,000 ಗೋದಾನ 1,000,000 ಗೋದಾನ ಪ್ರತಿನಿತ್ಯ ಗೋದಾನ ಮಾಡೋರು ಹೇಗಿರಬಹುದು? ದೊಡ್ಡ ಯೋಗ ಅದು. ಇದು ಪಾಸಿಟಿವ್ ಸೈಡ್. ಮಾಡಿದವರು ಏನಾಗುತ್ತೆ ಗೊತ್ತಾ, ಗೋವಿನ ನೋಯಿಸಿದ್ರೆ ಎಷ್ಟು ಪಾಪ ಬರುತ್ತೆ ಗೊತ್ತಾ, ಮೈಮೇಲೆ ಎಷ್ಟೆಷ್ಟು ರೋಮ ಇದೆ, ಒಂದೊಂದು ರೋಮಕ್ಕೆ 1,000 ವರ್ಷ ನರಕ. ಅಲ್ಲಿ ಎಷ್ಟು ನರಕ ಬರುತ್ತೆ ಯೋಚನೆ ಮಾಡಿದ್ರೆ, ಭಯಾನಕವಾದ ನರಕ. ಹೀಗೆ ಮಾಡಿದರೆ ಹೀಗೆ ಮಾಡಿದರೆ ಇದನ್ನು ಅರ್ಥ ಮಾಡಿಕೊಂಡು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಗೋವುಗಳ ಬಗ್ಗೆ ನಾವು ಪೂರ್ಣವಾದ ನಿಷ್ಠೆಯಿಂದ ಮಾಡೋ ಸೇವೆ ಗೋಪಾಲಕೃಷ್ಣನಾದ ಭಗವಂತನಿಗೆ ಅತ್ಯಂತ ಪ್ರಿಯ. ಕೃಷ್ಣಾವತಾರದ ಸಂದೇಶಗಳಲ್ಲಿ ಅದು ಒಂದು. ಕೃಷ್ಣ ಎಲ್ಲ ಬಿಟ್ಟು ಗೋಪಾಲಕೃಷ್ಣನ ಯಾತಕ್ಕಾದ ಅಂತ ಕೇಳಿದರೆ, ಗೋಪಾಲನೇ ಎಲ್ಲರ ಮೂಲಭೂತ ಕರ್ತವ್ಯ ಅಂತ ತೋರಿಸೋಕ್ಕೋಸ್ಕರ. ದೇವರಿಗೆ ಹೆಸರೇ ಭಾರಿ ಪ್ರಿಯ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದು ಪ್ರತಿನಿತ್ಯ ಸಂಧ್ಯಾವಂದನೆ ಹೇಳ್ತಕ್ಕಂಥ ಮಾತು, ಭೀಷ್ಮ ಸ್ತವರಾಜದ ಮಾತು, ವಿಷ್ಣು ಪುರಾಣದ ಶ್ಲೋಕ ಅದು. ಗೋಬ್ರಾಹ್ಮಣ ಹಿತಾಯಚ ಅಂತ ದೇವರ ಹೆಸರು ಅಂದ ಮೇಲೆ, ಗೋಬ್ರಾಹ್ಮಣರಿಗೆ ಅಹಿತ ಮಾಡಿದವನಿಗೆ ದೇವರು ಎಂದೂ ಹಿತ ಮಾಡಲಾರ ಅನ್ನೋದಕ್ಕೆ ನಿದರ್ಶನ. ಕೊನೆಗೂ ಅವನಿಗೆ ಮುಂದೆ ಯೋಗ ಬಂದಿತ್ತು. ಈ ನವಸ್ಕಂದ ಭಾಗವತ ಕೇಳಿದ್ದರ ಫಲದಿಂದ ಈ ಪುಣ್ಯಾತ್ಮ ಆ ಕೃಷಿ ಬಲ ಉದ್ಧಾರವಾಗ್ತಾನೆ. ಅಂತೂ ಭಾಗವತದ ಶ್ರವಣದಿಂದ ನಮಗೆ ಗೋವುಗಳ ಬಗ್ಗೆ ಎಚ್ಚರ ಬಂದರೆ ಅದೇ ಪಾಪ ಪರಿಹಾರದ ಮೊದಲ ಮಾರ್ಗ ಅಂತಾಯಿತು. ಮುಂದೆ ದಶಮಸ್ಕಂಧದ ಮಹತ್ವವನ್ನು ಹೇಳುತ್ತಾರೆ. ದಶಮಸ್ಕಂಧರ ಕೇಳಿ ಏನಾಗುತ್ತೆ? ಅದು ದೊಡ್ಡ ಸ್ಕಂಧ, ದೊಡ್ಡ ಕಥೆನೇ ಹೇಳ್ತಾರೆ. ಅದಕ್ಕೋಸ್ಕರ ದೊಡ್ಡ ಕಥೆನೇ. ಒಬ್ಬನಿರ್ತಾನೆ ವಿಚಿ ವಾಮನ ಅಂತ, ಅವನ ಹೆಸರು ವಾಮನ ಅಂತ ಹೆಸರು. ಬ್ರಾಹ್ಮಣ ಜೊತೆಗೆ ಹೆಸರು ವಾಮನ, ಬ್ರಾಹ್ಮಣ, ಭಾರಿ ಬುದ್ಧಿವಂತ, ಆದರೆ ದುಷ್ಟ. ಇದು ನೆನಪಿರಬೇಕು, ಬುದ್ಧಿವಂತ ದುಷ್ಟ. ಬುದ್ಧಿವಂತ ಒಳ್ಳೆಯವನು, ಭಾರಿ ಒಳ್ಳೆಯದು. ಬುದ್ಧಿವಂತ ದುಷ್ಟ, ಭಾರಿ ಕೆಟ್ಟದ್ದು. ದಡ್ಡ ಕೆಟ್ಟವನು ಎಷ್ಟೋ ವಾಸಿ, ಯಾಕೆ ಹೆಚ್ಚೆಚ್ಚು ಕೆಟ್ಟತನ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ದಡ್ಡ ಒಳ್ಳೆಯವನು, ಅವನು ಒಳ್ಳೆಯವನು, ತುಂಬ ಒಳ್ಳೇದು ಮಾಡೋಕ್ಕೆ ಬರೋದಿಲ್ಲ. ಆದರೆ ಬುದ್ಧಿವಂತ ಏನಾದರೂ ದುಷ್ಟನಾಗಿಬಿಟ್ರೆ ಭಾರಿ ಡೇಂಜರಸ್. ಅಲ್ಲಾಡಮ್ ಗಿಡಮ್ ದಡ್ರ ಅವರೆಲ್ಲ ಕೂಡ ಎಷ್ಟು ಜನ ಕೊಂದು ಹಾಕಿದ ಪಾಪಿಷ್ಟ. ದುರ್ಯೋಧನ ದಡ್ಡನ ಮಹಾಬುದ್ಧಿವಂತ, ಪರ್ವಲ್ಟೆಡ್ ಎಲ್ಲ ಕೂಡ, ಸರಿಯಾದ ಬುದ್ಧಿಯಲ್ಲ, ಕೆಟ್ಟ ಬುದ್ಧಿ. ದಡ್ಡ ಮೋಸ ಮಾಡಲಿಕ್ಕೂ ಬರೋದಿಲ್ಲ ದಡ್ಡರಿಗೆ. ಯಾರು ಬುದ್ಧಿವಂತ ಮೋಸ ಮಾಡ್ತಾನಲ್ಲ, ಹೆಚ್ಚು ಪಾಪ ಕಟ್ಕೋತಾನೆ. ಇವನು ಭಾರಿ ದುಷ್ಟ. ಜೊತೆಗೆ ಅವನಿಗೆ ಇದೆಲ್ಲ ಭಾರಿ ಶೋಗಳೆಲ್ಲ ಬೇಕು. ಅವನಿಗೆ ಶೋಕಿ ಬೇಕು, ಶೋನೂ ಬೇಕು. ಅವನೇನು ಮಾಡಿದನಂತೆ, ವಿದ್ಯೆ ಕಲಿಯಬೇಕು. ವಿದ್ಯೆ ಕಲಿತು ಏನು ಲೋಕೋದ್ಧಾರಕ್ಕಲ್ಲ, ಇನ್ನು ಹೆಚ್ಚೆಚ್ಚು ವ್ಯವಸ್ಥಿತ ಪಾಪ ಮಾಡೋಕ್ಕೆ ಬರಬೇಕು ಅಂತ ಯೋಚನೆ ಮಾಡಿ ಹೊರಟ. ಒಂದು ಹಿಂದಿನ ಕಾಲಕ್ಕೆ ವಿದ್ಯೆ ಎಂದರೆ ಊರಲ್ಲಿ ವಿದ್ಯೆ ಸಿಗ್ತಿರಲಿಲ್ಲ, ಕಾಡಿಗೆ ಹೋಗಬೇಕು, ಆಶ್ರಮಕ್ಕೆ ಹೋಗಬೇಕು. ಇವತ್ತು ಅಷ್ಟೇ ಪ್ರಶಾಂತ ವಾತಾವರಣದಲ್ಲಿ ವಿಶ್ವವಿದ್ಯಾನಿಲಯ ಮಾಡ್ತಾರೆ, ದೊಡ್ಡ ದೊಡ್ಡ ಪಾಠಶಾಲೆ ಮಾಡೋದೆಲ್ಲ ಊರು ಹೊರಗೆ ಮಾಡ್ತಾರೆ, ಯಾಕೆ ಡಿಸ್ಟರ್ಬೆನ್ಸ್ ಇರಬಾರದು ಅಂತ. ಆದರೆ ಹಿಂದೆ ಕಾಡಿಗೆ ಹೋಗಬೇಕಾಗಿತ್ತು. ಅವರು ಆಶ್ರಮಕ್ಕೆ ಹೋದ. ಅದು ಶ್ರೀಕಂಠ ಅಂತ ಒಬ್ಬ ಮುನಿ ಇದೆ, ಅವರ ಹತ್ರ ಹೇಳ್ಕೊಂಡ, ಪಾಠಕ್ಕೆ ಬಂದು ಹೇಳ್ಕೊಡ್ಬೇಕು ಅಂತ ಹೇಳಿದ. ಪಾಪ ಅವರು ಒಳ್ಳೆಯವನು ಅಂತಲೇ ತಿಳ್ಕೊಂಡ್ರು, ಎಲ್ಲರೂ ಸರ್ವಜ್ಞರು ಇರೋದಿಲ್ವಲ್ಲ ಪಾಪ, ಅವರು ಮೋಸ ಹೋಗ್ರು. ಆಯಿತು ಹೇಳ್ಕೊಡ್ತೇನೆ ಏನು ಅಂತ ಹೇಳಿದರು. ಓದಲಿಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ನೋಡಿದ ಎಷ್ಟು ದುಷ್ಟ ಅಂದರೆ, ಗುರುಗಳು ಹೆಂಡತಿ ಇದ್ರು, ಕುಸುಮಿ ಅಂತ ಅವಳ ಹೆಸರು, ಭಾರಿ ಸುಂದರಿ. ಅವಳ ಮೇಲೆ ಕಣ್ಣು ಹಾಕಿದಾಗಲೇ ಇವನು ಜೀವನ ಪೂರ್ತಿ ಅದೇ ವ್ಯವಸ್ಥೆ ಹೊರಟಿತ್ತು. ಅವಳು ಹೇಗಾದರೂ ಕೂಡ ಒಪ್ಪಿಸ್ಬೇಕು ಅಂತ ಪ್ರಯತ್ನ ಪಟ್ಟ. ಅವಳು ಭಾರಿ ಪತಿವ್ರತೆ ಪಾಪ, ಇವನು ಎಷ್ಟೆಷ್ಟು ಆಮಿಷ ಒಟ್ಟಿದ್ರೂ ಕೂಡ ಒಪ್ಪಲಿಲ್ಲ ಅವಳು. ಯೋಚನೆ ಮಾಡಿದ, ಹಾಗಿದ್ದರೆ ಇವಳೇನೋ ಒಪ್ಪ ಲಕ್ಷಣ ಕಾಣೋದಿಲ್ಲ, ಬಹುಶಃ ಈ ಗುರು ಬದುಕಿರೋವರೆಗೂ ಅವನು ಒಪ್ಪಲಿಕ್ಕಿಲ್ಲ ಇವಳು, ಇವನು ಕಥೆನೇ ಮುಗಿಸ್ಬೇಕು ಅಂದ್ಕೊಂಡ. ಅಂದರೆ ಪಾಪಗಳ ಸರಬಾಳೆ, ಅವನು ಕೊಲೆ ಮಾಡ್ತಾನೆ ಒಬ್ಬರು, ಯಾರು ನೋಡ್ತಾರಲ್ಲ ಅವನು ಕೊಲ್ತಾನೆ, ಮತ್ತೊಬ್ಬನು ಕೊಲ್ತಾನೆ, ಕೊನೆಗೆ ಸೀರಿಯಸ್ ಆಫ್ ಮರ್ಡರ್ಸ್ ಮಾಡಿಬಿಡ್ತಾನೆ. ಒಂದು ತಪ್ಪಿಗೆ ಮತ್ತೊಂದು ತಪ್ಪು, ಅದಕ್ಕೆ ತಪ್ಪು ಅಂಟ್ಕೊಳ್ಳೋ ಹಾಗೆ ಇವನು ಈ ಥರ ಪ್ಲಾನ್ ಮಾಡಿದೆ. ಗುರುಗನ ಕೊಂದಬೇಕು ಏನಾದ್ರೂ ಮಾಡಿ ಕೊಂಚಾಗ್ತಾ ಇತ್ತ. ನೂರಾರು ಶಿಷ್ಯರಿದ್ದ ಆಶ್ರಮ ಅದು, ಅದು ಸುಲಭ ಕೊಲ್ಲೋದಕ್ಕಾಗಲಿಲ್ಲ ಅವನಿಗೆ. ಒಂದು ದಿವಸ ಒಬ್ಬ ಗುರುಗಳ ಒಬ್ಬ ಶಿಷ್ಯ ಮಂಗಳ ಮಾಡ್ಕೊಂಡು ಹೋಗಿದ್ದ ಒಬ್ಬ ಶಿಷ್ಯ ಯಜ್ಞ ಅಂತ ಇಟ್ಕೊಂಡಿದ್ದ. ಗುರುಗಳನ್ನು ಕರೆದ, ಜೊತೆ ನಾನು ಬರ್ತೇನೆ ಅಂತ ಹೊರಟೆ. ಹೆಚ್ಚನ ಬರೋದಿಲ್ವಲ್ಲ ಈಗ, ಸೆಕ್ಯೂರಿಟಿ ಇರೋದಿಲ್ಲ ಅಂತ ಹೊರಟತ. ಅದು ದೂರದ ಊರು, ನಡ್ಕೊಂಡೇ ಹೋಗೋ ಕಾಲ ಆಗಿನ ಕಾಲಕ್ಕೆ. ಮತ್ತೆ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ದಿವಸ ನೈಟ್ ಹಾಟ್ ಮಾಡೋ ಪ್ರಸಂಗ ಬಂತು. ಮತ್ತೆ ತಾನು ಮಲಿದ, ಗುರುಗಳು ಮಲಗಿದ್ರು. ಇವನು ಮಲಿಸ ಮಾಡಿದ, ಅವ್ರು ಮಲಗಿದ್ರು ಪಾಪ, ಸುಸ್ತಾಗಿತ್ತು. ಎಂಥ ರಾಕ್ಷಸ ಗೊತ್ತಾ ಇವರು, ಅವ್ರ ಮೇಲೆ ಎಲ್ಲ ಸೌದೆಗಳನ್ನ ಹಾಕಿಬಿಡ್ತಾನೆ. ಅದು ಒದಕೊಳ್ತಿದ್ದಾರೆ ಪಾಪ, ಸೌದೆಗಳು ಹಾಕಿಬಿಡ್ತಾರೆ, ಬೆಂಕಿ ಹಚ್ಚುತ್ತಾರೆ, ಜೀವಂತ ಸುಟ್ಟು ಬಿಡ್ತಾರೆ. ಎಂಥ ರಾಕ್ಷಸ ಇರಬೇಕು ಅಂದರೆ, ಗುರುಗಳನ್ನು ಬರೀ ಕೊಲ್ಲೋದಲ್ಲ, ಜೀವಂತ ದಹನ ಮಾಡ್ತಾನೆ ಅಂತ ಹೇಳಿದರೆ. ಪಾಪಿಗಳಿಗೆ ಒಂದು ಮಾತು ಹೇಳ್ತಾರೆ, ಕ್ರುದ್ಧೋಹನ್ಯಾತ್ ಗುರುವನಪಿ, ಒಂದು ಮಹಾಭಾರತದ ವಾಕ್ಯ. ಕೋಪಗೊಂಡವರಿಗೆ ಗುರು ಹಿರಿಯರ ಜ್ಞಾನನೇ ಇರೋದಿಲ್ಲ, ಹುಚ್ಚಾಬಟ್ಟೆ ಮಾತಾಡ್ತಾರೆ, ತಿಳುವಳಿಕೆ ಇರೋದಿಲ್ಲ. ಕೊಲ್ಲೋದು ಒಂದು, ಹಿಂಸೆ ಮಾಡೋದು ಅದೇ ರೀತಿಯೇ. ಪಾಪ ಸತ್ಯ ಹೋಗ್ತಾರೆ ಅವರು, ಅಲ್ಲಿಂದ ಬರ್ತಾನೆ ಬಂದು ಗೊಳೋ ಅಂತ ಅಳ್ತಾನೆ, ನಾಟಕ ಮಾಡ್ತಾನೆ. ಅಯ್ಯೋ ಹೀಗಾಯಿತು, ನಾನು ನದಿ ಹತ್ರ ಮಲಗಿದ್ದೆ, ಗುರುಗಳು ಒಂದು ಆಲದ ಮರ ಕೆಳಗೆ ಮಲಗಿದ್ರು, ಒಂದು ಹಾವು ಬಂತು ಕಚ್ಚಿಬಿಡ್ತು, ಸತ್ತೋಗ್ಬಿಟ್ರು, ಅಂತ್ಯ ಸಂಸ್ಕಾರ ಮಾಡಿ ಬಂದೆ ಅಂಥೇಳಿ ಸುಳ್ಳು ಹೊಡಿತಾನೆ. ಎಲ್ಲ ನಂಬಿಡ್ತಾರೆ. ಒಂದು ಸ್ವತಃ ಪ್ರಾಮಾಣ್ಯ ಒಂದೊಂದು ಮಾತು. ಯಾರು ಒಳ್ಳೆ ಒಂದು ನಮ್ಮ ಬಾಧಕ ಕಾಣದ ಹೊರತು ಕೂಡ ಅದನ್ನು ನಂಬಬೇಕಾದ ಶಾಸ್ತ್ರದ ಪದ್ಧತಿ. ಆದರೆ ಇವನು ಮೋಸಗಾರ, ಸ್ವಯೋಗ್ಯ. ಉಳಿದವರು ಯೋಗ್ಯರು ಅವ್ರಿಗೆ ಗೊತ್ತಾಗಲಿಲ್ಲ ಪಾಪ, ಇರ್ಬೋದು ಅಂತ ತಿಳ್ಕೊಂಡ್ಬಿಟ್ರು ಸ್ವಪ್ನಿಸಿದ್ದ. ಈಗ ಗುರುಪತ್ನಿ ಮೇಲೆ ಬಲಾತ್ಕಾರಕ್ಕೆ ಶುರು ಮಾಡಿದೆ ನಿಧಾನವಾಗಿ. ಅವಳು ಆಗ ಅರ್ಥ ಆಯ್ತು ಏನಾಗಿದೆ ಅಂತ ಅರ್ಥ ಆಯ್ತು. ಏನು ಮಾಡೋ ಸ್ಥಿತಿಯಲ್ಲಿ ಪೇಪರಲ್ಲಿ ನೋಡ್ತೀವಲ್ಲ ಎಂಥ ರಾಷ್ಟ್ರ ಮಟ್ಟದಲ್ಲಿ ಗಲಾಟೆ ಆಗ್ತಾ ಇತ್ತು. ಅವರೆಲ್ಲ ರಾಕ್ಷಸ ಇನ್ನೇನಾಗಿರಬೇಕು, ಅದು ಏನು ಓಪನ್ ಆಗಿ ಬಸ್ಸಲ್ಲಿ ಈ ರೀತಿ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕು ಅವರಿಗೆ, ಎಷ್ಟು ವ್ಯವಸ್ಥೆ ಕೆಟ್ಟಿರಬೇಕು. ಮಾಡೋದು ಸಾಧ್ಯ ಇದೆ, ಹಿಂದಿನ ಕಾಲಕ್ಕೆ ಅವ್ನು ಮಾಡಬೇಕಾದ್ರೆ ಎಷ್ಟೋ ಸಂಚಿ ಮಾಡಿದ್ವಿ, ಅದೇನೂ ಇಲ್ಲ. ಹಾಡು ಹಗಲಲ್ಲಿಂತ ಕೆಲಸ ಮಾಡೋಷ್ಟು ಜನ ಸಿಗ್ತಾರೆ, ಅಷ್ಟು ಜನಗಳ ಮಧ್ಯೆ ಇಂಥ ಕೆಲಸ ಮಾಡಿ ತಪ್ಪಿಸ್ಕೋತಾರೆ, ಮತ್ತೆ ಸಿಕ್ಕರು ಹೇಗೋ ಬಿಡಿಸ್ಕೋತಾರೆ. ಇದು ಇನ್ನೂ ಆಶ್ಚರ್ಯ, ಸಿಕ್ಕ ಮೇಲೆ ಶಿಕ್ಷೆ ಆಗೋ ಗ್ಯಾರಂಟಿ ಇಲ್ಲ ಅವರಿಗೆಲ್ಲ ಕೂಡ, ಕೇಸ್ ಮುಚ್ಚಾಗೋ ಸಂಭವನೇ ಜಾಸ್ತಿ ಇರುತ್ತೆ ಅಂತ ಕಾಲ ಇದು. ಅವಳು ಪಾಪ ಹತಾಶರಾಗ್ತಾಳೆ, ಕೊನೆಗೆ ಅವಳು ಮೂರ್ಛಿತಳಾಗ್ತಾಳೆ, ಅವಳು ಮೈ ಮೇಲೆ ಆಭರಣ ಕಿತ್ಕೊಂಡು ಬಿಡ್ತಾನೆ ಇನ್ನೊಂದು ರೂಟಿ. ಮತ್ತೆ ಸೆಕೆಂಡ್ ಎಷ್ಟು ಪಾಪ ಮಾಡ್ತಾನೆ ನೋಡಿ, ಅವನು ಗುರುಗಳನ್ನು ಕೊಂದ, ಅವ್ರ ಹೆಂಡತಿನ ಹಾಳು ಮಾಡ್ದ, ಅವಳು ಮೈ ಮೇಲೆ ಆಭರಣ ಎಲ್ಲ ಕಿತ್ಕೊಂಡ, ಅಲ್ಲಿಂದ ಹೊರಟ, ಸಂಪತ್ತು ಬಂತದ್ದು ಭಾರಿ ಖುಷಿ ಆಯ್ತು. ಅವಳು ಅವನೇನು ಬೇಕಿಲ್ಲ, ಸತ್ತೋ ಕತೆ ಮುಗಿತೊಳೆದು ಹೊರಟ ತಾನು ಬೇರೆ ಊರಿಗೆ ಹೋದ. ನಾನು ದುಡ್ಡು ಹೊತ್ಕೊಂಡ್ಬಂದೆ, ಸಾಕಷ್ಟು ಆಭರಣ ತಂದಿದ್ನಲ್ಲ, ಅದರ ಅಭಾವ ಒಂದು ಬ್ರಾಹ್ಮಣರಿಗೆ ಆಶೆ ಆಮಿಷ ಹಬ್ಬಿಸಿಬಿಟ್ಟು ಅವಳು ಚಿಕ್ಕ ವಯಸ್ಸಿನ ಮಗಳನ್ನು ಮದುವೆ ಆದ. ರಾಜಿ ಅಂತ ಅವಳ ಹೆಸರು, ಅವಳನ್ನು ಮದುವೆ ಆದ. ಅವನಿಗೆ ಗೊತ್ತಿಲ್ಲಪ್ಪ, ಮದುವೆ ಮಾಡಿ ಕೊಟ್ಬಿಟ್ಟ. ಸ್ವಲ್ಪ ದಿವಸ ಆಯಿತು, ಅವಳು ಚಿಕ್ಕವಳು ಸ್ವಲ್ಪ ದಿವಸಕ್ಕೆ ಹೆಂಡತಿ ಸತ್ತು ಹೋಗ್ತಾನೆ, ಆ ಮಗಳನ್ನ ಬೆಳೆಸ್ತಾನೆ, ಆಮೇಲೆ ಮಗಳ ಜೊತೆಗೆ ಸಂಸಾರ ಮಾಡ್ತಾನೆ. ಎಂಥ ರಾಕ್ಷಸ ಏನು, ಅವ್ರು ಎಷ್ಟು ಪಾಪ ಮಾಡಿದ ಅವನ ಕತೆ ನೋಡಿದ್ರೆ ಗೊತ್ತಾಗ್ತದೆ. ಗುರುಹತ್ಯ, ಆಮೇಲೆ ಗುರುಪತ್ನಿಯ ಮೇಲೆ ಅತ್ಯಾಚಾರ, ಗುರು ಸ್ತ್ರೀ ಗಮನ ಆಯಿತು, ಆಮೇಲೆ ಚೋರ ಅಪಹರಣ ಮಾಡಿದ, ಆಮೇಲೆ ಮದುವೆಯಾದ ಸುಳ್ಳು ಹೇಳಿ ಮಗಳ ಜೊತೆಗೇ ಭೋಗ ಮಾಡಿದ, ಇಂಥ ಪಾಪಗಳ ಸುರಿಮಳೆ ಮಾಡ್ಕೋತಾನೆ. ಆಗ ಜನಗಳು ನೋಡ್ತಾರೆ, ಎಂಥ ರಾಕ್ಷಸ ಇವನು ಅಂಥೇಳಿ. ಹಿಂದಿನ ಕಾಲಕ್ಕೆ ಒಂದು ಮೌಲ್ಯ ಉಳ್ಕೊಂಡಿತ್ತು, ಅಂಥವ್ರಿಗೆ ಜನ ಜಾಗ ಕೊಡ್ತಿರ್ಲಿಲ್ಲ. ಇವತ್ತು ಆಗಲ್ಲ, ಅಂಥವ್ರ ಜೊತೆ ಅಡ್ಜಸ್ಟ್ ಮಾಡ್ಬೇಕು. ಹೌದಾ, ಅವನು ಭಾರಿ ಹೀರೋ ಇದ್ದಾಗಲೇ, ಇಂಥ ಕೆಲಸ ಮಾಡಿ ಭಾರಿ ಗ್ರೇಟ್ ಇದ್ದಾಗಲೇ. ಕಲಿಯುಗದಲ್ಲಿ ದೋಷಗಳು ಗುಣ ಅನ್ನಿಸ್ತವೆ, ಗುಣಗಳು ದೋಷ ಅನ್ನಿಸ್ತವೆ. ಇದು ಆಶ್ಚರ್ಯ, ತಪ್ಪು ಮಾಡಿದಷ್ಟು ಹೆಮ್ಮೆ ಅವನಿಗೆ, ಸರಿ ಇದ್ದವ್ರನ್ನ ಅವ್ರನ್ನೇ ಬೈತಾರೆ. ನಿಮ್ಗೆ ಯಾಕೆ ಸುಮ್ಮನೆ ಇರಬಾರ್ದೆ, ಏನೋ ಮಾಡ್ಕೊಂಡು ಹೋಗ್ತಾರೆ, ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ ಅನ್ನೋ ಹಿತೋಪದೇಶ ಒಳ್ಳೆಯವ್ರಿಗೆ ಮಾಡ್ತಾರೆ, ಕೆಟ್ಟವ್ರಿಗೆ ಮಾಡೋದಿಲ್ಲ ಅಂತ ಕಾಲ ಇತ್ತು. ಆಗ ಆ ಕಾಲ ಇರಲಿಲ್ಲ, ಆದ್ದರಿಂದ ಎಲ್ಲ ಜನ ಒದಿತಾರೆ ಬಡಿತಾರೆ, ಅಲ್ಲಿಂದ ಹೋಗ್ತಾನೆ. ಎಷ್ಟೋ ಜನ್ಮ ಪಿಶಾಚಿಯಾಗಿ ಏನೇನೋ ಹುಡ್ತಾನೆ, ರಾಕ್ಷಸನಾಗ್ತಾನೆ, ಪಿಶಾಚಿ ಆಗ್ತಾನೆ, ಎಲ್ಲ ರೀತಿ ಅನುಭವಿಸ್ತಾನೆ. ಕೊನೆಯ ಹಂತದಲ್ಲಿ ಅವನಿಗೆ ಒಬ್ಬ ಮತ್ತೆ ಚಂಡಾಲಳಾಗಿ ಭೂಮಿಯಲ್ಲಿ ಹುಟ್ಟುತ್ತಾನೆ, ಅಲ್ಲೂ ಕೂಡ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾನೆ. ಕೊನೆಗೊಂದು ಸಂಚಾರ ಮಾಡ್ತಿದ್ದ ಕಾಲಕ್ಕೆ ಅವನಿಗೆ ಭಾಗವತ ದಶಮಸ್ಕಂದ ಕೇಳೋ ಯೋಗ ಬರುತ್ತೆ, ಯಾರೋ ದಶಮಸ್ಕಂದ ಹೇಳ್ತಿರ್ತಾರೆ ಮುನಿಗಳು, ಅದನ್ನು ಕೇಳ್ತಾನೆ. ಆ ಎಲ್ಲ ಪಾಪ ಪರಿಹಾರ ಮಾಡಿಕೊಂಡು ಆ ಇನ್ನೇನು ಸಾಯ್ತಿದ್ದಾನೆ, ಯಮದೂತರು ಬರ್ತಾರೆ. ಅಜಾಮಣ್ಣ ಕಥೆ ಆದಾಗುತ್ತೆ, ಯಮದೂತರು ಬಂದು ಎಳೆದಕ್ಕಿಂತ ಬರ್ತಾರೆ, ಆ ವಿಷ್ಣುದೂತರು ಬರ್ತಾರೆ ಅಲ್ಲಿಗೆ, ಇವನ್ನ ಬಿಡಿ ಅಂತ ಕೇಳ್ತಾರೆ. ಅವ್ರು ಹಿಡ್ಕೊಂಡು ಹೋಗ್ಬೇಕು ಅಂತ ಅವರು ಬಿಡಿ ಅಂತ ಇವರು. ಅಜಾಮಣ್ಣನ ಕಥೆಯಲ್ಲಿ ಹೀಗೆ ಆದಾಗ ನೀನು ಯಾತಕ್ಕೆ ಬಿಡಬೇಕು ಅಂದರೆ, ಅವನು ಪಾಪಿ ಹೌದು, ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಬಿಟ್ಬಿಡಿ ಅಂತ ಅಲ್ಲಿ ಹೇಳ್ತಾನೆ. ಇಲ್ಲೂ ಹಾಗೆ, ಪಾಪಿ ಹೌದು ಆದರೆ ಪ್ರಾಯಶ್ಚಿತ್ತ ಆಗಿದೆ ಬಿಟ್ಬಿಡಿ ಅಂತ. ಏನು ಪ್ರಾಯಶ್ಚಿತ್ತ ಆಗಿದೆ, ನಾರಾಯಣ ಅಂದ ಅಂತ ಅಲ್ಲಿ ಕೇಳಿದ್ದೇವೆ, ಇಲ್ಲಿ ದಶಮಸ್ಕಂದ ಭಾಗವತ ಕೇಳಿದ್ದಾನಾದರೆ ಬಿಟ್ಟುಬಿಡಿ ಅಂತ ಹೇಳಿದ್ರು. ಆ ಕ್ಷಣಕ್ಕೆ ಆಯಿತು ಅಂತ ಬಿಡುಗಡೆ ಮಾಡಿದ್ರಂತೆ, ಎಲ್ಲ ಪಾಪ ಕಳ್ಕೊಂಡು ಸದ್ಗತಿ ಹೋದ. ಇಷ್ಟು ವೆರೈಟಿ ವೆರೈಟಿ ಪಾಪ ಮಾಡಿದವನು ಕೂಡ ದಶಮಸ್ಕಂದ ಭಾಗವತ ಕೇಳಿದ್ರೆ ಉದ್ಧಾರವಾಗ್ತಾನೆ. ದಶಮಸ್ಕಂದ ಭಾಗವತ ಕೇಳಬೇಕು ಅಂದ್ರೆ ಎಷ್ಟು ಸಮಯ ಮೊದಲೆಲ್ಲ ಇತ್ತಲ್ಲ, ಅಷ್ಟು ಸಾಧನೆ ಮಾಡಿ ಬರಬೇಕಾಯ್ತು. ಅದಕ್ಕೆ ನಾವು ಇಷ್ಟೆಲ್ಲ ಮಾಡಿ ದಶಮಸ್ಕಂದ ಭಾಗವತ ಕೇಳಬೇಕು ಅನ್ಕೋಬಾರದು. ಮತ್ತೆ ದಶಮಸ್ಕಂದ ಭಾಗವತಗಳು ಯಾವುದನ್ನು ಮಾಡೋದೇ ಇಲ್ಲ ಅಂತ ಅರ್ಥ. ದಶಮಸ್ಕಂದ ಭಾಗವತ ಕೇಳಿದವನಿಗೆ ಇಂಥ ಬುದ್ಧಿ ಬರೋದೇ ಇಲ್ಲ. ಚೋರ ಅವನು, ಜಾರ ಎರಡೂ ಆದ. ಕೃಷ್ಣ ನವನೀತ ಚೋರ, ಗೋಪಿಜನ ಜಾರ. ಆದರೆ ಕೃಷ್ಣ ನಿಜವಾದ ಚೋರನಲ್ಲ, ಜಾರನೂ ಅಲ್ಲ. ಅದು ತಿಳ್ಕೊಂಡು ಸರಿಯಾಗಿ ಹಾಗೆ ತಿಳ್ಕೊಂಡ್ರೆ ನರಕನೇ, ಕೃಷ್ಣ ನವನೀತ ಚೋರ ಅಂತ ಅಷ್ಟೇ ತಿಳ್ಕೊಂಡ್ರೆ ಅಂಧಂತಮಸ್ಯೆ. ಕೃಷ್ಣ ಗೋಪಿಜನ ಜಾರ ಅಂತ ಅಂಧಂತಮಸ್ಯೆ. ಆದರೆ ಕೃಷ್ಣ ನವನೀತ ಚೋರ ಅಂತ ಹೇಳಿದರೆ ಮೊಸರು ಕದ್ದವನು, ಬೆಣ್ಣೆ ಕದ್ದವನು ಅಂತಲ್ಲ, ಆ ಅರ್ಥನೇ ಅಲ್ಲ ಅದಕ್ಕೆ. ಅದೇ ರೀತಿ ನವನೀತ ಗೋಪಿಜನ ಜಾರ ಅಂದರೂ ಕೂಡ ಕೃಷ್ಣ ಜಾರ ಅಂತಲ್ಲ, ಹೆಸರಿಗೆ ಜಾರ, ತಮಾಷೆ ಇದೆ. ಜಾರ ಕನ್ನಡದಲ್ಲಿ ಜಾರ, ಅವನೇನು ಮಾಡಿದ್ರು, ಜಾರ ಅಂದ್ರೆ ಏನೋ, ಜಾರದಿಲ್ಲ ಅಂತ ಅರ್ಥ. ಕೃಷ್ಣ ಎಂದೂ ಜಾರದವನು ಅಂತ ಅರ್ಥ, ತಪ್ಪು ಮಾಡದವನು ಅಂತ ಅರ್ಥ. ನಾರಾಯಣಂ ಗುಣೈಸ್ತರ್ವೈರುವುದೀರ್ಣಂ ದೋಷವರ್ಜಿತ. ಜಾರನಂತೆ ಕಂಡ ಜಾರನಲ್ಲ, ಚೋರನಂತೆ ಕಂಡ ಚೋರ ಅಲ್ಲ. ಅದಕ್ಕೆ ಆಚಾರ್ಯ ತುಂಬ ಅರ್ಥ ಹೇಳಿದ್ದಾರೆ. ಆತ ಚೋರ ಅಂದ್ರೆ ಏನು ಗೊತ್ತಾ, ಕೃಷ್ಣ ಕಳ್ಳ ಬಂದು ಸಮಸ್ಯೆಯೇ ಇಲ್ಲ, ಆದರೆ ಲೋಕದ ಕಳ್ಳನಂತೆ ಕಳ್ಳನಲ್ಲ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಪ್ರಸಿದ್ಧ ಸ್ತ್ರೀಲೋಕ್ಯಂ. ಭಾರಿ ದೊಡ್ಡ ಕಳ್ಳ, ಮೂರು ಲೋಕದಲ್ಲೂ ಪ್ರಸಿದ್ಧ, ಇಂಟರ್ನ್ಯಾಷನಲ್ ಗುಂಡ ಅಲ್ಲ. ಮತ್ತೆ ಎಂಥಾಗಂತ ದೇವರಂತ ಕಳ್ಳನೇ ಇಲ್ಲ. ಏನು ಕಳ್ಳತನ ಮಾಡ್ತಾನೆ ಗೊತ್ತಾ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಎಷ್ಟೋ ಜನ್ಮದಿಂದ ಏನು ಮಾಡಬಾರ್ದಲ್ಲ, ಮಾಡಿ 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 ಕೂಡಿಟ್ಟಿರ್ತೇವಲ್ಲ, ಅಷ್ಟು ಪಾಪ ಒಂದು ಕ್ಷಣಕ್ಕೆ ಕದ್ದು ಬಿಡ್ತಾನಲ್ಲ, ಎಂಥ ಕಳ್ಳ ಅಂತ ಹೇಳ್ತಾರೆ. ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ ಹರಿಕಥಾಮೃತ ಹೇಳ್ತಾರೆ. ಸದ್ಗುಣವ ಕದ್ದವರ ಅಘವ ಕದಿವರು, ಪಾಪ ಕದಿತಕ್ಕಂಥ ಚೋರ. ನಮ್ಮಲ್ಲಿ ಹೀಗಾದರೆ ಹೇಗಿರ್ತದೆ, ಮನೆ ತುಂಬ ತ್ಯಾಜ್ಯ ಪದಾರ್ಥ ದಿವಸ ಬರುತ್ತಲ್ಲ ಪೇಪರ್ನಲ್ಲಿ, ಮನೆ ತುಂಬ ತ್ಯಾಜ್ಯ ಪದಾರ್ಥ ಮನೆ ಹೊರಗೆ ಇಟ್ಟಿರ್ತಾರೆ, ಬೆಳಿಗ್ಗೆ ಎತ್ಕೊಂಡು ಹೋಗಿಬಿಟ್ಟಿರ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮಗೆ, ದಿವಸ ಎತ್ಕೊಂಡು ಹೋದ್ರೆ ನಿಶ್ಚಿಂತೆ ಅಂತ ತಿಳ್ಕೊಂಡ್ಬಿಡುತ್ತೆ. ಯಾಕೆ ಸಮಸ್ಯೆನೇ ಬರೋದಿಲ್ಲ ಹಾಗಿದ್ರೆ. ಆದರೆ ಹಾಗಲ್ಲಿ ಅವ್ರ ತ್ಯಾಜ್ಯ ನಮ್ಮನೆ ಮುಂದೆ ದೊಡ್ಡ ಪಜೀತಾಗತ್ತಷ್ಟೇ. ಇವತ್ತು ಕೃಷ್ಣ ಒಯ್ಯೋದೆಲ್ಲ ತ್ಯಾಜ್ಯ ಪದಾರ್ಥ ಒಯ್ತಾನೆ ಹೊರತು ಎಂದೂ ಬೇಕಾದನ್ನು ಒಯ್ಯೋದಿಲ್ಲ. ಅದು ಪ್ರೀತಿಯಿಂದ ಕರೆದ ಮಾತು. ನವನೀತ ಚೋರ ತುಂಬ ಅರ್ಥ ಇದೆ ಅದಕ್ಕೆ. ನವನೀತ ಅಂದರೆ ಮನಸ್ಸು ಅಂತ ಇನ್ನೊಂದು ಅರ್ಥ. ನವನೀತ ಅಂದರೆ ಮನಸ್ಸು, ನವನೀತ ಚೋರ ಚಿತ್ತ ಚೋರ. ಪರಮಾತ್ಮ ಮನಸ್ಸನ್ನು ಕದೀತಾನೆ ಅಂತ ಅರ್ಥ. ಈ ಪೊಲೀಸ್ ಸ್ಟೇಷನ್ ಹೋಗಿ ಕಳ್ಳ ಅಂತ ಕೊಡಿ ಅರೆಸ್ಟ್ ಮಾಡ್ತಾರೆ, ಚಿತ್ತ ಚೋರ ಅಂತ ಕೊಡಿ ಏನು ಮಾಡಬೇಕು ಅವರೀಗ, ಸನ್ಮಾನ ಮಾಡಿ ಕಳಿಸ್ತಾರೆ, ಅರೆಸ್ಟ್ ಮಾಡೋದಿಲ್ಲ. ಚಿತ್ತ ಚೋರ ಅಂದರೆ ಚೋರ ಅನ್ನೋ ಪದದಲ್ಲೇ ಪ್ರಶಂಸೆ ಇದೆ ಅಂಥ ಪದ. ಅದೇ ರೀತಿ ನವನೀತ ಚೋರ ಗೋಪೀಜನ ಜಾರ, ಗೋಪೀಜನ ಉದ್ಧಾರ ಮಾಡಿದವನೇ ಹೊರತು ಅವನು ನಾಶ ಮಾಡಿದವನಲ್ಲ. ಇದು ತಿಳ್ಕೊಂಡಾಗ ನಮ್ಮ ಜಾರತ್ವನೂ ಹೋಗ್ತದೆ, ಚೋರತ್ವನೂ ಹೋಗ್ತದೆ. ಇದು ವ್ಯಾಖ್ಯಾನ ಇದ್ದಾಗೆ ಶ್ರೀ ವ್ಯಾಸರಾಜರ ಮಾತು. ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪೀಜನ ಜಾರ ಎಂದರೆ ಸಾಲದೆ, ಚೋರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ನವನೀತ ಚೋರ ಎಂದರೆ ಸಾಲದೆ, ಕ್ರೂರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಹೇ ಮಾವನ ಕೊಂದವ ಎಂದರೆ ಸಾಲದೆ. ಅರ್ಥ ಮಾಡಿಕೊಂಡು ಹೇಳಿದ್ರೆ ಅಂತ ಅರ್ಥ. ಮಾತಲ್ಲ, ಮಾತಿನಿಂದ ಅರ್ಥ ಇದೆಯಲ್ಲ, ಆ ರೀತಿ ತಿಳ್ಕೊಂಡ್ರೆ ಉದ್ಧಾರವಾಗ್ತೇವೆ ಅನ್ನೋದು ಒಂದು ಅರ್ಥ. ಅದಕ್ಕೆ ಇನ್ನು ಕಂಸ ಇದ್ದಾನೆ, ಎಂಥ ರಾಕ್ಷಸ ಅವನು, ದೇವಕಿನ ಕೊಲ್ಲ ಕೊಲ್ಟ. ಕೃಷ್ಣನಕ್ಕಿಂತ ಮುಂಚೆ ಹುಟ್ಟಿದ 6 ಮಕ್ಕಳನ್ನು ಕೊಂದು ಹಾಕಿದ, ಎಷ್ಟು ಶಿಶು ಹತ್ಯೆ ಮಾಡಿಸ್ತ, ಕೃಷ್ಣ ಕೊಲ್ಲಕ್ಕೆ ಏನೇನು ಮಾಡಿದೆ. ಇವನು ಕಥೆ ಕೇಳಿದರೆ ಆ ರೀತಿ ಕಂಸ ಕಾಣಿಸ್ತಾನೆ ನಮಗೆ. ಕಂಸ ಎಷ್ಟೆಲ್ಲ ಪಾಪ ಮಾಡಿದ ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತನ್ನ ತಂಗಿನ ದೇವಕಿನೇ ಕೊಲ್ಲ ಕೊಲ್ಟವನು, 6 ಮಕ್ಕಳನ್ನು ಬರೀ ಕೊಲ್ಲಿಲ್ಲ, ಅಗಸ ಬಟ್ಟೆ ಒಗೆ ಕೊಲ್ತಿದ್ನ. ಒಂದು ಮಕ್ಕಳ ಕೂಸು, ಅದೇ ತಾನೇ ಹುಟ್ಟಿದ ಕೂಸುಗಳು, ಕಾಲು ಹಿಡಿಯೋದು, ತಲೆನ ಬಂಡೆ ಹೊಡೆಯೋದು. ಎಂಥ ರಾಕ್ಷಸ ಕಂಸ, ಇಂಥ ಪಾಪಗಳ ರಾಶಿ ರಾಶಿ ಮಾಡಿದ್ನಲ್ಲ, ಅದೇ ರೀತಿ ಮಾಡಿದವನು ಇವನು. ಅಲ್ಲ, ಕಂಸ ಸತ್ತನಲ್ಲ ಅಂತ ಕೇಳಿದರೆ, ಭಾಗವತ ಪೂರ್ತಿ ಕೇಳಿದ್ರು ಒಂದು ವಿಷಯ ಗೊತ್ತಿರ್ತದೆ. ಕಂಸ ಸದ್ಗತಿ ಹೋದ ಕೊನೆಗೆ. ಇಷ್ಟೇ ಕಥೆ ಕೇಳಿದರೆ ಜಗತ್ತು ಹಾಳಾಗಿ ಹೋಗ್ತಾ ಇತ್ತು. ಆಚಾರ್ಯ ತಾತ್ಪರ್ಯ ಬರೆದೇ ಹೋಗಿದ್ರೆ ಭಾಗವತಕ್ಕೆ ಎಷ್ಟು ನಮಗೆ ಅಪಾರ್ಥವಾಗ್ತಿತ್ತು. ಅದು ಓದ್ದೇ ಇದ್ದವ್ರು ಹಾಗೆ ಮಾಡ್ಕೊಳ್ಳೋರೇ ಜಾಸ್ತಿ. ಕಂಸ ಸದ್ಗತಿ ಹೋದ, ಪೂತರಿ ಸದ್ಗತಿ ಹೋದು, ಭಾಗವತ ಪುರಾಣ ಹೇಳುತ್ತದೆ. ಆಚಾರ್ಯ ತಕ್ಷಣ ಹೇಳ್ತಾರೆ, ನಿನ್ನೆ ಹೇಳಿದ್ದೇನೆ, ಪೂತನೆ ಹೋದ್ಲು ಅಂದ್ರೆ ಪೂತನೆ ಹೋಗಲಿಲ್ಲ, ಒಳಗಿದ್ದಂತಹ ಉರ್ವಶಿ ಹೋದ, ತಾಟಕ್ಕೆ ಅಂಧಂತಮಸ್ಸಿಗೆ ಹೋದ. ಕಂಸನೂ ಹಾಗೆ, ಕಂಸ ಕೂಡ. ಕಂಸ ಹೋದ ಯಾತಕ್ಕೆ ಗೊತ್ತಾ, ಅವನು ಕೃಷ್ಣನನ್ನು ದ್ವೇಷ ಮಾಡಿ ಮಾಡಿ ಸತ್ತವನು ಕಂಸ. ಅದಕ್ಕೆ ಭಯಪಟ್ಟು ಹೋದವನು ಕಂಸ. ಭಯಾತ್ ಕಂಸ ಅಂತ ಸಪ್ತಮಸ್ಕಂದ ಭಾಗವತ ಹೇಳ್ತದೆ. ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈತ್ಯಾದೆಯೋ ನೃಪಾಹ. ಭಯದಿಂದ ಕಂಸ ಹೋದ ಅಂತ ಹೇಳ್ತಾರಲ್ಲ, ಕಂಸ ಸದ್ಗತಿ ಹೋದನ. ಸರಿಯಾಗಿ ಯೋಚನೆ ಮಾಡಿದ್ರೆ ಕಾಲನೇಮಿ ರಾಕ್ಷಸ ಅವನು. ರಾವಣನಿಗೆ 10 ತಲೆ ನಾವು ಕೇಳಿದ್ದೇವೆ, ಇವನಿಗೆ 1000 ತಲೆಗಳ ರಾಕ್ಷಸ ಅವನು. 1000 ತಲೆ, 2000 ಕೈ ಅವನಿಗೆ. ಎಂಥ ರಾಕ್ಷಸ ಇರಬೇಕು, ಅವನೇ ಕಂಸ. ಅವನು ಹೇಗೆ ಸದ್ಗತಿಗೆ ಹೋಗ್ತಾನೆ ಅಂತ ಆಚಾರ್ಯ ಹೇಳ್ತಾರೆ. ಒಂದು ಸೂಕ್ಷ್ಮ ಇದೆ, ವೇದವ್ಯಾಸರ ಮಾತು ಹೇಳಬೇಕಾದ್ರೆ ಅರ್ಥ ಇದೆ. ಏನು ಗೊತ್ತಾ, ಕಂಸಾವಿಷ್ಟ ಸ್ವಯಂ ಭೃಗುಹು ಆಚಾರ್ಯ ತಾತ್ಪರ್ಯ. ಒಳಗೆ ಭೃಗುಮುನಿಗಳ ಸನ್ನಿಧಾನ ಇತ್ತು. ಜೀವದ್ವಯ ಆವೇಶ, ಹಿರಣ್ಯಕಶಿಪುವಿನಲ್ಲಿ ಹೇಗೆ ಜಯ ಮತ್ತು ಹಿರಣ್ಯಕಶಿಪು ರಾಕ್ಷಸನೋ, ಶಿಶುಪಾಲನಲ್ಲಿ ಅದೇ ಹಿರಣ್ಯಕಶಿಪು ಜಯ ಮತ್ತು ಶಿಶುಪು ಹಿರಣ್ಯಕಶಿಪುವೋ, ಆ ರೀತಿಯಲ್ಲಿ ಕಂಸನೊಳಗೆ ಕಾಲನೇಮೆಯನ್ನು ರಾಕ್ಷಸ ಮೂಲಭೂತನಾಗಿದ್ದವನು. ಅನಂತಮಸ್ಸಿಗೆ ಹೋದ, ಅನಂತರ ಬಂದವನು ಇವನು. ಅವರ ಒಳಗಿದ್ದಂತಹ ದೈತ್ಯ ಇದ್ದಾನಲ್ಲ, ಹೋದ. ಭೃಗುಮುನಿಗಳು ಮಾತ್ರ ಸದ್ಗತಿ ಹೋದ. ಇದನ್ನು ಆಚಾರ್ಯ ಬರೀದೇ ಹೋಗಿದ್ದು ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಇದು ಅಂಥ ಕೇಸ್. ಇಂಥ ಬ್ರಾಹ್ಮಣ ಕಥೆ ಕೇಳಿದಿವಲ್ಲ, ಜೀವದ್ವಯ ಆವೇಶದಿಂದ ಮಾತ್ರ ಇಂಥ ಕೆಲಸ ಮಾಡೋಕ್ಕಾಗೋದಿಲ್ಲ. ಅತ್ಯಂತ ಪಾಪ ಕಾರ್ಯಗಳು ಬೇರೆ, ಸಾಮಾನ್ಯ ಪಾಪ ಕಾರ್ಯಗಳು ಬೇರೆ. ಅತ್ಯಂತ ಸಾಮಾನ್ಯ ಪಾಪ ಕಾರ್ಯಗಳು ಒಳ್ಳೆಯವರು ಮಾಡಿಬಿಟ್ಟು ಅವತ್ತು ಇದ್ಕೊಂಡ್ಬಿಡ್ತಾರೆ. ಮಹಾಪಾತಕ ಮಾಡಬೇಕಾದ್ರೆ ಮಾತ್ರ ಇನ್ನು ಇಬ್ಬರು ಜೀವರು ಇರಬೇಕಲ್ಲಿ, ಒಬ್ಬರಿಂದ ಸಾಧ್ಯವಾಗೋದಿಲ್ಲ. ಅದಕ್ಕೆ ಅಂಥ ಕೇಸುಗಳನ್ನೆಲ್ಲ ಬೇರೆ ಕಡೆ ಸ್ಟಡಿ ನಮಗೆ ತಿಳಿಸಿ ಇಂಥದ್ದನ್ನು ಬೇರೆ ಕಡೆ ತಿಳಿಸ್ತಾರೆ. ಇವತ್ತು ಗರ್ಗಾಚಾರ್ಯರು ಇದ್ದಾರೆ, ಅವರು ತಪ್ಪು ಮಾಡಿದರು, ಸದ್ಗತಿ ಹೋದರು, ಆದರೆ ಅವರ ಜೀವದ್ವಯಾವೇಶ ಹೇಳಲಿಲ್ಲ, ಅಸುರ ಆವೇಶ ಬಂದು ಹೋದರು ಅಂತ ಹೇಳ್ತಾರೆ. ಆವೇಶ ಎರಡು ಹಂತದಲ್ಲಿ, ಜೀವನ ಪೂರ್ತಿ ಇರೋ ಆವೇಶ ಬೇರೆ, ಒಮ್ಮೊಮ್ಮೆ ಮಾತ್ರ ಬರೋ ಆವೇಶ ಬೇರೆ. ಗರ್ಗಾಚಾರ್ಯ ಅಂಥವ್ರು, ಕಂಸ ಹಾಗಲ್ಲ. ಅವನ ಜೀವನ ಪೂರ್ತಿ ದುಷ್ಟನಾಗಿದ್ದು ಒಳಗೆ ಭೃಗುಮುನಿಗಳಿದ್ದವರು. ಎರಡು ಭಾಗ ಇದೆ, ದೇವ ಒಳ್ಳೆಯವರಲ್ಲಿ ಕೆಟ್ಟವರು ರಾಕ್ಷಸರ ಆವೇಶ ಮಾಡೋದು, ಅಥವಾ ಕೆಟ್ಟವರಲ್ಲಿ ಒಳ್ಳೆ ವ್ಯಕ್ತಿ ಸೇರೋದು. ಇವತ್ತು ಜಯ ಭಾರಿ ಒಳ್ಳೆಯವನು, ಹಿರಣ್ಯಕಶಿಪು ಸೇರಿಕೊಂಡ, ಅದು ಕಂಸ ಭಾರಿ ಕೆಟ್ಟವನು, ಭೃಗುಮುನಿಗಳು ಸೇರಿಕೊಂಡ್ರು. ತಾಟಕಿ ಭಾರಿ ರಾಕ್ಷಸಿ, ಉರ್ವಶಿ ಸೇರಿಕೊಂಡ್ರು, ಪೂತನೆಯಾಗಿ ಬಂದು. ಎರಡು ಯೋಚನೆ ಮಾಡಬೇಕು. ಇವತ್ತು ಎರಡು ಸೇರೋದ್ರೊಳಗೆ ಡಿಫರೆನ್ಸ್ ಗೊತ್ತಾಗ್ತದೆ. ಸ್ವಲ್ಪ ಕಾಫಿ ಡಿಕಾಕ್ಷನ್ ಮಾಡ್ತೀರಿ, ಕಪ್ಪು ಹೇಗಿರ್ತಕ್ಕೋ ಅದನ್ನ ತಮಿಸ್ ಹೋಗಾಗಿರುತ್ತೆ ನೋಡಿಬಿಟ್ರೆ ಅದು ಹಾಲಾಗ್ತಾರೆ, ಚೇಂಜ್ ಆಗ್ತಾ ಬರುತ್ತೆ ಬಣ್ಣ. ಆ ವೈಟ್ನೆಸ್ ಎಲ್ಲ ಹಾಲಿಂದು, ಬ್ಲ್ಯಾಕ್ ಎಲ್ಲ ಕಾಫಿ ಡಿಕಾಕ್ಷನ್. ಜೀವದ್ವಯ ಆವೇಶ ಅಂತ ಕಾಫಿ ಕುಡಿಬೇಕು ನೆನ್ಪಾಡ್ಕೊಂಡ್ಬಿಟ್ಟೆ ಜೀವದ್ವಯ ಆಚೆ ಆಗಿರ್ತದೆ ಅಟ್ಟೆ. ಅದು ಹಾಲು ಜಾಸ್ತಿ ಆಗಿಬಿಟ್ರೆ ಆ ಕಪ್ಪು ಕಡಿಮೆ ಇರ್ತದೆ, ಹಾಲು ಜಾಸ್ತಿ ಇರ್ತದೆ. ಸಜ್ಜೀವ ಹಾಗೆ ಒಳ್ಳೆಯವರಾಗಿ ಒಂದು ಸ್ವಲ್ಪ ಸ್ವಲ್ಪ ಕಪ್ಪುಗಳು ಇರ್ತವೆ. ಆ ಡಿಕಾಕ್ಷನ್ ಜಾಸ್ತಿ ಆಗಿ ಹಾಲು ಕಡಿಮೆ ಇದ್ರೆ ದೋಷ ಸಂಖ್ಯೆ ಜಾಸ್ತಿ ಇದೆ, ಹಾಲು ಕಡಿಮೆ ಇದೆ ಅಂದರೆ ಕಾಫಿಯಲ್ಲೂ ತತ್ವ ಇದೆ ಅಂತ. ಕಾಫಿ ಕುಡಿಬೇಕಾದ್ರು ಯೋಚನೆ ಮಾಡಿದರೆ ನಾವು ಜೀವದ್ವಯ ಬರೀ ಹಾಲು ಕುಡಿತಾರೆ, ಶುದ್ಧ ಜೀವ ಯೋಚನೆ ಇಲ್ಲ, ಬರೀ ಶುದ್ಧ ಜೀವ ಬರೀ ಹಾಲದು. ಕೆಲವರು ವ್ರತದಲ್ಲಿ ಬರೀ ಡಿಕಾಕ್ಷನ್ ಕುಡಿತಾರೆ, ಅದ್ಭುತ ಕೇಸ್ ಇದೆ ಪಾಪ. ಅದು ಅವ್ರ ಹಡೆ ನಾವೇನು ಮಾಡೋಕ್ಕಾಗಲ್ಲ. ಅಂತೂ ನೋಡೋದಕ್ಕೂ ಕಾಣಿಸ್ತೇವೆ, ಬೆರೆಸಿರೋದು ಪ್ಯೂರ್ ಇರೋದು ಎರಡು ಜಾಗ ಇರುತ್ತಲ್ಲ. ಆ ಥರ ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಜೀವದ್ವಯ ಆವೇಶದ ಈ ಕಾನ್ಸೆಪ್ಟ್ ವೇದವ್ಯಾಸರು ಹೇಳಿದ್ದನ್ನು ಜಗತ್ತಿಗೆ ಸ್ಪಷ್ಟ ತಿಳಿಸಿದಂಥ ಹಿರಿಮೆ ಶ್ರೀಮನ್ಮಧ್ವಾಚಾರ್ಯರದು. ಹಾಗೆ ಇಂಥ ಕಥೆಗಳ ಬಗ್ಗೆ ಗೊಂದಲನೇ ಬರೋದಿಲ್ಲ, ಅದು ದಶಮಸ್ಕಂದದ ಫಲಶ್ರುತಿಯ ಕಥೆ. ಕೃಷ್ಣನ ಮಹಿಮೆ ಕೇಳಿದಾಗ ಕೃಷ್ಣ 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 ಎಂದು ಮೂರು ಬಾರಿ ನಿನಗಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಬರುವನು. ಮೂರು ಸತಿ ಕೃಷ್ಣ 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 ಅಂದ್ರೇ ಸದ್ಗತಿ ಹೋಗಬೇಕಾದ್ರೆ ಇವನು ಎಷ್ಟು ವಿಶೇಷ ರೀತಿಯಲ್ಲಿ ನಾವು ನವನೀತ ಚೋರ ಗೋಪೀಜನ ಜಾರ ಅನ್ನೋ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಬೇಕಾದ್ರೆ ಎಷ್ಟು ಜ್ಞಾನ ಇರಬೇಕಾದ್ರು ಅವ್ರು ಸದ್ಗತಿ ಹೋಗೇ ಹೋಗ್ತಾರೆ ಅಂತ ಅರ್ಥ. ಇದು ಅದರಿಂದ ಬರ್ತಕ್ಕಂಥ ಸಂದೇಶವಾದ್ದರಿಂದ ಅದಕ್ಕೂ ಒಳ್ಳೆ ಸಂಬಂಧ ಇದೆ. ಮುಂದಿಂದು ಏಕಾಸ್ಕಂದದ ಕಥೆ ಹೇಳಬೇಕು. ಏಕಾಸ್ಕಂದ ಸಂಬಂಧಪಟ್ಟ ಕಥೆ ಹೇಳ್ತಾರೆ, ಬಹಳ ಅಪೂರ್ವವಾದ ಕಥೆ, ಚಿಕ್ಕ ಕಥೆ ಇದೆ ಅದು ಒಂದು. ಅಲ್ಲಿ ಯಥಾಪ್ರಕಾರ ಒಬ್ಬ ಶೂದ್ರ, ಅವನ ಕಥೆ ಜೊತೆ ಇನ್ನೊಂದು ಕಥೆನೂ ಹೇಳ್ತಾರೆ. ಅವ್ನು ಬ್ರಾಹ್ಮಣನೂ ಇದ್ದ ಪಾಪ, ಒಳ್ಳೆ ಬ್ರಾಹ್ಮಣ, ಜಂಬುಕ ಅಂತ ಅವನ ಹೆಸರು. ಅವನಿಗೆ ಒಳ್ಳೆ ಯೋಗ್ಯ ಹೆಂಡತಿನೂ ಇದ್ದರು, ಸಾಕು ಸಂಸಾರ ಮಾಡಿಕೊಂಡಿದ್ದರು. ಆದರೆ ಅವರಿಗೆ ಮಕ್ಕಳಾಗಲಿಲ್ಲ, ತುಂಬ ಸಂತಾನವಾಗಲೇ ಇಲ್ಲ. ಹಾಗಾದ್ರೆ ತುಂಬ ವ್ಯಥೆಯಾಯಿತು, ನಮಗೆ ಸಂತತಿ ಆಗಬೇಕು ಅಂತ ಅಪೇಕ್ಷೆ ಕೊಟ್ಟರು. ಇವೇನು ಜಗತ್ತಲ್ಲಿ ಹೊಸ ಸಮಸ್ಯೆ ಏನೂ ಅಲ್ಲ, ಇದು ಸಂತತಿ ಆಗದೇ ಇರೋದು ಆಗಬೇಕು ಅನಿಸೋದು ಹೊಸದೇನೂ ಅಲ್ಲ. ಆದರೆ ಅನೇಕರಿಗೆ ಒಳ್ಳೆಯ ಮಾರ್ಗದಿಂದ ಪಡ್ಕೊಳ್ಳೋರು ಸಿಗ್ತಾರೆ. ಮಂತ್ರಾಲಯ ಮೊದಲ ಸ್ಥಳಗಡೆ ಹೋಗಿ ವಿಶೇಷ ಸಿದ್ಧಿ ಪಡೆದು ನಿನ್ನೆ ಮೊನ್ನೆ ಹೇಳಿದಂತೆ ಮಹಾವಂಧ್ಯ ಸುಪುತ್ರಪ್ರದಃ ವ್ಯಂಗಸ್ವಂಗ ಸಮೃದ್ಧಿತೋ ಗ್ರಹಮಃ ಪಾಪಾಪಃ ತಂ ಶ್ರೇಯೇ ಅಂತ ಹೇಳಬೇಕಾದ್ರೆ ಮಹಾಪಾಪಾಪಹರು ಶ್ರೀ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು, ಎಂಥ ಜ್ಞಾನಿಗಳ ವೃಂದ ನಮ್ಮಲ್ಲಿದೆ. ಅವರ ಸೇವೆಯಿಂದ ಪಾಪ ಪರಿಹಾರವಾದರೆ ಮಕ್ಕಳಾಗೆ ಆಗ್ತಾರೆ ಒಂದು ಮುಖ. ಅಂಥ ಯೋಗ ಯೋಚನೆ ಮಾಡಿದ ಪಾಪ ಅವರು, ಕಾಡಿಗೆ ಹೋದ, ದೊಡ್ಡ ಸೇವೆ ಮಾಡಲಿಕ್ಕೆಂದು ಗುರುಗಳನ್ನು ಹುಡುಕಿದ. ಭೃಗುಮುನಿಗಳು ಸಿಕ್ಕರು, ಸಾಮಾನ್ಯರಲ್ಲ. ಮಹರ್ಷೀಣಾಂ ಭೃಗುರಹಂ, ಭಗವಂತ ಭಗವದ್ಗೀತೆ ಹೇಳುತ್ತಾನೆ, ಭಗವಂತನ ವಿಭೂತ ರೂಪ ಇದೆ. ಭರ್ಜನಾದ ಭೃಗು ಅಂತ ಆಚಾರ ಅರ್ಥ ಬರೀತಾರೆ. ಭರ್ಜನಾದ ಭೃಗು, ಭಗವಂತನಿಗೆ ಭೃಗು ಅಂತ ಭಗವಂತನಿಗೂ ಹೆಸರಿದೆ, ಋಷಿಗಳಿಗೆ ಹೆಸರಿದೆ. ಅವರಲ್ಲಿ ವಿಭೂತ ರೂಪ ಇಟ್ಟಿದ್ದಾರೆ. ಭರ್ಜನ, ಪಾಪಗಳನ್ನು ಭರ್ಜನ ಮಾಡ್ತಾನೆ ಭಗವಂತ, ಅದಕ್ಕೆ ಭೃಗು ಅಂತ ಭಗವಂತನಿಗೆ ಹೆಸರು. ಆ ರೂಪವನ್ನು ಭೃಗುಮನಿಗಳು ಒಳಗಿಟ್ಟಿದ್ದಾರೆ. ಅದಕ್ಕೆ ಅವರಿಂದ ಹರಿಸರ್ವೋತ್ತಮ ಸ್ಥಾಪನೆ ಮಾಡೋ ಯೋಗ ಬಂತವರಿಗೆ. ವೆಂಕಟೇಶ ಕಲ್ಯಾಣ ಕೆಟ್ಟದವರಿಗೆ ಗೊತ್ತು, ವೈಕುಂಠಕ್ಕೆ ಸತ್ಯಲೋಕಕ್ಕೆ ಕೈಲಾಸಕ್ಕೆ ಹೋಗಿ ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಅಂತ ಪರೀಕ್ಷೆ ಮಾಡೋಕ್ಕೆ ಹೊರಟು ಹರಿಹಿ ಸರ್ವೋತ್ತಮ ಸ್ವಯಂ ಅಂತ ಹೇಳಿದ ಮಹಾನುಭಾವ. ಅಂಥವ್ರು ಸಿಕ್ಕರೆ ಕೇಳಬೇಕಾ? ಅವ್ರು ಹೇಳಿದರು, ಏನು ಬೇಕು ಅಂತ ಕೇಳಿದರು. ಈಗ ಸಂತತಿ ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ಆಯಿತು ಅಂತ ಯೋಚನೆ ಮಾಡಿ ಧ್ಯಾನ ದೃಷ್ಟಿಯಿಂದ ನೋಡ್ತಾರೆ. ಅವ್ರು ಹೇಳ್ತಾರೆ, ನೋಡಯ್ಯ ಸಂತತಿ ಆಗತ್ತೆ, ಆದರೆ ಭಾರಿ ದುಷ್ಟಮಗ ಹುಡ್ತಾನೆ ಅಂತ ಹೇಳ್ತಾರೆ. ಅವ್ರ ಮಂದಿರೊಳಗೆ ಹೋಗಿಲ್ಲ, ಸತ್ಯವಾಗಿ ಹೇಳ್ತು, ದುಷ್ಟಮಗ ಹುಡ್ತಾನೆ, ಮಗ ಬೇಕೇ ಬೇಕು ಅಂದರೆ ಅಂಥವ್ನು ಹುಡ್ತಾನೆ ಅಂತೇಳಿ. ಆಯಿತು, ಹುಟ್ಟು ಬಂದ ಮನೆಗೆ, ಮಗು ಹುಟ್ಟೇ ಬಿಡ್ತು, ಋಷಿಗಳ ಮಾತು ಸುಳ್ಳಾಗಲಿಲ್ಲ. ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ, ಸತ್ಯವಾಯಿತು, ಮಗು ಹುಟ್ಟೇ ಬಿಡ್ತು. ಆದರೆ ಮಹಾ ದುಷ್ಟನೇ ಆದ. ದುರ್ಯೋಧನ ಹುಟ್ಟಿದಾಗ ದುಷ್ಟ ಅಂತ ಜಗತ್ತಿಗೆ ಗೊತ್ತಿತ್ತು, ಆದರೂ ಅವನು ಪ್ರೀತಿಯಿಂದ ಬೆಳೆಸಿದಾಗ ಇವನು ಬೆಳೆಸ್ತಾ ಪಾಪ. ಆದರೆ ದುಷ್ಟ ದುಷ್ಟನೇ, ಮಂದಬುದ್ಧಿ ಅಂತ ಹೆಸರು ಬೇರೆ, ಅವನು ಹೆಸರು ಸರಿಯಾಗಿಟ್ಟಿದ್ದಾರೆ, ಮಂದಬುದ್ಧಿ ಅಂತ ಹೆಸರು ಇಟ್ಟರಂತ ಹಾಗೆ. ಸ್ವಲ್ಪ ದಿವಸ ಆಯಿತು, ಹೆಣ್ಣು ಮಗು ಬೇರೆ ಹೋಗ್ತು, ಅದು ಒಳ್ಳೆಯದು ಪಾಪ, ಒಳ್ಳೆಯ ಹೆಣ್ಮಗಳು, ಇವನು ಕೆಟ್ಟ ಮಗ, ಭಾರಿ ಭಾರಿ ದುಷ್ಟನಾಗ್ತಾನೆ, ಅನೇಕ ರೀತಿಯಾದ ಮಾಡಬಾರದ ಕೆಲಸಗಳನ್ನು ಮಾಡ್ತಾನೆ. ವಿಷಯಗಳು ಮಾತು ಸುಳ್ಳಾಗುತ್ತಾ? ಹುಟ್ಟಿದ್ದೆಷ್ಟು ಸತ್ಯವಾಯಿತು, ದುಷ್ಟನಾಗಿದ್ದು ಅಷ್ಟೇ ಸತ್ಯವಾಯಿತು. ಮನೆಯಲ್ಲೆಲ್ಲ ಆಸ್ತಿ ಕರೆಸ್ತಾನೆ, ಹಾಳು ಮಾಡ್ತಾನೆ, ವೇಶ್ಯಾಲೋಲುಪನಾಗ್ತಾನೆ, ವೇಶ್ಯರ ಸಹವಾಸ ಮಾಡಿ 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 ಆಸ್ತಿಯೆಲ್ಲ ಕಡಿತಾನೆ, ಪೂರ್ತಿ ದುಡ್ಡಿಲ್ದಾಗುತ್ತೆ. ಕೊನೆ ತಂದೆಯನ್ನು ಕೇಳ್ತಾನೆ, ಕೊಡೋದಿಲ್ಲ, ತಂದೆಯನ್ನು ಕೊಂದೇ ಬಿಡ್ತಾನೆ. ಮಾತು ತಂದೆ ಅಂತಿಂಥ ಮಗ ಹುಟ್ಟಲಿ, ತಂದೆಯನ್ನು ಕೊಲ್ಲೋ ಮಗನೇ ಹುಟ್ಟಿದ ಕೊನೆಗೆ. ಪೇಪರ್ಲ್ಲಿ ಆದರೂ ನೋಡ್ತಿರ್ತೇವೆ, ತಂದೆಯನ್ನು ಕೊಂದು ಮಗ ಪರಾರಿ, ಮತ್ತೆ ಸಿಗೋದು ಮತ್ತೆ ಸಾಯೋದು ಇಷ್ಟು. ಅದೇ ಜನ ಇಷ್ಟು ಕಥೆ ಕೇಳಿದ್ರು ತಪ್ಪು ಮಾಡಿದ್ರು ಸಿಕ್ಕೇ ಸಿಗ್ತಾರೆ. ತಂದೆಯೂ ಕೊಂದು ಹಾಕಿದೆ. ಆಮೇಲೆ ವೇಶ್ಯ ಸ್ವಲ್ಪ ದಿವಸ ಆದಮೇಲೆ ದೊಡ್ಡ ಪೂರ್ತಿ ಮುಗಿದೋಯ್ತು, ಬಿಟ್ಟ ಮನೆಗೇನು ವೇಷ ಸಹವಾಸ ಆಗಲಿಲ್ಲ. ತಂಗಿ ಇದ್ದಲ್ಲ, ತಂಗಿ ಜೊತೆ ಸಂಸಾರ ಶುರು ಮಾಡಿದ. ಅಂದರೆ ಪಾಪಗಳ ಪರಿಣಾಮ ಎಲ್ಲೆಲ್ಲಿ ಹೋಗ್ತದೆ ಅಂದರೆ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಪಾಪದ ಮುದ್ದೆಯಾಗಿ ಸತ್ತು ಕೊನೆಗೆ ಭಯಾನಕವಾದ ನರಕಡಿಗೆ ಹೋಗ್ತಾನೆ, ರೌರವಾದಿ ನರಕಡಿಗೆ ಹೋಗ್ತಾನೆ, ಚಿತ್ರಹಿಂಸೆ ಅನುಭವಿಸ್ತಾನೆ, ಆಮೇಲೆ ಭೂಲೋಕದಲ್ಲಿ ಹುಟ್ಟಿ ಬರುತ್ತಾನೆ. ಆಗ ಅವನಿಗೆ ಒಂದು ದಿವಸ ಭಾರ್ಗವರು ಅಂತಕ್ಕ ಮಹಾಮುನಿಗಳಿಂದ ಭಾಗವತ ಕೇಳೋ ಯೋಗ ಬರುತ್ತೆ. ಏಕಾಶಿಯಿಂದ ಭಾಗವತವನ್ನು ಕೇಳ್ತಾನೆ. ಅದು ಕೇಳ್ತಿರ್ಲಿಕ್ಕೆ ಅವನಿಗೆ ಅಷ್ಟು ಜನ್ಮ ಆ ದೊಡ್ಡ ಭಯಂಕರ ಪಾಪವನ್ನು ಕಳ್ಕೊಂಡು ಶುದ್ಧನಾಗಿ ವೈಕುಂಠಕ್ಕೆ ಹೋದ ಅಂತ ಹೇಳಿದ. ಈ ರೀತಿ ಪಾಪಗಳ ಪ್ರಸಂಗದಲ್ಲಿ ಅನೇಕ ರೀತಿಯಾದ ಕಥೆ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದೆ ನಮಗೆ ದೊಡ್ಡ ಸಮಸ್ಯೆ ಇದೆ. ಏಕಾದ ಸ್ಕಂದಕ್ಕೂ ಇಪ್ಪ ಏನು ಸಂಬಂಧವು? ಏಕಾಸ್ಕಂದದಲ್ಲಿ ಏನು ಬಂದಿದೆ? ದೊಡ್ಡ ಸ್ಕಂದ ಅದು, ಬರೀ ತತ್ವವನ್ನು ಸುರಿಮಣೆ ಮಾಡ್ತಕ್ಕಂಥ ಸ್ಕಂದ ಏಕಾದ ಸ್ಕಂದ. ಶ್ರೀಮದ್ ಮಹಾಭಾರತಕ್ಕೆ ಭಗವದ್ಗೀತೆ ಹೇಗೋ, ಶ್ರೀಮದ್ ಭಾಗವತಕ್ಕೆ ಏಕಾದಸ್ಕಂದ ಭಾಗವತ ಹಾಗೆ. ಅದಕ್ಕೂ ಇದಕ್ಕೆ ಏನು ಸಂಬಂಧ ಅನ್ನೋದನ್ನು ನೋಡೋದು ಒಂದು ಭಾಗ. ಜೊತೆಗೆ ದ್ವಾದಶ ಸ್ಕಂದದ ಕಥೆ ಭಾಳ ಸ್ವಾರಸ್ಯವಾದ ಒಂದು ಕಥೆ ಇದೆ, ಅದನ್ನು ಹೇಳಿ ಇನ್ನು ನಾಳೆ ಮತ್ತು ನಾಳೆ ಇನ್ನೂ ದೊಡ್ಡ ಕಥೆ ಇದೆ ಸಂಬಂಧಪಟ್ಟಂತೆ. ಅದೇ ಒಂದು ದಿವಸ ಹೇಳಿದ್ರೆ ಮುಗಿದ್ರೆ ಅಂಥ ಕಥೆ ಇದೆ. ನಾಳೆ ನಾಳೆ ಎರಡು ದಿವಸನೂ ಹೇಳುವ ಕಥೆ ಇದೆ. ಭಾಳ ಮುಖ್ಯವಾದ ಕಥೆ ಅದು. ಭಾಗವತ ಸಪ್ತಾಹದ ಮಹಿಮೆ, ಭಾಗವತ ಎಷ್ಟು ದೊಡ್ಡ ಗ್ರಂಥ ಅನ್ನೋದನ್ನು ಅನೇಕ ನಿದರ್ಶನಪೂರ್ವ ಹೇಳ್ತಕ್ಕಂಥ ಕಥೆ ಇದೆ. ನಾಳೆ ಮತ್ತು ನಾಡಿದ್ದ ಎರಡು ದಿವಸಗಳಲ್ಲಿ ಈ ಕಥೆಯ ಅರ್ಥ, ಆ ದ್ವಾದಸ್ಕಂಧದ ಕಥೆ, ಅದರ ತತ್ವ ಮತ್ತು ಮುಖ್ಯವಾದ ಕಥೆ ಹೇಳ್ತಾ ಶ್ರೀಮದ್ ಭಾಗವತ ಮಹಾತ್ಮ್ಯವನ್ನು ಶ್ರೀ ವೇದವ್ಯಾಸ ದೇವರು ಪದ್ಮಪುರಾಣ, ಸ್ಕಂದ ಪುರಾಣ, ಎಷ್ಟು ಪುರಾಣದಲ್ಲಿ ಹೇಳ್ತಾರೆ. ನಾನು ಹೇಳ್ತಾರೆ ಒಂದು ಪುರಾಣದಷ್ಟೇ, ಇವರು ಹೇಳ್ತಾರೆ ಎಲ್ಲ ಪುರಾಣದ್ದು ಹೇಳಿಲ್ಲ, ಒಂದು ಪುರಾಣದ ಮಾತ್ರ ಹೇಳ್ತಿರೋದಷ್ಟೇ. ಅದನ್ನು ನಾಳೆ ನಾಡಿದ್ದು ಮುಂದುವರಿಸಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಇದಕ್ಕೆ ಕಾರ್ಯಕ್ರಮದ ಪ್ರವಚನ ಮಾಲಿಕೆ ಪ್ರಾಯೋಜಕರಾಗಿ ಭಾಸ್ಕರ್ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಪ್ರಾಯೋಜಕರಾಗಿ ಶ್ರೀನಿವಾಸ ಮಧುಸೂದನ್ ಅಂತ ಹೇಳಿ ಒಬ್ಬರು, ಅವರು ಇದರಲ್ಲಿ ಭಾಗವಹಿಸಿದ್ದಾರೆ ಪ್ರಾಯೋಜಕರಾಗಿ. ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಇವತ್ತಿನ ದಿವಸ ಕ್ಯಾನ್ಸರ್ ಎಷ್ಟು ಭಯಾನಕ ರೋಗ ಅಂತ ಜಗತ್ತಿಗೆ ಗೊತ್ತಿದೆ. ಇವರು ವೈದ್ಯರು, ಶ್ರೀನಿವಾಸ ಮಧುಸೂದನ್ ವೈದ್ಯರು, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾನ್ಸರ್ನ ಒಂದು ಹಂತದ ಕ್ಯಾನ್ಸರ್ನ ಗುಣ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಸಾಧಿಸಿ ತೋರಿಸಿದ್ದಾರೆ. ಅಂದರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಧವಾದ ಕ್ಯಾನ್ಸರಿಗೆ ಔಷಧಿ ಇದೆ ಅಂತ ತೋರಿಸಿಕೊಟ್ಟವರವರು. ನಮ್ಮವರು ಮಾಧುರ್ ಅಮ್ಮದು ಭಾರಿ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅವರಿಲ್ಲಿ ಬಂದಿದ್ದಾರೆ. ಬಹುಶಃ ಅದೇ ಕೆಲಸ ನಮ್ಮ ದೇಶದಲ್ಲಿ ಮಾಡಿ ಇಷ್ಟೊತ್ತಿಗೆ ಅದು ಪದ್ಮಭೂಷಣ ಅಂತ ಪ್ರಶಸ್ತಿ ಸಿಗಬೇಕಾಗಿತ್ತು. ಆ ದೊಡ್ಡ ಕೆಲಸ, ವಯಸ್ಸು ಚಿಕ್ಕದು, ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಂದಿದ್ದಾರೆ ಇವತ್ತಿನ ದಿವಸ. ಅವರು, ಅವರ ತಾಯಿ ಸಾವಿತ್ರಮ್ಮ ಅವರೆಲ್ಲ ಸೇರಿ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದ್ದಾರೆ. ದೇವರಿಗೆ ಕಲ್ಯಾಣ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಾಳೆ ನಾಡಿದ್ದು ಈ ಕಾರ್ಯಕ್ರಮ ಮುಂದುವರೆದು ನಾಡಿದ್ದು ಮಂಗಳವಾಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು